ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಒಂದು ತುಂಬ ಗಹನವಾದ ವಿಷಯ ಆಗಿದೆ. ಏನಂತ ಹೇಳಿದ್ರೆ, ಸನಾತನ ಧರ್ಮ, ಸನಾತನ ಧರ್ಮದ ಸಂಸ್ಕಾರ ಮತ್ತು ಆಚರಣಾ ಪದ್ಧತಿಗಳು ಅಂತ. ನೋಡಕ್ಕೆ ಮಾತ್ರ ತುಂಬ ಚಿಕ್ಕದಾಗಿದೆ ಸನಾತನ ಧರ್ಮ ಮತ್ತು ಆಚರಣಾ ಪದ್ಧತಿಗಳು ಅಂತ. ಆದರೆ ನೋಡ್ತಾ ಹೋದರೆ ಅದು ತುಂಬ ದೊಡ್ಡದು, ವಿಶಾಲವಾದ ಒಂದು ಆಲದ ಮರ ಥರ ಇದೆ ಅದು. ಅದರಲ್ಲಿ ಒಂದು ಸ್ವಲ್ಪ ಭಾಗನ ಎಷ್ಟಾಗುತ್ತೋ ಅಷ್ಟನ್ನು ಹಂಚ್ಕೊಳ್ಳೋಕ್ಕೆ ನಾನು ಇವತ್ತು ಪ್ರಯತ್ನ ಪಡ್ತೇನೆ. ಸೊ ಪ್ರಯತ್ನ ಹೇಗೆ ಅಂತ ಹೇಳಿದ್ರೆ, ಸನಾತನ ಧರ್ಮ ಅಂತ ಹೇಳಿದ್ರೆ ಮೊದಲು ಯಾವ ತಿಳ್ಕೋಬೇಕು, ಸನಾತನ ಧರ್ಮ ಅಂದ್ರೆ ಯಾವುದು, ಸನಾತನ ಅಂದ್ರೆ ಯಾವುದು ಬರುತ್ತೆ ಅಂದ್ರೆ, ಧರ್ಮ ಅಂತ ಹೇಳಿದ್ರೆ ಅದಕ್ಕೆ ಯಾವ್ದೊಂದು ಹುಟ್ಟು ಮತ್ತೆ ಸಾವು ಇರುತ್ತೆ ಅದಕ್ಕೆ. ಮತ್ತೆ ಅದಕ್ಕೆ ಯಾರೋ ಒಬ್ಬ ಹುಟ್ಟೋದಕ್ಕೆ ಅದಕ್ಕೆ ಹುಟ್ಟಿಸ್ಬೇಕಿದ್ರೆ ಅದಕ್ಕೆ ಒಬ್ಬ ಜನಕ ಅಂತ ಒಬ್ಬ ಇರ್ತಾನೆ. ಅವ್ನ್ ಯಾರೋ ಒಬ್ಬ ಅದಕ್ಕೆ ಈ ಧರ್ಮ ಉಪಯೋಗ ಶುರು ಮಾಡ್ಬೇಕಿದ್ರೆ ಅದಕ್ಕೊಬ್ಬ ಜನಕ ಅಂತ ಇರ್ತಾನೆ. ಸೊ ಅದಕ್ಕೆ ಅದಕ್ಕೊಂದು ದೋಷ ಇರುತ್ತೆ, ಒಂದು ದೋಷ ಇರುತ್ತೆ, ಅದು ಸ್ವಲ್ಪ ಅದಕ್ಕೆ ಆಚರಣೆ ಪದ್ಧತಿಗಳಿರುತ್ತೆ. ಆದ್ರೆ ನಮ್ಮಲ್ಲಿರೋ ಸನಾತನ ಧರ್ಮ ಅಂತ ಹೇಳಿದ್ರೆ ಅದು ಅಪೌರುಷ, ನಮ್ದಲ್ಲಿ ವೇದದ ಆಧಾರದ ಮೇಲೆ ನಡೆದಿರೋದು, ವೇದಾಂತ ಅಪೌರುಷ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವುದು ಅಂದ್ರೆ, ನಮ್ಮ ಹಿಂದೂ ಧರ್ಮಕ್ಕೆ ಯಾರು ಶುರು ಮಾಡಿದ್ದು ಅನ್ನೋದಕ್ಕೊಂದು ಎಲ್ಲೂ ಇದಿಲ್ಲ. ಹಿಂದೂಗೆ ಅಪ್ಪ ಯಾರು ಅಂತ ಹೇಳಿದ್ರೆ ಇಲ್ಲ, ಯಾರು ಶುರು ಮಾಡೋದಂತಿಲ್ಲ. ಆದ್ರೆ ಅಂದ್ರೆ ಅದು ಅದು ಸಂಸ್ಕೃತಿ, ಅದೊಂದು ಒಂದು ಬೆಳವಣಿಗೆ, ಅದೊಂದು ಸಂಸ್ಕಾರ, ಒಂದು ರೀತಿ ಆಚರಣೆ ಪದ್ಧತಿಗೆ ಬಂದಿದೆ. ಅದೇ ನೀವು ಬೇರೆ 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 ಪದಗಳನ್ನ ನೋಡ್ಕೊಳ್ತಾ ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಬೇರೆ ಮತಗಳನ್ನ ಧರ್ಮಕ್ಕೆ ನೋಡಿದ್ರೆ, ನೀವು ತಗೊಳ್ಳಿ ಇಸ್ಲಾಂ ತಗೊಳ್ಳಿ, ಅದಕ್ಕೊಬ್ರು ಮೊಹಮ್ಮದ್ ಪೈಗಂಬರ್, ಅದಕ್ಕೆ ಶಕೆ ಒಂದು ಆತರ ಒಂದು ವಿಶ್ವದ ಶಕೆಯಿಂದ ಇರುತ್ತೆ. ಸೊ ಆ ಶಕೆಯಿಂದ ಶುರು ಆಗುತ್ತೆ ಅಂತ ಗೊತ್ತಿರುತ್ತೆ. ಆದ್ರೆ ಅದೇ ರೀತಿ ನೀವು ಕ್ರಿಸ್ತ ತಗೊಂಡ್ರೆ, ಅಲ್ಲಿ ಹೋದ್ರೆ ಕ್ರಿಸ್ತ ಮತ್ತೆ ತಗೊಳ್ತು ಅಂತ ಹೇಳಿದ್ರೆ, ಅಲ್ಲಿ ನಿಮ್ಗೆ ಯೇಸು ಕ್ರಿಸ್ತ, ಅವನು ಹುಟ್ಟಿದ, ಅವನು ಕ್ರಿಸ್ತ ಶಕ ಆಗಿ ನಾನು ನೋಡಿದ್ದು 2019 ವರ್ಷ ಅಂದ್ರೆ ಎಷ್ಟೇ ಒಂದು 2019 ಅವ್ರ ಹಿಜ್ರಿ ಶಕೆ ತಗೊಂಡ್ರೆ ಅವ್ರದ್ದು ಅಷ್ಟೇ ಒಂದು 2003 ಬರುತ್ತೆ. ನಮ್ದು ತಗೊಳ್ತು ಅಂತ ಹೋದ್ರೆ ನಮ್ದು ತ್ರೇತಾಯುಗ ಮುಗಿದು ಅದಾದ್ಮೇಲೆ ಇದು ದ್ವಾಪರ ಯುಗ ಆಗಿ ಅದಾದ್ಮೇಲೆ ಕಲಿಯುಗ, ಕಲಿಯುಗ ಅಂತ ನಾವು 5000 ವರ್ಷ ದಾಟಕೊಂಡು ಹೋಗಿದ್ದೀವಿ ಅಂತ ಹೇಳಿದ್ರೆ ನಮ್ದು ಸನಾತನವಾದ ಧರ್ಮ. ಸೊ ಇದಕ್ಕೋಸ್ಕರ ಇದರ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ಯಾರು ಹುಟ್ಟು ಯಾರು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಅದೇಂತ ಆಚರಣೆ ಪದ್ಧತಿಗಳಿಂದ ನಾವು ಅದನ್ನ ಒಂದು ಧರ್ಮ ಏನಂದ್ರೆ, ಒಂದೊಂದು ಎಲ್ಲಿ ಯಾವತ್ತೆ ಆಚರಣೆ ಮಾಡ್ಕೊಳ್ತಾ ಹೋದ್ವಿ ಅದರಿಂದ ಒಂದು ಮಾಡ್ಕೊಳ್ತಾ ಬಂದ್ವಿ. ಮತ್ತೆ ಯಾವುದೇ ಒಂದು ಧರ್ಮ ನೀವು ತಗೊಳ್ಬೇಕಂದ್ರೆ ನೋಡ್ತಾ ಇತ್ತು ಅಂದ್ರೆ ಅದು ಸುತ್ತ ಒಂದು ಏನಾಗ್ತಂದ್ರೆ ಒಂದು ನದಿ ಪಾತ್ರದಲ್ಲೇ ಒಂದು ನದಿ ತಗೊಂಡ್ರೆ ಆ ನದಿ ಸುತ್ತಮುತ್ತಲಿಂದಾನೇ ಬೆಳ್ಕೊಳ್ತಾ ಬರುತ್ತೆ. ಅಂದ್ರೆ ಯಾವ ಧರ್ಮ ಅಂತ ಹೇಳಿದ್ರೆ ಅದೊಂದು ಜೀವ, ಅಲ್ಲಿ ಧರ್ಮ ಅಂದ್ರೆ ಅದೊಂದು ಜೀವ, ಅದಕ್ಕೊಂದು ಜೀವ ಸಂಕುಲ ಇರಬೇಕು. ಜೀವ ಸಂಕುಲ ಇರ್ಬೇಕಂದ್ರೆ ಮೊದಲು ನೀರು ಬೇಕು, ಶುದ್ಧವಾದ ಗಾಳಿ ನೀರು ಅಂತಲೇ ಇರಬೇಕು. ಆ ಥರದಲ್ಲಿ ತಗೊಂಡು ಅಂದ್ರೆ ನಮ್ಮದಲ್ಲಿ ಏನಂತಂದ್ರೆ ಸಿಂಧೂ ನದಿ ತಟ ಅಂದ್ರೆ ನಾವಾಗಲೇ ನಮ್ಮ ಒಂದು ನಾಲ್ಕು ಹಿಂಭಾಗದಲ್ಲಿ ಅಂದ್ರೆ ಒಂದು 4ನೇ ಆವೃತ್ತಿ ಮುಂಚೆದ್ರಲ್ಲಿ ನಾವು ಸಿಂಧೂ ನದಿದು ನಾವು ಅದರದ್ದು ಇತಿಹಾಸನೆಲ್ಲ ಓದಿದ್ವಿ. ಮತ್ತೆ ಸಿಂಧು ಮತ್ತೆ ಇದರದಲ್ಲಿ ಸರಸ್ವತಿ ನದಿ ಇತಿಹಾಸ ಎಲ್ಲ ನೋಡಿದ್ವಿ. ಅದು ಲೆಕ್ಕ ತಗೊಳ್ತಾ ಹೋಯ್ತು ಅಂತ ಹೇಳಿದ್ರೆ ನಾವು ಸುಮಾರು ವರ್ಷಗಳ ಹಿಂದೆಯಿಂದ ನಮ್ಮ ಧರ್ಮ ಇತ್ತು. ಸೊ ಆ ಧರ್ಮದ ಲೆಕ್ಕಪಕ್ಕದ ಏನು ಬಳಿತಾ ಇದ್ದೀನಿ ಅದನ್ನ ಸನಾತನ ಧರ್ಮ ಅಂತ ಬಂದ್ವಿ. ಅದರಲ್ಲಿ ಆಚರಣೆ ಪದ್ಧತಿಗಳು ಏನೇನಿದೆಯಾ ಅದರಲ್ಲಿ ನಾವು ಸ್ವಲ್ಪ ನೋಡೋಣ ಅಂತ ಒಂದು ನನ್ನ ಪ್ರಯತ್ನ. ಈ ಪ್ರಯತ್ನದಲ್ಲಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಯಾಕೆ ತುಂಬಾ ಜಾಸ್ತಿ ತಗೊಳಕ್ ಬೇಡ, ಎಲ್ಲೆಲ್ಲೋ ಹೋಗೋದಿಲ್ಲ ಅಂತಂದ್ರೆ, ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ, ಬೆಳಗ್ಗೆ ಎದ್ದಾರಿಂದ ರಾತ್ರಿ ಮಲಗೋವರೆಗೂ ಏನ್ ಯಾವ ರೀತಿ ಮಾಡ್ತಾ ಇದ್ರು ಮುಂಚೆ ಅದ್ರ ಎಲ್ಲೆಲ್ಲಿಗೆ ಕೋರಿಲೇಟ್ ಮಾಡ್ಬೋದು, ಇವಾಗ ಎಲ್ಲಿ ಎಲ್ಲಿ ವೈಜ್ಞಾನಿಕವಾಗಿ ಯಾವ ರೀತಿ ಅದನ್ನ ಸಂಬಂಧಗಳನ್ನ ಕಲ್ಪಿಸ್ಬೋದು ಅನ್ನೋದನ್ನ ಒಂದು ತಗೊಂಡು ಶುರು ಮಾಡ್ಕೊಳ್ಳಿ. ನಮ್ಗೇನು ಅಂತ ಹೇಳಿದ್ರೆ ಬೆಳಗ್ಗೆ ಸೂರ್ಯ. ಸೊ ಸೂರ್ಯ ಏನಂತ ಹೇಳಿದ್ರೆ ನಮ್ಗೆ ಏನಂತ ಹೇಳಿದ್ರೆ ಈ ಮಾನವ ಸಂಕುಲಕ್ಕೆ ಸೂರ್ಯನೇ ಒಂದು ಮುಖ್ಯವಾದ ಅವನು ಶಕ್ತಿ. ಯಾಕೆ ಏನೇ ಆದರೂ ನಮ್ದೆಲ್ಲದೂ ಸೂರ್ಯನ ಮೇಲೆ ಅವಲಂಬಿತವಾಗ್ತಿರ್ತದೆ. ಸೂರ್ಯನ ಅವಲಂಬಿತ ಆಗ್ಬೇಕಿದ್ರೆ ಅವನು ಬದುಕಲ್ಲ, ಅವನು ನಮ್ಮ ಬದುಕಲ್ಲ, ಯಾವ್ದು ಜೀವ ಸಂಕುಲ ನಮಗೂ ಅಷ್ಟೇ ಆಗಿರೋ ಗಿಡ ಮರ ಗಳಬೇಕಂದ್ರೆ ಅದಕ್ಕೊಂದು ಸೂರ್ಯನ ಬೆಳಕಿ ಬೇಕು. ಅದೇ ರೀತಿ ನಮ್ದು ಉದಯ ನಮ್ಮ ಶುರುವಾಗೋದು, ಬೆಳಕಿನ ಶುರುವಾಗೋದು ಸೂರ್ಯ ಉದಯ ಆಗುವಾಗ. ಸೊ ಸೂರ್ಯ ಸಾಮಾನ್ಯವಾಗಿ 5-5 ವರ್ಷಕ್ಕೆ ಉದಯ ಆಗ್ತಾನೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಅಷ್ಟರೊಳಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮನೆಯಲ್ಲಿ ಮೊದಲು ಹೇಳ್ತಾ ಇದ್ದವರು ಅವಾಗಿನ ಕಾಲದಲ್ಲಿ, ಇವಾಗ ಸ್ವಲ್ಪ ಬೇಗ ಬೇರೆ ಆಗಿರ್ಬೋದು, ಅದು ಅವಾಗಿನ ಕಾಲದಲ್ಲಿ ಮೊದಲು ಹೇಳ್ತಾ ಇದ್ರು ಮನೆಯಲ್ಲಿ ಹಿರಿಯ ಒಂದು ಒಡತಿ ಯಾರಿದ್ರು ಮನೆ ಅಮ್ಮ ಇರ್ತಾರಲ್ಲ ಆಕೆನೆ ಮೊದಲು ಹೇಳ್ತಾ ಇದ್ದಿದ್ದು. ನಮ್ಮಲ್ಲಿ ಏನಂತ ಹೇಳಿದ್ರೆ ಹೇಳ್ತೀವಿ ನಮ್ಮಲ್ಲಿ ಎಲ್ಲ ನಾರಿಯರಿಗೆ ಇಲ್ಲಿ ನಮ್ಮಲ್ಲಿ ಇದೇ ಇಲ್ಲ, ಅವ್ರನ್ನ ಮನೆಯಲ್ಲಿ ಒಂದ್ ಕಡೆ ಕೂತ್ಬಿಟ್ಟಿದ್ದಾರೆ, ಅವ್ರಿಗೆ ಏನು ಕೆಲಸ ಕೊಡ್ತಿಲ್ಲ, ಬರೀ ಮನೆಯಲ್ಲಿ 4 ಗೋಡೆಗಳು ಸುತ್ತಮುತ್ತ ಇದು ಪಾತ್ರೆ ಗಿತ್ರೆ ತೊಡ್ಕೊಂಡು ಮಕ್ಕಳನ್ನ ಸಾಕೊಂಡು ಆತರ ಮಾಡಬೇಕು ಅಂತ ಹೇಳ್ತಾರೆ ಅಂತ ಇವತ್ತಿನ ದಿನ ಇದೆ. ನಮಗೆ ಸಬಲೀಕರಣ ಆಗ್ಬೇಕು, ನಮಗೆ ಮನುಷ್ಯ ನಮ್ಮ ಪುರುಷರ ಜೊತೆ ನಾವು ಒಟ್ಟೊಟ್ಟಿಗೆ ಓಡಾಡಬೇಕು ಅಂತೆಲ್ಲ ಇವಾಗೆಲ್ಲ ಜೋರ್ ಜೋರಾಗಿ ಏನು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಹೆಂಗಸು ಗಂಡಸಿಗೆ ತಕ್ಕನಾಗಿ ದುಡಿತಾ ಇದ್ರು. ನಮ್ಮಲ್ಲಿ ಏನಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಶ್ಲೋಕನೆ ಹೇಳುತ್ತೆ, ಎತ್ರ ನಾರಿಯಂತ ಪೂಜಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯರಿಗೆ ಏನು ಶಕ್ತಿ ಅವರಿಗೆಲ್ಲ ಅವ್ರು ಪೂಜಿಸ್ತಾರೋ ಅಲ್ಲಿ ದೇವರುಗಳು ರಮಿಸ್ತಾ ಇರ್ತಾರೆ, ದೇವರು ಇರ್ತಾರೆ ಅಂತ. ಅದಕ್ಕೆ ಇನ್ನೊಂದು ಕಾಂಟ್ರಾಕ್ಟರ್ ಆಗಿ ಹೇಳ್ತಾರೆ, ಎತ್ರ ನಾರಿಯಂತ ಪೀಡಂತೆ ದೂಷಂತೆ ತತ್ರ ವಿನಾಶ. ಸ್ತ್ರೀಯರ್ನ ಎಲ್ಲಿ ದೂಷಣೆ ಮಾಡ್ತಾರೋ ಎಲ್ಲಿ ಆ ಸಮಾಜ ಸರ್ವನಾಶ ಆಗತ್ತೆ ಅಂತ. ಅದನ್ನ ಉದಾಹರಣೆಗೆ ನೋಡ್ಬಿಟ್ಟಿದೀವಿ. ಏನಂತ ರಾಮಾಯಣ ಮಹಾಭಾರತ ಶುರುವಾಗಿದ್ದೆ ಅಲ್ಲಿಂದ, ರಾಮಾಯಣ ಯಾತ್ರ ಶುರುವಾಯ್ತು. ಏನಿಲ್ಲ ಅಲ್ಲಿ ಅವ್ರ ತಂಗಿಗೋಸ್ಕರ, ತಂಗಿಗೋಸ್ಕರ ಎಲ್ಲಿಂದ ಒಂದು ಶುರುವಾಯ್ತು, ತಂಗಿ ಏನೋ ಅವ್ರಿಗೆ ರಾಮನ ಮೇಲೆ ಮತ್ತೆ ಲಕ್ಷ್ಮಣನ ಮೇಲೆ
ಮೋಹಿತಾದ್ರು, ಮೋಹಿತಾಗಿದ ತಕ್ಷಣ ಅವನಲ್ಲಿ ಸಿಕ್ಕಲಿಲ್ಲ ಹೇಳಿದ ತಕ್ಷಣ ಏನ್ ಮಾಡುದು, ಅವಳಿಗೆ ರಾವಣನ್ ಗೆಳದು, ರಾವಣ ಏನ್ ಮಾಡ್ದ ಬಂದ ಸಿಕ್ಕೆ ನೋಡ್ದ, ಸಿಕ್ಕೆಯಿಂದ ಮೋಹಿತಾದ ಅವಳನ್ನ ಕರ್ಕೊಂಡದ, ಆಮೇಲೆ ಅಲ್ಲಿಂದ ರಾಮಾಯಣ ಶುರು ಆಯ್ತು. ಮಹಾಭಾರತ ಏನು, ಮಹಾಭಾರತ ಏನಿಲ್ಲ, ಮಹಾಭಾರತ ಶುರು ಆಗ್ಬೇಕಿದ್ರೆ ಅಲ್ಲಿ ಮಾಯಾನಗರಲ್ಲಿ ಮಾಡ್ತಾ ಬೇಕಿದ್ರೆ ಅವ್ರದ್ದು ಇದ್ ಮಾಡ್ತಾ ಬೇಕಿದ್ರೆ ಅಲ್ಲಿ ದುರ್ಯೋಧನ ಒಂದು ಇದರಲ್ಲಿ ಬಿದ್ದ ನಕ್ಕ, ಆ ನಕ್ಕ ಬಿದ್ದಿದ್ದು ಅವನು ಕರಡಿ ಅನ್ಕೊಂಡು ಹೋಗಿ ಬಂದ ಕೊಳದಲ್ಲಿ ಹೋಗಿ ನಡ್ಕೊಂಡ, ಕೊಳದಲ್ಲಿ ಬಿದ್ದ ಅನ್ಬಿಟ್ಟು ಇನ್ಸತಿ ಕೊಳ ಅನ್ಕೊಂಡು ಕರಡಿಗೆ ಹೋಗಿ ಕರಡಿ ಕುದ್ಕೊಂಡ, ಸೊ ಆ ಕುದ್ಕೊಂಡಾಗ ಏನಾಗ್ತದೆ ಅಲ್ಲಿ ಆ ಕ್ಷಣದಲ್ಲಿ ಗೊತ್ತಿಲ್ಲದಲ್ಲೇ ಅಚಾನಕ್ಕಾಗಿ ನಕ್ಕಿದ್ಲು ದ್ರೌಪದಿ. ಆ ದ್ರೌಪದಿ ನಕ್ಕಿದ್ದೇನೆ ಅವನಿಗೊಂದು ಕೋಪ ಬಂದು ಅಲ್ಲಿ ಏನ್ ಮಾಡ್ದ ಅಂತ ಹೇಳಿದ್ರೆ ಕೊನೆಗೆ ಅಲ್ಲಿ ದ್ರೌಪದಿ ವಸ್ತ್ರಾಭರಣ ಆಯ್ತು, ದ್ರೌಪದಿ ವಸ್ತ್ರಾಭರಣ ಆಗಿನ ಮುಂಚೆ ಏನ್ ಮಾಡುದು ಅಂತ ಬಾ ನನ್ನ ತೊಡೆ ಮೇಲೆ ಕೂತ್ಕೊಂತ ಹೇಳಲ್ಲ, ಅವಾಗ ಅವಳು ಹೇಳಿದ್ದು ಆ ದುಶ್ಯಾಸನಿಗೆ ಒಂದು ಶಾಪ ಕೊಟ್ಟು ಮತ್ತೆ ದುರ್ಯೋಧನಿಗೆ ಒಂದು ಶಾಪ ಕೊಟ್ಟು, ದುರ್ಯೋಧನ ನೀನು ನನ್ನ ತೊಡೆ ಮೇಲೆ ಕೂತ್ಕೊಂಡ ಕಟ್ಟಿಗೆ ನಿನ್ನ ತೊಡೆ ಸಾಕ ನಿನ್ನ ಜೀವ ತೊಡೆ ಮೇಲೆ ಸಾಯಿದ್ರೆ ನಿನ್ನ ಇದು ತೊಡೆಯಿಂದ ಆಗುತ್ತೆ ಅಂತ. ಅದೇ ದುಶ್ಯಾಸನಿಗೆ ಹೇಳಿದ್ದು ನಿನ್ನ ಏನು ನಿನ್ನ ಸತ್ತ ಮೇಲಿನ ಸಾಯಿಸಿ ನಿನ್ನ ರಕ್ತದನ್ನ ನನ್ನ ತಲೆಗೆ ಹಚ್ಕೊಂಡು ಜುಟ್ಟಿ ಇಟ್ಕೊಂಡು ಎಳ್ಕೊಂಡು ಬಂದಿದ್ನಲ್ಲ ಆಕೆ ನಿಂತ್ಕೊಂಡು ಬಂದಿದ್ನಲ್ಲ, ಹಾಗೆ ಮಾಡಿದಾಗ ಅವಳಿಗೆ ಏನ್ ಮಾಡುದು. ಮತ್ತೆ ಇನ್ನೂ ಒಂದು ಸುಮಾರು ಜನ ಹಿಂಗಿಸಿದ್ದಾರೆ, ಸಂಘ ಹೇಳ್ಬೋದು ಅಂತ ಹೇಳಿದ್ರೆ ಅವತ್ತಿನ ದಿವಸ ಆಕೆನ ಎಳ್ಕೊಂಡು ಬರಬೇಕಿದ್ದಾಗ ಆಕೆ ಹೇಳಬೇಕಂತ ಹೇಳಿದ್ರೆ ಆಕೆ ಅವಳು ಹೊರಗಡೆ ಆಗಿದ್ರು, ಅವಳನ್ನ ಕರ್ಕೊಂಡು ಬರ್ಬೋದು ಮನೆಯಲ್ಲಿ. ನಮ್ಮಲ್ಲಿ ಏನಂತ ನಮ್ಗೆ ಹೇಳ್ತೀವ ಸಬಲೀಕರಣ ಅಭಿವೃದ್ಧಿ ಅಂತ ಹೇಳ್ತೀವಲ್ಲ, ನಮ್ಮ ಧರ್ಮದಲ್ಲಿ ಮಾತ್ರನೇ ಹಿಂಗಸರಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಅಮ್ಮ ನೀನು ತಿಂಗಳಲ್ಲಿ 30 ದಿವಸ ದುಡಿತಿರ್ತೀಯ, ಅದನ್ನು 3 ದಿವಸ ಆರಾಮ ಕೂತ್ಕೊಂಡು ರೆಸ್ಟ್ ತಗೋ, ಗಂಡಸರು ನಾವು ಕೆಲಸ ಮಾಡ್ತೀವಿ ಅನ್ನೋದು ನಮ್ಮ ಒಂದೇ ಧರ್ಮದಲ್ಲಿ ಇರೋದು. ಇನ್ನೆಲ್ಲಾದ್ರದ್ದು ಏನಂತ ಹೇಳ್ತಾರೆ, ಅದಕ್ಕೆ ಇವಾಗ ಏನಂತ ಹೇಳಿದ್ರೆ ನಾವು ಸರ್ವ ಅದಕ್ಕೆ ಬೇರೆ ಬೇರೆ ತರದ ಪ್ರಾಡಕ್ಟ್ ತಗೊಂಬಂದು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತಿದ್ದಾರೆ, ಅದೆಲ್ಲ ಮಾಡಿದ್ರು ನಿಜವಾಗ್ಲೂ ನೋಡ್ತಾ ಹೋದ್ರೆ ಆ 3 ದಿನಗಳಲ್ಲಿ ಆಕೆಗೆ ಆಗೋಷ್ಟು ಸುಸ್ತು ಮತ್ತೆ ಮಾನಸಿಕ ದೈಹಿಕ ಬದಲಾವಣೆಗಳು ಮತ್ತೆ ಅವಳಿಗಾಗುವಂತ ನಮ್ಮ ಕಷ್ಟ ಅಷ್ಟಗಳು ಅದೆಲ್ಲ ಆಗ್ಲೇ ನಮ್ಗೆ ಹಿರಿಯರಿಗೆ ಗೊತ್ತಿತ್ತು. ಸೊ ಆ ರೀತಿಗೋಸ್ಕರ ಆಚಾರ ಪದ್ಧತಿಗೋಸ್ಕರ ನಮ್ಮಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ 3 ದಿವಸ ಆಕೆನ ಮನೆಯಿಂದ ಯಾವುದೇ ಕೆಲಸಗಳು ಮಾಡಬಾರ್ದು, ಯಾಕಂದ್ರೆ ಆ 3 ದಿವಸ ಆಕೆ ಕೆಲಸ ಮಾಡಬಾರ್ದು ಅಂತಿದ್ರು. ಅವತ್ತಿನ ದಿವಸ ದ್ರೌಪದಿಯನ್ನು ಆ 3 ದಿವಸದಲ್ಲಿ ಇದ್ವಿ, ಯಾಕಂದ್ರೆ ಹಿಂಗಸು ಜಾಸ್ತಿ ಇರೋದ್ರಿಂದ ಆ ವಿಷಯ ಇರ್ತದೆ. ಸೊ ಹಾಗೆ ಅಂದ್ರೆ ನಮ್ಮಲ್ಲಿ ಯಾವ ರೀತಿ ಸ್ತ್ರೀಯರಿಗೆ ನಾವು ಎಷ್ಟು ಗೌರವ ಕೊಡ್ತಾ ಇದ್ವಿ ಅನ್ನೋದು ನಮ್ಮ ಅದರಲ್ಲೇ ಮೊದಲು ನಮ್ಮ ಸಂಸ್ಕೃತಿ ಇರಬೇಕಾಗ್ತದೆ. ಎರಡನೇದಂತ ಹೇಳಿದ್ರೆ ನಮ್ಮಲ್ಲಿ ಸ್ತ್ರೀ ಅಂತ ಹೇಳ್ತೀವಲ್ಲ, ಸೊ ಸ್ತ್ರೀ ಅಂತ ಹೇಳಿದ್ರೆ ನಾವು ಅವಳನ್ನ ಶಕ್ತಿ ಅಂತ ಹೇಳ್ತೀವಿ. ಯಾವುದೇ ನೀವು ದೇವಸ್ಥೆಯ ದೇವತೆಗಳನ್ನ ನೋಡ್ಕೊಳ್ಳಿ, ನಮ್ಮ ದೇಶ ಬೇಕು ಯಾವುದೇ ದೇವತೆ. ಮತ್ತೆ ಇನ್ನೊಂದು ಹೇಳಿದ್ರೆ ಯಾರೇ ರಾಕ್ಷಸನ್ನ ಕೊಲ್ಲಬೇಕಿದ್ದಲ್ಲಿ ಹೋಗಿ ಗಂಡಸರು ಕೊಲ್ಲೋದು ತುಂಬಾ ಕಡಿಮೆ, ಎಲ್ಲಾದ್ರೂ ಹಿಂಗಸರನ್ನೇ. ಇವಾಗ ನಮ್ಮ ಮೈಸೂರು ಯಾಕೆ ಹೆಸರು, ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಇದ್ದ, ಅವನ ಹೋಗಿ ಚಾಮುಂಡಿ ಅವತಾರದಲ್ಲಿ ಬಂದು ಮಹಿಷಾಸುರ ಮರ್ದನಿ ಅದು, ಹಾಗಾಗಿ ಮಹಿಷಾಸುರ ಮೇಲೆ ಮೈಸೂರು ಅಂತ ಬಂತು. ಅದೇ ನಮ್ಮ ವಿದ್ಯಾಲಯದಲ್ಲೂ ಒಂದು ಮಹಿಷಾಸುರದ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಂತಂದ್ರೆ ಯಾವಾಗ್ಲೂ ನಮಗೆ ಏನಾದ್ರೂ ಏನೋ ನಮ್ಗೆ ಕಷ್ಟ ಆಯ್ತು ನಮ್ಗೇನಾದ್ರೂ ಅಂತ ನಮ್ಗೆ ರಕ್ಷಣೆ ಮಾಡ್ಬೇಕಿದ್ರೆ ನಿಜವಾಗ್ಲೂ ನಾವು ಹೋಗಿ ಎತ್ಕೊಳ್ಳೋದು ಅಂತ ಹೇಳಿದ್ರೆ ತಾಯಿ ಹಿಂದೆನೆ ಹೋಗುದು. ಇವತ್ತಿಗೂ ನಾವು ನೋಡ್ತಾ ಇದೀವಿ ಇಲ್ಲೇ ನಮ್ಮ ಎದುರುಗಡೆ ನೋಡ್ತಾ ಇದ್ವಿ, ನಿಮ್ಮ ಮಗು ಕಂದಮ್ಮ ಎಲ್ಲಿ ಕೂತ್ಕೊಂಡಿದ್ರೆ ತಾಯಿ ಮಡಲಿ ಕೂತ್ಕೊಂಡಿದೆ ಅಂತ ಹೇಳಿದ್ರೆ ತಾಯಿ ಇರುವಂತ ಒಂದು ಗೌರವ ಇದೆಯಲ್ಲ ನಮ್ಮಲ್ಲಿ, ನಾವು ನೋಡ್ಬೇಕಿದ್ರೆ ಏನ್ ಮಾಡ್ತೀವಿ ತಾಯಿನ ಮೊದಲು ಮಾಡ್ತೀವಿ. ಆಕೆ ಬೆಳಗ್ಗೆ ಎದ್ದು ಮೊದಲನೇ ಕೆಲಸ ಮಾಡ್ತಾಳೆ ಏನಂತ ಹೇಳಿದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಅವಳದು ಪಾತ್ರಗಳೆಲ್ಲ ಮುಗಿಸ್ಕೊಂಡು ಬಂದು ಸೀದಾ ಆಕೆ ಹೋಗ್ತಾಳೆ ಕೊಟ್ಟಿಗೆ ಹೋಗ್ತಾ ಇದ್ದಲ್ಲಿ, ಕೊಟ್ಟಿಗೆ ಹೋಗ್ಬಿಟ್ಟು ಆ ಹಸುಗಳೆಲ್ಲ ಪಕ್ಕಕ್ಕೆ ಹೊರಗಡೆ ಕಟ್ಟಬಿಟ್ಟು ಅಲ್ಲಿರೋ ಸಗಣಿಗಳನ್ನೆಲ್ಲ ಪಕ್ಕಕ್ಕೆ ಎತ್ತುಬಿಟ್ಟು ಅದನ್ನ ತಗೊಂಡೋಗಿ ಅಲ್ಲಿ ತಿಪ್ಪೆ ಪಕ್ಕದಲ್ಲಿ ತಿಪ್ಪೆ ಹಾಕ್ತದೆ ಅದನ್ನ ಮಾತಾಡ್ತೀನಿ. ತಿಪ್ಪೆ ಹಾಕದ ಮೇಲೆ ಆಕೆ ಮೊದಲನೇ ಕೆಲಸ ಮಾಡ್ತಾ ಇದೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಸಾರಿಸ್ತಾ ಇದ್ದೀವಿ, ಇಲ್ಲಿ ಮನೆ ಮುಂದೆ ಸಾರಿಸ್ತಾ ಇದ್ವಿ. ಸಾರಿಸುವಾಗ ಯಾವಾಗ ಸಾರಿಸ್ತಾ ಇದ್ವಿ ಅಂತಂದ್ರೆ ಸಗಣಿಲಿ ಅದನ್ನೇನು ಅಲ್ಲಿ ಗೋಮಯ ಮತ್ತೆ ಗೋಮೂತ್ರ ಇರುತ್ತಲ್ಲ, ಗೋಮಯ ಮತ್ತೆ ಸಗಣಿ ಮತ್ತೆ ಗೋಮೂತ್ರ ಅದನ್ನು ತಗೊಂಡು ಅದರಲ್ಲಿ ಇದು ಮಾಡಿಸಿ ಮನೆ ಮುಂದೆ ಎಲ್ಲ ಬಗಡ ಹಾಕಿದ್ವಿ, ಅದನ್ನ ಅದನ್ನು ಹಾಕಿ ಬಗಡ ಹಾಕಿ ಅದನ್ನು ಕರೆದು ಅದನ್ನು ಸಾರಿಸ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಗೋಮೂತ್ರ ಮತ್ತೆ ಗೋಮಯ ಬಂದದ್ದು ಒಳ್ಳೆ ಕ್ರಿಮಿನಾಶಕ ಒಂದು ಕೀಟನಾಶಕ, ಸೊ ಹಾಗಾಗಿ ಹಿಂದಿನ ಕಾಲದಲ್ಲಿ ಸೊ ಮನೆಗಳ ವೆಬ್ಸೈಟ್ಸ್ ಎಲ್ಲ ಉಪಯೋಗಿಸ್ತಾ ಇರಲಿಲ್ಲ, ಹೊರಗಡೆ ಬರ್ತೀವಿ ಈ ತರ ಹಿತ್ತಗಳು ಎತ್ತಗಳು ಹಿತ್ತಗಳು ಅಂತ ಹೇಳ್ತಿರಲಿಲ್ಲ. ಅಲ್ಲಿ ಅಂತಂದ್ರೆ ನ್ಯಾಚುರಲ್ ನೈಸರ್ಗಿಕವಾಗಿ ಅದನ್ನ ಮನೆ ಮುಂದೆ ಹಾಕ್ತಾ ಇದ್ರು. ಸೊ ಮನೆ ಮುಂದೆ ಹಾಕ್ತಾ ಇರುವಾಗ ಏನಂತಂದ್ರೆ ಮನೆ ಒಳಗೆ ಯಾವುದೇ ರೀತಿ ಕೀಟನಾಶಕ ಅದು ಕೀಟಗಳು ಒಳಗಡೆ ಬರಬಾರದು. ಅದಾದ್ಮೇಲೆ ಮನೆ ಮುಂದೆ ಏನಂತಂದ್ರೆ ಒಂದು ಯಾವ್ದೇ ಅಂತಂದ್ರೆ ಮನೆಯನ್ನ ಒಂದು ಕನ್ನಡಿ ಅಂತ ಹೇಳ್ತೀವಿ. ಮನೆ ಏನಂತಂದ್ರೆ ಕನ್ನಡಿ, ಮನೆ ನಿಮ್ಗೆ ನೀವು ಮನೆಗೆ ಬರಬೇಕಿದ್ರೆ ಮನೆ ಮುಂದೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆ ಮನೆ ಯಾವ ರೀತಿ ಇರ್ತಾರೆ ಅಂತ. ನಾವು ಕನ್ನಡಿ ಮುಂದೆ ಹೋದ ತಕ್ಷಣ ಏನ್ ಮಾಡ್ತೀವಿ, ನಾವು ಕನ್ನಡಿ ಮುಂದೆ ನಾವು ಹೋದ ತಕ್ಷಣ ಏನ್ ಮಾಡ್ತೀವಿ, ನಾವು ಚೆನ್ನಾಗಿದೆಯಲ್ಲ ಫಸ್ಟ್ ಏನ್ ಮಾಡ್ತೀವಿ ಹಿಂಗ್ಲ ಅನ್ಕೊಳ್ತೀವಿ. ಅದೇ ರೀತಿ ನಾವು ಅಲ್ಲಿ ಮನೆ ಮುಂದೆ ಅನ್ನೋದು ಒಂದು ಕನ್ನಡಿ, ಆ ಕನ್ನಡಿ ನೋಡ್ಬೇಕು ಅದನ್ನ ನೀಟಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಮಾಡ್ತೀವಿ. ಆಗ ಮಾಡ್ಬೇಕಿದ್ದಲ್ಲೇ ಒಂದು ರಂಗೋಲಿ ಬಿಡಿಸ್ತಾ ಇದ್ವಿ. ರಂಗೋಲಿ ಅಂತ ಹೇಳೋದಕ್ಕೆ ಏನಂತ ಹೇಳಿದ್ರೆ ರಂಗ ನೀ ಒಲಿ ಅಂತ ಹೇಳ್ತಾ ಅಂದ್ರೆ ರಂಗ ಅಂದ್ರೆ ಭಗವಂತ, ರಂಗದಲ್ಲೇ ಏನು ವಿಷ್ಣು, ನೀ ಒಲಿ ಅಂತ ಅಂದ್ರೆ ಒಳಿಸ್ಕೊಡ್ಬೇಕು ರಂಗನ ಒಳಿಸ್ಕೊಡ್ಬೇಕಿದ್ರೆ ಅಂತಂದ್ರೆ ನಾವು ದೇವ್ರನ್ನ ಒಳಿಸ್ಕೊಳ್ಬೇಕು ಏನ್ ಮಾಡ್ತೀವಿ, ಯಾವ ರೀತಿ ಅದ ಸೇವೆ ಮಾಡ್ತೀವಿ ಅಂತದ್ರಲ್ಲಿ ಈ ರಂಗೋಲಿನೂ ಒಂದು ಸೇವೆ. ಮತ್ತ ಆ ರೀತಿ ಮಾಡ್ತಾ ರಂಗೋಲಿ ಹಾಕ್ಬೇಕಾಗಿದ್ರೆ ನೀವು ನಾವು ಇನ್ನೊಂದು ನೋಡ್ತಿರ್ತೀವಿ ಎಲ್ಲೋ ದಾರಿ ನೋಡ್ತಾ ಇರ್ತೀವಿ, ವಾಕಿಂಗ್ ಬೆಳಗ್ಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಿರ್ತೀವಿ, ಯಾವ ರಂಗೋಲಿ ಹಾಕಿದ್ರೆ ಪಕ್ಕದಲ್ಲಿ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಹಾಕಿದಾರಪ್ಪ ಮನೆಯವರು ಅಂತೀವಿ ಅಂತೀವೋ ಇಲ್ವೋ. ಸೊ ಏನು ಕೇಳಿದ ಅವಾಗ ಏನಿಸ್ತದೆ ವಾ ಅಂದಾಗ ಏನಾಗ್ತದೆ ಆ ಮನೆ ಅವಾಗ ಏನಾಗ್ತದೆ ಅಂತಂದ್ರೆ, ಇವಾಗ ಬಹುಶಃ ಎಲ್ಲರೂ ಮನೆ ಕೆಲಸ ಹುಡುಗಿ ಕೆಲಸದವರೇ ಹಾಕ್ತಾರೆ ಅದು ಬೇರೆ ವಿಷಯ, ಆದ್ರೆ ಆ ಕೆಲಸದ ಹುಡುಗಿ ಹಾಕಿದ್ರು ಆಕೆಯ ಕುಶಲತೆ ಆಕೆಯ ಚತುರತೆ ಅವಳದ ಏನು ಕಲಾವಂತಿಕೆ ಇರುತ್ತಲ್ಲ ಅದನ್ನ ತೋರಿಸ್ತಾ ಇರುತ್ತೆ. ಮತ್ತೆ ಏನಂತಂದ್ರೆ ಇನ್ನೊಂದಷ್ಟು ನಾವು ಪ್ರತಿಯೊಂದ್ಸತಿ ರಂಗೋಲಿ ಹಾಕ್ತಾ ಇರ್ಬೇಕಿದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಚುಕ್ಕಿ 4 ಚುಕ್ಕಿ 5 ಚುಕ್ಕಿ 8 ಚುಕ್ಕಿ 11 ಚುಕ್ಕಿ ಅಂತ ಹಾಕ್ತಾ ಬರ್ತೀವಿ. ಮತ್ತೆ ಇನ್ನೊಂದು ವಿಶೇಷವಾದ ಸಂದರ್ಭಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಎಳೆ ಎಳೆ ರಂಗೋಲಿ ಇಡ್ತೀವಿ, ಅದನ್ನ ದೊಡ್ಡ ಮಾಡ್ಕೊಂಡು ಹೋಗ್ತಾ ಬರ್ತೀವಿ ಅಂತ ಹೇಳಿದ್ರೆ ರಂಗೋಲಿ ಯಾವ ರೀತಿ ಹಾಕ್ತೀವಿ ಅದರಲ್ಲಿ ನಮ್ಮ ಮನಸ್ಥಿತಿ ಇರುತ್ತೆ, ನಮ್ಮ ಮನೆ ಇರುತ್ತೆ. ಮತ್ತೆ ನಮ್ಮ ಮನೆ ಯಾರು ಆ ರಂಗೋಲಿ ಹಾಕ್ತಾರಲ್ಲ, ನಮ್ಮ ಮನೆ ಯಾರು ಹೆಂಗಸಿರ್ತಾರಲ್ಲ, ತಾಯಿ ಇರ್ತಾರಲ್ಲ, ಅಥವಾ ನಮ್ಮ ತಂಗಿ ಹೆಂಡತಿ ಯಾರು ಇರ್ತಾರಲ್ಲ, ಅಕ್ಕ ತಂಗಿ ಹೆಂಡತಿ ಇರ್ತಾರ, ಅವರ ಕಲಾವಂತಿಕೆ ತೋರಿಸ್ತಾ ಇರುತ್ತೆ. ಅಂದ್ರೆ ಆ ಮನೆಯಲ್ಲಿ ಅಷ್ಟು ಒಳ್ಳೆ ಕಲೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಇಂಥದ್ದು ಸಂಸ್ಕೃತಿ ನಮ್ಮಲ್ಲಿ ಇದೆ. ಅವಳೇನ್ ಮಾಡ್ತಂದ್ರೆ ರಂಗೋಲಿ ಹಾಕ್ತಾ ಇರ್ಬೇಕು. ಮತ್ತೆ ರಂಗೋಲಿನ ಯಾವ್ದು ಹಾಕ್ತಾ ಇದ್ರು ಈಗಿನ ತರ ರಂಗೋಲಿ ಹಿಟ್ಟು ಬರ್ತಿರ್ಲಿಲ್ಲ, ರಂಗೋಲಿ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಕಲಿಮಿಲ್ಲಿ ಹಾಕ್ತೀವಿ, ಬಾವಿಗಳಿಗೆಲ್ಲ ತೋಡ್ತಾ ಇರ್ಬೇಕಾದ್ರೆ ಒಂದು ಕಲ್ಲಿನ ತರ ಅದು ಒಂದು ಮಣ್ಣು ಬರುತ್ತೆ, ಆ ಮಣ್ಣು ತೆಗೆದು ಹಾಕ್ತಿದ್ವಿ. ಅವತ್ತಿನ ಕಾಲದಲ್ಲಿ ಕಲ್ಲಿನ ಪುಡಿಯಲ್ಲಿ ಹಾಕ್ತಾ ಇರ್ಲಿಲ್ಲ, ಅವತ್ತಿನ ಹಾಕ್ತಾ ಇದ್ದು ಅಕ್ಕಿ ಹಿಟ್ಟಲ್ಲಿ ಹಾಕ್ತಾ ಇದ್ರು. ಆಶ್ಚರ್ಯ ಆಗ್ಬೋದು ಅಕ್ಕಿ ಹಿಟ್ಟಲ್ಲಿ ಯಾಕೆ ಹಾಕ್ತಾರೆ ಅಂತ, ಅಕ್ಕಿ ಹಿಟ್ಟಲ್ಲಿ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಏನಂತ ಹೇಳಿದ್ರೆ ಮನೆಗಳೆಲ್ಲ ನಮ್ಮಲ್ಲಿ ಏನಂತ ಹೇಳಿದ್ರೆ ಯಾವಾಗ ನೋಡ್ತಾನೆ ನಾವು ಒಂದು ತಿನ್ಬೇಕಿದ್ರೆ ಇನ್ನೊಬ್ಬರಿಗೆ ಕೊಟ್ಟೆ ತಿನ್ಬೇಕು ಅಂತಿರುತ್ತೆ. ಸೊ ಅಂತ ಹೇಳಿದ್ರೆ ಅಲ್ಲಿ ಏನಂತ ಹೇಳಿದ್ರೆ ಆ ಅಕ್ಕಿ ಹಿಟ್ಟಲ್ಲಿ ಹಾಕ್ದಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಕ್ರಿಮಿಕೀಟಗಳಿಗೆಲ್ಲ ಒಂದು ಆಹಾರ ಆಗಲಿ. ಮತ್ತೆ ಆಹಾರ ಆದಾಗ ಏನಂತ ಹೇಳಿದ್ರೆ ಯಾವ್ದೇ ಕ್ರಿಮಿಕೀಟಗಳು ಅಷ್ಟೇ, ನಮ್ಮ ಮನುಷ್ಯ ಮಾತ್ರ ಅವನು ತುಂಬಾ ದುರಾಸೆ ಇರುತ್ತೆ, ಅಂದ್ರೆ ಒಂದು ಹೊಟ್ಟೆ ತುಂಬಿದ್ರು ಅವ್ನು ಇನ್ನು ಜಾಸ್ತಿ ತಿನ್ಬೇಕು ಅಂತ ಇರ್ತಾನೆ. ಅದ್ರ ಕ್ರಿಮಿಕೀಟಗಳೆಲ್ಲ ಹಾಗಲ್ಲ, ಅವಕ್ಕೆ ಒಂದ್ಸತಿ ಹೊಟ್ಟೆ ತುಂಬ ರೊಕ್ಕ ಬಿಡುತ್ತೆ ಸಾಕು. ಸೊ ಹಾಗಾಗಿ ಏನಂತಂದ್ರೆ ಅಲ್ಲಿ ಬಂದು ಆ ರಂಗೋಲಿನಲ್ಲಿ ಕೂತ್ಕೊಳ್ಬೇಕು, ರಂಗೋಲಿ ಹತ್ರ ಏನಾದ್ರೂ ಅಲ್ಲಿ ಅಕ್ಕಿ ಇರ್ತಾರೆ ಏನೋ ಸಿಕ್ತಿರ್ತಾರ ಅದನ್ನು ತಗೊಂಡು ಅದ್ರ ಪಾಡಿಗೆ ಇವೆಗಳೆಲ್ಲ ತಗೊಂಡು ಹೋಗ್ತಾ ಇರೋದು ಅಲ್ಲಿಂದ ಮನೆ ಒಳಗೆ ಹೋಗ್ತಾ ಇರಲಿಲ್ಲ. ಸೊ ಇದು ಏನಂತಂದ್ರೆ ಇದೊಂದು ಸೈಂಟಿಫಿಕ್ ಆಗಿ ರೀಸನ್. ನಾವೇನ್ ಮಾಡ್ತೀವಿ ಅಂತ ನಮ್ಗೆ ಅದೆಲ್ಲ ಮರ್ತೋಗ್ಬಿಡ್ತೀವಿ. ಏನ್ ಮಾಡ್ತೀವಿ ಮನೆ ಮುಂದೆ ಪೀಸ್ ಹಾಕಕ್ಕಾಗಲ್ಲ, ಹೋಗ್ಬಿಟ್ಟು ಒಂದ್ಸತಿ ಕರ್ಸ್ಬಿಟ್ಟು ಒಂದು ಅದೇ ರಂಗೋಲಿ ಹಾಕಿ ಒಂದು ಪೇಂಟ್ ಮಾಡ್ಬಿಡ್ತೀವಿ. ಅಥವಾ ಇಲ್ಲಾಂದ್ರೆ ಅದಕ್ಕೊಂದು ಪ್ಲಾಸ್ಟಿಕ್ ಸ್ಟಿಕ್ಕರ್ಗಳು ಬರುತ್ತೆ, ಚಿಕ್ಕ ಒಂದು ಸ್ಟಿಕ್ಕರ್ ಬರುತ್ತೆ, ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಬೇರೆ ಮನೆ ಮುಂದೆ ಅಂಟಿಸ್ಬಿಡ್ತೀವಿ. ಅವಾಗ ಏನಾಗ್ತದೆ ಅಂದ್ರೆ ಪ್ರತಿಯೊಂದು ಸತಿನೂ ನಮಗೆ ಅದರಲ್ಲಿ ಪ್ರತಿ ಸತಿ ಹಾಕ್ಬೇಕು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇದು ಎಕ್ಸಸೈಸ್ ಇರುತ್ತಲ್ಲ, ಇದು ಎಕ್ಸಸೈಸ್ ಇದು ಅಚ್ಚೆ ಹಿಂಗಸ್ಬಿಟ್ಟು ಒಂದು ಎಕ್ಸಸೈಸ್. ಇದಕ್ಕೆ ನಾವು ಏನ್ ಹೇಳಿದ್ರೆ ಈ ಎಕ್ಸಸೈಸ್ ಇದಾದ್ಮೇಲೆ ಇದು ಒಂದು ಮುಖ್ಯ ಮರ್ತೋದೆ ಬಿಟ್ಟಿ ಅಂದ್ರೆ ಹೇಳುವಾಗ ಒಂದು ನಾವು ಸಾಧಾರಣವಾಗಿ ಹೇಗೆ ಹೇಳ್ತೀವಿ ಎದ್ದ ತಕ್ಷಣ ಯಾವ ಕಡೆ ಹೇಳ್ತೀವಿ, ಯಾಕಡೆ ಬಲ್ಗಡೆ ಹೇಳ್ತೀವಿ. ಸೊ ಬಲ್ಗಡೆ ಯಾಕೆ ಹೇಳಬೇಕು, ಬಲ್ಗಡೆ ಯಾಕೆ ಎಡಗಡೆ ಹೇಳಬಾರ್ದ, ಹೇಗೆ ಏನಂತ ಹೇಳ್ತೀನಿ ಅಂತ ನೋಡ್ರೆ ಏನೋ ಏನಾಗುತ್ತೆ ಎಡಮಕ್ಳಲ್ಲಿ ಇದೆಯಾ ನಿಮಗೆ ಏನೋ ಅಂತ ಏನಾದ್ರು ಆಡ್ತಿರ್ತಾರೆ ಎಡಮಕ್ಳಲ್ಲಿ ಇದೆಯಾ ಎಡಮಕ್ಳಲ್ಲಿ ಇದೆಯಾ ಯಾಕೆ ಅಂತಂದ್ರೆ ಬಲಮಕ್ಳಲ್ಲಿ ಯಾಕೆ ಹೇಳಬೇಕು ಅಂತಂದ್ರೆ ನಮ್ಮ ಹೃದಯ ಹೇಳಿರ್ತಿತ್ತು ಎಡಗಡೆ ಹೃದಯ. ಸೊ ಎಡಗಡೆ ಹೃದಯ ಅಂತ ಬೇಕಿದ್ರೆ ಅದು ಹೃದಯ ಪಾಡಿದ್ರು ಹೃದಯ ಯಾವತ್ತಿಲ್ಲ ಅಂತ ಅವತ್ತು ನಾನು ಅನ್ಕೊಂಡಿ ಅದರಲ್ಲಿ. ಆದ್ರೆ ಅದು ನಾಡ್ತಿದ್ರೆ ಬೇರೆ ದೇಹದ ಇದೆಲ್ಲ ಭಾಗಗಳು ವಿಶ್ರಾಂತ ಸ್ಥಿತಿಗೆ ಇರುತ್ತೆ ಮಲಗಿರ್ಬೇಕಿದ್ರೆ. ಒಂದೇ ಸತಿ ನಾವು ಎದ್ದಿದ್ದ ಚಕ್ಕಂತೆ ಎದ್ದಾಗ ಏನಾಗುತ್ತೆ, ಬಲ್ಗಡೆ ಎಡಗಡೆ ತೆಗೆದಾಗ ಅದ್ರ ಮೇಲೆ ಪ್ರೆಷರ್ ಇದ್ದಾಗ ಆಗುತ್ತೆ, ಒಂದೇ ಸತಿ ಪ್ರೆಷರ್ ಇದ್ದಾಗ ಅದಕ್ಕೆ ಏನಾದರೂ ಒಂದು ಆಘಾತ ಆಗ್ಬಹುದು. ಯಾವ್ದೇ ಆಗಲಿ ನಿಮಗೆ ಸುಮ್ಮನೆ ಇದ್ದಾಗ ನಿಧಾನವಾಗಿ ಇದ್ರೆ ಅದಕ್ಕೆ ಏನಾಗಲಿ ಒಂದೇ ಚಕ್ಕಂತ ಯುದ್ಧದ ಮೇಲೆ ಆಘಾತ ಆಗುತ್ತೆ. ಅದು ಆಗ್ಬಾರ್ದು ಏನ್ ಮಾಡ್ತೀವಿ, ನಿಧಾನವಾಗಿ ನಿಮಗೆ ಹೇಳ್ತೀವಿ ಹೇಳ್ಬೇಕಂದ್ರೆ ಬಲ್ಗಡೆ ತೆಗೆದುಕೊಂಡು ಹೇಳಬೇಕು. ಸೊ ಬಲ್ಗಡೆ ತಿರ್ಕೊಂಡು ಇದ್ದಾಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎದ್ದಿದ ತಕ್ಷಣ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ್ದೋ ದೇವರು ಒಳ್ಳೆ ಕೊಟ್ಟು ದೇವ್ರ ಮಂತ್ರ ಮಾಡ್ತೀವಿ ಅಂತ ಹೇಳಿದ್ರೆ ಚೆನ್ನಾಗಿ ಕೈ ಮುಗಿ ಏನ್ ಮಾಡ್ತೀವಿ ಕೊಟ್ಬಿಟ್ಟಿವಿ ಈಗ ಕೊಟ್ಬಿಡ್ತೀವಿ. ಯಾಕೆ ಕೈ ಮತ್ತು ಕೊಟ್ಬಿಡ್ತೀವಿ ಅಂತಂದ್ರೆ ದೇಹ ಒಂದು ಅವಾಗ ನಿಶ್ಚಲ ಸ್ಥಿತಿಲಿ ಇರುತ್ತೆ, ಎಲ್ಲ ದೇಹ ಒಂದೆಲ್ಲ ಒಂದು ಇದರಲ್ಲಿರುತ್ತೆ. ಸೊ ನಿಶ್ಚಲ ಸ್ಥಿತಿ ಇರುತ್ತೆ. ಸೊ ನಿಶ್ಚಲ ಸ್ಥಿತಿ ಇರುತ್ತೆ ಅಂತ ಅಲ್ಲಿಂದ ಅದು ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಅದನ್ನ ಚಲನಸ್ಥಿತಿ ತಗೊಂಡ್ಬರ್ಬೇಕು. ಚಲನಸ್ಥಿತಿ ತಗೊಂಡ್ಬರ್ಬೇಕಿದ್ರೆ ನಾವು ಆ ತರ ಮಾಡ್ಕೊಳ್ಬೇಕಿದ್ದಾಗ ಅವಾಗ ಏನಾಗ್ಬೇಕು ಅಂತ ಹೇಳಿದ್ರೆ ನಾವು ಒಂದ್ಸತಿ ಜೋರಾಗಿ ಮುಚ್ಕೊಳ್ತೀವಿ, ಮುಚ್ಕೊಂಡು ಏನ್ ಮಾಡ್ತಿದ್ರೆ ಹಣ್ಣಿ ಇಟ್ಕೊಳ್ತೀವಿ, ಸ್ವಲ್ಪ ಶಾಖ ಬರುತ್ತೆ, ಅದನ್ನ ಕಿವಿಗಿಟ್ಕೊಳ್ತೀವಿ ಶಾಖ ಆಗುತ್ತೆ. ಅವಾಗ ನಮ್ಮ ತಾಯಿ ಅಥವಾ ನಾವು ಯಾರೇ ಆಗಲಿ ಒಂದ್ಸತಿ ಕೆಲಸ ಮಾಡಕ್ಕೆ ಅದೇ ವಾರ್ಮಪ್, ಅದೇ ವಾರ್ಮಪ್ ಮಾಡ್ತೀವಿ ಹಿಂಗೆ ನೋಡ್ಕೊಳ್ತೀವಿ ಅಂತ ಆ ವಾರ್ಮಪ್ ಮಾಡಿಕೊಂಡು ತಾಯಿ ಅಲ್ಲಿ ಬಂದು ಹೊರಗಡೆ ಬಂದಲ್ಲಿ ರಂಗೋಲಿ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಒಳಗಡೆ ಬಲಗಾಲಿಟ್ಟು ಒಳಗಡೆ ಬರ್ತಾಳೆ. ಆ ಒಳಗಡೆ ಬರಬೇಕಿದ್ರೆ ನಮ್ಮ ಮನೆಗಳಲ್ಲಿ ಸಾಧಾರಣವಾಗಿ ನಮ್ಮ ಮನೆಗಳಲ್ಲಿ ಏನಿರುತ್ತೆ ಫಸ್ಟ್ ಅಂತ ಹೇಳಿದ್ರೆ ಏನಿರುತ್ತೆ ಫಸ್ಟ್ ಮೇಲೆ ಏನಿರುತ್ತೆ ಒಂದು ಏನಿರುತ್ತಲ್ಲಿ ತೋರಣ. ಯಾಕೆ ತೋರಣ ಇರಬೇಕು, ತೋರಣ ಯಾಕೆ ಇರಬೇಕು, ತೋರಣ ಯಾಕೆ ಅದರ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ತೋರಣ ಏನು ಅಂತ ಹೇಳಿದ್ರೆ ಅದೇನಂತಂದ್ರೆ ತೋರಣ ಯಾಕೆ ಇರ್ಬೇಕು ಅಂತ ಹೇಳಿದ್ರೆ ಅದು ಮತ್ತೆ ತೋರಣ ಯಾವ್ದಾವ್ದೋ ಎಲೆ ಕಟ್ಟಲ್ಲ ನಾವು ತೋರಣ ಕಟ್ಟಿದ್ರೆ ಯಾವ್ದ್ರಲ್ಲಿ ಮಾವಿ ಎಲೆಯಲ್ಲೇ ಕಟ್ತೀವಿ ನಾವು ತೋರಣ, ಬೇರೆ ಯಾವ್ದೇ ಎಲೆ ತೋರಣ ಕಟ್ಟಲ್ಲ. ಯಾಕೆಂತಂದ್ರೆ ಮಾವು ಅಂತ ಹೇಳಿದ್ರೆ ಈ ಅದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳ್ತಾರೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳಿದ್ರೆ ಅಲ್ಲಿಂದಲೇ ಅದು ಫೋಟೋಸಿಂಥೆಸಿಸ್ ಅಂತ ಹೇಳ್ತಾರೆ ಇಂಗ್ಲಿಷ್. ಅದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡಬೇಕು ಅಂತ ಹೇಳಿದ್ರೆ ಆ ತರ ಆದಾಗ ಅಂತಂದ್ರೆ ಮಾವಿನ ಎಲೆಯಲ್ಲಿ ಅತ್ಯಂತ ಜಾಸ್ತಿಯಾಗಿ ಆಮ್ಲಜನಕನ ಉತ್ಪತ್ತಿ ಮಾಡುವಂತದಿರುತ್ತೆ. ಮತ್ತೆಂತಂದ್ರೆ ಮಾವಿನ ಎಲೆ ಯಾವಾಗ ಸದಾ ಹಸಿರಾಗಿ ಜಾಸ್ತಿ ಕಲರ್ ಬೇರೆ ಎಲ್ಲ ಎಲೆಗಳೇನಾಗುತ್ತೆ ಸ್ವಲ್ಪ ನಿಮಿಷ ಆದ್ಮೇಲೆ ಅದು ತುಂಬಾ ಬೇಗ ಫೇಡ್ ಆಗಿ ಬೇರೆ ಬೇರೆ ಕಲರ್ ಆದ್ರೆ ಮಾವಿನ ಎಲೆ ಮಾತ್ರ ಅವತ್ತಿನ ಸಾಧ್ಯ ಅದು ಮಾತ್ರ ಜಾಸ್ತಿಯಾಗಿ ಹಸಿರ್ತಾರ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ಅಂದ್ರೆ ಮಾವಿನ ಎಲೆ ಅದರ ಪಕ್ಕದಲ್ಲಿ ಒಂದು ಬೇವಿನ ಸೊಪ್ಪದು ಬೇವಿಂದೊಂದು ಮಾಡ್ತೀವಿ. ಯಾಕಂದ್ರೆ ಬೇವಿಂದ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಔಷಧೀಯ ಗುಣಗಳಿರುತ್ತೆ. ಔಷಧೀಯ ಗುಣಗಳಿರುತ್ತೆ ಅಂದ್ರೆ ಆ ಗಾಳಿ ಜೊತೆ ನಾವು ಓಡಾಡ್ತಾ ಇರ್ತೀವಿ, ನಮ್ಮ ಮನೆಯಲ್ಲಿ ಗಾಳಿ ಓಡಾಡ್ತಾ ಬೇಕಂದ್ರೆ ಆ ಬೇವಿಂದ ಎಲೆಯಿಂದ ಔಷಧೀಯ ಗುಣಗಳು ಒಳಗೆ ಬರಲಿ. ಮತ್ತೆ ನಾವು ಒಳಗೆ ಹೋಗ್ತಾ ಬರ್ಬೇಕಿದ್ರೆ ಒಳಗೆ ಹೋಗಿ ಬರ್ತಾ ಇರ್ಬೇಕಿದ್ರೆ ಅವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಅವಾಗ ನಮಗೆ ಆ ಒಳ್ಳೆ ಗಾಳಿ ಬರಲಿ ಅಂತ. ಮತ್ತೆ ಇನ್ನೊಂದು ನೀವು ಈಗಿನ ಕಾಲದಲ್ಲ ಮನೆ ಬಿಟ್ಬಿಡಿ, ಇವಾಗ ಇನ್ನೊಂದು 6 ಅಡಿ ವಾಸ್ಕಾಲಿ ಬರ್ತಾರೆ. ಹಿಂದಿನ ಕಾಲದಲ್ಲಿ ಸುಮಾರು ಮಳೆ ಮನೆಗಳಿಗೆ ಹೋಗಿ ನೋಡಿ, ಅಲ್ಲೆಲ್ಲ 5 ಅಥವಾ 5.5 5.5 ಅಷ್ಟೇ ಚಿಕ್ಕದು ಬಾಗಿಲು ಇರ್ತಾಯಿತ್ತು. ಈಗಲೂ ದೇವಸ್ಥಾನದಲ್ಲಿ ಗರ್ಭಗುಡಿ ಬಾಗಿಲು ಎಷ್ಟು ಬರುತ್ತೆ? 5-5.5 ಇರುತ್ತೆ. ಯಾಕೆ ಆ ಗರ್ಭಗುಡಿ ಬಾಗಿಲು ಇಷ್ಟು? ದೇವರು ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ, ಅದು ದೇವರು ಮಾತ್ರ 5-5.5 ಇರುತ್ತೆ. ಯಾಕೆ ಕಷ್ಟ ಆಗ್ತಾ ಇರುತ್ತೆ? ನಾವೇನಂದ್ರೆ ಅದು ಯಾವಾಗೂ ಅಂತಂದ್ರೆ ದೇವರಿಗೆ ನಾವು ದೇವರಿಗೆ ದೊಡ್ಡವರು ಯಾಕಿಲ್ಲ ಅನ್ಕೋಬೇಕಿದ್ರೆ ಮನೆ ಒಳಗೆ ಹೋಗ್ಬೇಕು. ಮನೆ ಅಂದ್ರೆ ಒಂದು ಅದು ದೇಗುಲ ದೇವಾಲಯ ಮನೆ, ಇದು ಮನೆ ಒಳಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಒಂದು ನಾವು ಬಲಗಾಲಿ ಒಳಗೆ ಹೋಗ್ತಾ ಇರ್ಬೇಕಿದ್ರೆ ತಲೆ ಎತ್ತಿ ಹೋಯ್ತು ಅಂತ ಹೇಳಿದ್ರೆ ಹಣ್ಣನ್ನ ತಾಕ್ಸ್ಕೊಳ್ಳೋಣ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ದೇವರ ತಗೋಬೇಕಿದ್ರು ದೇವ ನೀನ ಕಡಿಮೆ ಅಂತೇಳಿ ತಲೆ ಬಗ್ಸಿ ಮಾಡ್ತೀವಿ. ಸೊ ತಲೆ ಬಗ್ಸಿ ಮಾಡ್ತಾ ಇರ್ಬೇಕಿದ್ರೆ ಅವಾಗ ಏನಂತಂದ್ರೆ ಅದಕ್ಕೋಸ್ಕರ ನಮ್ದು ವಾಸ್ಕಾರಕ್ಕೆ ಏನೊಂದು ಇದೆ ಕರ್ತಾರಲ್ಲ ಅದು ಚಿಕ್ಕದಾಗಿ ಇಟ್ಟಿರ್ತಾರೆ. ಅಲ್ಲಿ ಒಂದು ಇದಿರುತ್ತೆ, ಹಸು ತೋರಣ ಆಗುತ್ತೆ. ತೋರಣದಿಂದ ಕೆಳಗಡೆ ದಾಟ್ಕೊಂಡು ಒಳಗೆ ಹೋದಾಗ ಒಳಗೆ ಹೋಗ್ತೀವಿ. ಅದೇ ರೀತಿ ನೀವು ಸಮಾರಂಭಗಳು ಮಾಡ್ಬೇಕಿದ್ರೆ ಸಮಾರಂಭಗಳು ಏನ್ ಮಾಡ್ತೀವಿ, ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮನೆ ಮುಂದೆ ಕೆಲವೊಂದು ನಿಮ್ ಯಾರೋ ಮನೆಗೆ ಹೋಗಿದ ತಕ್ಷಣ, ನಿಮ್ಗೆ ಹೋಗಿದ ತಕ್ಷಣ ಆ ಮನೆ ನೋಡಿದ ತಕ್ಷಣ ನಿಮಗೆ ವಾತಾವರಣ ಗೊತ್ತಾಗ್ತದೆ. ಫೇಸ್ ದ ಇಂಡಿಕೇಶನ್ ಆಫ್ ಯುವರ್ ಮೈಂಡ್ ಅಂತಾರೆ. ನೀವು ಯಾರೋ ಒಂದ್ಸತಿ ನಾನು ಜಯಂತ ನೋಡಿದಾಗ ಜಯಂತಿ ಆಗಿದ್ದಾರೆ ಚೆನ್ನಾಗಿದ್ದಾರೆ ಇಲ್ಲ ಅಂತ ಹೇಳಿದಾಗ ಪಕ್ಕದಲ್ಲಿ ಇಟ್ಟಿದ್ದಾರೆ ಖುಷಿಯಾಗಿದ್ದಾರೆ ಅಂತ ತಿಂತಿದ್ದಾರೆ ಅವ್ರು ಚೆನ್ನಾಗಿರೋದು ನಮ್ಗೆ ಗೊತ್ತಿರುತ್ತದೆ. ಸೊ ಆ ರೀತಿ ಇರೋದ್ರಲ್ಲಿ ನಾವು ಜೈನ್ ಮುಂದೆ ನೋಡಿದ ತಕ್ಷಣ ಒಂದು ಮೂಡ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದೇ ರೀತಿ ನಿಮ್ಮ ಮನೆಗೂ ಒಂದು ಮೂಡ್ ಇರುತ್ತೆ. ಆ ಮನೆಗೆ ಬಂದಿದ ತಕ್ಷಣ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮನೆ ಮುಂದೆ ಒಂದು ರಂಗೋಲಿ, ಆ ಮನೆ ಮುಂದೆ ಇದೆಲ್ಲ ಇರುತ್ತೆ. ಸಾರಣೆ ಅಂತ ಎಷ್ಟೋ ದಿನಕ್ಕೆ ಯಾರು ಗೊತ್ತಿದೆ ಸಾರಣೆ ಅಂತ ಮನೆ ಮುಂದೆ ಸಾರಣೆ ಸಾಕ್ಬೇಕು ಅಂತ ಇರ್ತಿದ್ರು ಅಂತ ಹೇಳಿದ್ರೆ ಮನೆ ಎಲ್ಲ ಇದಾದ್ಮೇಲೆ ಅದ್ರ ಮೇಲೆ ಒಂದು ಇದರಲ್ಲಿ ಚಂದನದಲ್ಲಿ ಹಿಂಗೆ ಸಾರಣೆ ಮಾಡ್ತಿದ್ರು. ಆ ಸಾರಣೆಯಲ್ಲಿ ಹೆಂಗಿಂತ ಹೇಳಿದ್ರೆ ಆ ಮನೆಯವರ ಒಂದು ಕಲಾವಂತಿಗೆ ತೋರಿಸ್ತಾ ಇತ್ತು. ಆ ನೋಡಿದ ತಕ್ಷಣ ಹೊರಗಡೆ ನೋಡಿದ ಸಾರಣೆ ನೋಡಿದ ತಕ್ಷಣ ಅಥವಾ ಮನೆಯೊಳಗೆ ನೋಡಿದ ತಕ್ಷಣ ಸಾರಣೆ ನೋಡಿದ ತಕ್ಷಣ ಅದು ಅದು ನಮ್ಮಲ್ಲಿ ಇನ್ನೇನಾಗ್ತಿತ್ತು ಅಂತ ಹೇಳಿದ್ರೆ ಇದು ವರ್ಷಕ್ಕೊಂದ್ಸತಿ ನಾವು ಬಣ್ಣ ಹೊಡೆದಾಗ ನಮ್ಮ ಊರಲ್ಲಿ ಅದು ನನ್ನ ತಂಗಿಯರು ನಮ್ಮ ಅತ್ತೆ ಮಕ್ಕಳು ಅವರಿಗೆಲ್ಲ ಇದು ಒಂಥರ ಪೈಪೋಟಿ. 5 ಸತಿ 1 ಸತಿ ಮನೆ ಕೊನೆಗೆ ಏನ್ ಮಾಡ್ತು ಅಂತ ಹೇಳಿದ್ರೆ ಈ ಸತಿ ನೀನು ಒಳಗಡೆ ನೀನು ಹೊರಗಡೆ ಆ ತರ ಎಲ್ಲರಿಗೆ ಚಾಲೆಂಜಿಂಗ್ ಮಾಡ್ಕೊಳ್ಳೋಷ್ಟು ಶುರು ಮಾಡ್ಕೊಂಡಿದ್ವಿ. ಅಲ್ಲೇ ಅಂತ ಹೇಳಿದ್ರೆ ಆ ಹೋಗಿದ ತಕ್ಷಣ ನೋಡಿದ ತಕ್ಷಣ ನಮಗೆ ಒಂದು ಪರಿಸ್ಥಿತಿ ಆಗುತ್ತೆ. ಯಾರು ಮನೆ ಮುಂದೆ ಒಂದು ಭಾವ ಇದು ತೋರಣಗಳಿದ್ದು ಹಸರಾಗಿದ್ದು ಹೊಸ ತೋರಣಗಳು ಹಸರಾಗಿದ್ದು ಅದು ಬಾಳೆಕಂದು ಕಟ್ಟಿದ್ರೆ ಆ ಮನೆಯಲ್ಲಿ ಒಂದು ಶುಭ ಶುಭ ಕಾರ್ಯ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಅವಾಗ ಏನ್ ಮಾಡ್ತಿರ್ತದೆ ಶುಭ ಕಾರ್ಯ, ಓ ಇವ್ರಲ್ಲಿ ಏನೋ ನಡೀತಾ ಇದೆಯಪ್ಪ ಅಂತ ಒಂದು. ಅದೇ ಒಂದು ಮನೆ ಮುಂದೆ ಒಂದು 4 ಸೌದೆ ಇಟ್ಬಿಟ್ಟ ಒಂದು ಬೆಂಕಿ ಹಚ್ಚಿದ್ರೆ ಅದೇನಾಗಿರ್ತದೆ?
ಅಶುಭ.
ಅದು ಅಶುಭ ಅಂತ ಗೊತ್ತಾಗ್ತದೆ. ಅವಾಗ ಏನಂತ ಹೇಳಿದ್ರೆ ಅಶುಭ ಇದ್ದಾಗ ನಾವೇನ್ ಹೇಳಿದ್ರೆ ಹೇಳ್ಬೇಕು ಅಂತ ಅಲ್ಲಿ ಅದಲ್ಲ ಅಂತ ಹೇಳಿದ್ರು. ಮತ್ತೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಮುಂಚೆ ನಾವು ಒಂದು ನೋಡ್ಕೋಬೇಕಾಯ್ತು ನಮ್ಮಲ್ಲಿ ವಸುದೈವ ಕುಟುಂಬ ಅಂತ ಒಂದು ನಮ್ಮಲ್ಲಿ. ವಸುದೈವ ಕುಟುಂಬ ಅಂತ ಹೇಳಿದ್ರೆ ಇಡೀ ಪ್ರಪಂಚದ ಇಡೀ ಜಗತ್ತೇ ಒಂದು ಕುಟುಂಬ ಅಂತ. ಅಲ್ಲಿ ಯಾರೇ ಆಗಿ ಮತ್ತೆ ಸುಖ ದುಃಖ ಮತ್ತೆ ಯಾವಾಗ ಸುಖಕ್ಕೋಸ್ಕರ ಹಂಚ್ಕೋಬೇಕು ಅಂತ ದುಃಖ ಟೈಮಲ್ಲಿ ಹಂಚ್ಕೋಬೇಕು. ಯಾಕಂದ್ರೆ ಸುಖಕ್ಕಿಂತ ಜಾಸ್ತಿ ದುಃಖ ಟೈಮಲ್ಲಿ ಅವರಿಗೆ ನಮ್ಮ ಅವಶ್ಯಕತೆ ಜಾಸ್ತಿ ಇರುತ್ತೆ. ಹಾಗಾಗಿ ಏನಂತ ಹೇಳಿದ್ರೆ ಯಾರು ಮನೆ ಮುಂದೆ ಹೋಗಿ ಒಂದು 4 ಏನೋ ಬೆಂಕಿ ಕಾಣ್ತಾ ಇರುತ್ತೆ, ಅಲ್ಲಿ ಮನೆ ಮುಂದೆ ಹೊಡೆಯಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಆ ಮನೆ ಏನೋ ಸೂತ್ರಕ್ಕೆ ಕಳೆದಿಸಿ ಹೋಗಿ ನಾವೇ ಹೋಗಿ ಅಲ್ಲಿ ವಿಚಾರಿಸ್ಕೊಂಡು ಏನ್ ಕೆಲಸ ಆಗಿರುತ್ತೆ ಮಾಡ್ಕೊಂಡು ಬರ್ತಾ ಇದ್ದು. ಸೊ ನಿಮ್ಗೇನ್ ಕಂಡ್ರೆ ಮನೆ ನೋಡಿದ ತಕ್ಷಣ ಫೇಸ್ ಎಜುಕೇಶನ್ ಆಫ್ ಮೈಂಡ್ ಅಂತ ಹೇಳಿದ್ರೆ ಹಾಗೆ ತರ ನಿಮ್ ಮನೆ ಮುಂದೆ ಏನೇನು ಈ ತರ ಏನ್ ಹೇಳುತ್ತಲ್ಲ ರಂಗೋಲಿ ಅಥವಾ ಒಳ್ಳೊಳ್ಳೆ ಇದಾಕಿದ್ರೆ ತಲೆ ತೋರಣ ಕಟ್ಟಿದ್ರೆ ಅವ್ರ ಮನೇಲಿ ಒಂದು ಶುಭ ಸಮಾಚಾರ. ಅದೇ ರೀತಿ ನಿಮ್ ಮನೆ ಮುಂದೆ ಒಂದು ಸಣ್ಣದಾಗಿ ಒಂದು ಇದಾಕಿದ್ರೆ ಏನೋ ಹೊಗೆ ಹಾಕಿದ್ರೆ ಅಥವಾ ಏನಾದ್ರು ಒಂದು ಹಾಕಿದ್ರೆ ಅಲ್ಲಿಂದ ಅಶುಭ ಸಮಾಚಾರ ಅಂತ ಗೊತ್ತಾಗ್ತದೆ. ಅಲ್ಲಿಂದ ಒಳಗಡೆ ಹೋಗ್ತೀವಿ. ಸೊ ಸಾಧಾರಣವಾಗಿ ಯಾರೇ ಮನೆಯೊಳಗೆ ಹೋಗಿ ತಕ್ಷಣ ಏನಾಗುತ್ತೆ ಒಂದು ಚಿಕ್ಕದಾದ ಒಂದು ದೇವ್ರ ಗುಡಿ ಇರುತ್ತೆ, ಒಂದು ದೇವ್ರ ಕೋಣೆ ಇರ್ತದೆ, ದೇವ್ರು ಇರುತ್ತೆ. ಮತ್ತೆ ಇನ್ನೊಂದು ಹೇಳಿದ್ರೆ ಸಾಧಾರಣವಾಗಿ ಎಲ್ಲ ಮನೆಗಳಲ್ಲೂ ನೋಡಿದ್ರೆ ಅಲ್ಲಿ ನಮ್ಮ ಗುರುಗಳಿದ್ದು ಫೋಟೋ ಇರುತ್ತೆ, ಫೋಟೋ ಇರುತ್ತೆ, ಅದ್ರ ಮೇಲೆ ನಮ್ಮೆಲ್ಲ ಫೋಟೋಗಳು ಇರುತ್ತೆ. ಆ ಫೋಟೋಗಳು ಏನಂತಂದ್ರೆ ಅಲ್ಲಿ ಏನಂತ ನಿಮ್ಗೆ ಎದ್ದ ತಕ್ಷಣ ನೋಡಿದ ಆ ಮನೆಗೆ ಹೋದ ತಕ್ಷಣ ಎಂಥ ಕೋಪ ಮಾಡ್ಕೊಂಡು ಬರ್ಬೇಕು ಅಂತ. ನಿಮ್ಮ ಮನೆಗೆ ಇವತ್ತು ನಾನು ನಿಮ್ಮ ಮನೆಗೆ ಬರ್ತೀನಿ, ಇವತ್ತು ನಾವು ಗಂಗಾಪ್ರಸಾದ ಮನೆಗೆ ಹೋಗಿ ಮನೆ ಏನೋ ಅವ್ರ ಜೊತೆ ಫೈಟ್ ಮಾಡಬೇಕು ಅಂತ ಹೋದ್ರು ಅವ್ರ ಮನೆಗೆ ಹೋದ ತಕ್ಷಣ ದೊಡ್ಡ ನಮ್ಮ ಗುರುಗಳದ್ದು ಯಾವ್ದೋ ಒಬ್ಬ ಭಾರತ ಮಾತಾಡಿದ ಗುರುಗಳದ್ದು ವಿವೇಕಾನಂದ ಯಾವ್ದು ಫೋಟೋ ನೋಡಿದ ತಕ್ಷಣ ನಮಗೆ ನಮಸ್ಕಾರ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ನನ್ನ ಕೋಪ ಏನಾಗುತ್ತೆ ಅಂದ್ರೆ ಆ ಫೋಟೋ ಎಡಕೊಂಡು ಹಿಂಗೆ ಇರೋಗ್ಬಿಡುತ್ತೆ. ನಾನು ಏನೋ ಅವ್ರ ಜೊತೆ ಮಾತಾಡ್ಬೇಕು ಅಂತಿದ್ನೋ ಅದು ಹೋಗ್ಬಿಟ್ಟು ನನ್ನ ಮನಸ್ಸು ಕೈಗೊಟ್ಟಾಗ್ಬಿಡುತ್ತೆ, ಇಲ್ಲ ಅಂತಂದ್ರೆ ಪ್ರಚೋದನ ಕಾರ್ಯ ಅಲ್ಪ. ಸೊ ಪ್ರಚೋದನ ಕಾರ್ಯದ ಅಲ್ಲಿ ತಡೆಯೋದಕ್ಕೋಸ್ಕರ ಆ ರೀತಿಯಾದ ಫೋಟೋಗಳನ್ನ ಹೇಳ್ತಾ ಇದ್ದಾರೆ. ಸೊ ಫೋಟೋಗಳಿಂದ ಒಳಗೆ ಹೋದ್ರೆ ನಿಮಗೆ ಆ ಮನೆ ಒಳಗೆ ಕೂತ್ಕೊಂಡು ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತದೆ ಯಾವ್ದಾಗ್ತಾ ಇದೆ. ಇನ್ನು ಗಂಡಸರು ಹೆಂಗಸರು ಅವ್ರ ಪಾಡಿಯವರು ಈ ಥರ ಎಲ್ಲ ಕೆಲಸ ಮಾಡ್ಕೊಂಡು ಅಲ್ಲಿಂದ ಹೆಂಗಸರು ಸ್ನಾನ ಮಾಡ್ತಾರೆ, ಅದಾದ್ರೆ ಸ್ನಾನ ಮಾಡಿ ಅಡುಗೆ ಶುರು ಮಾಡ್ತಾರೆ. ಗಂಡಸರು ಏನು ಮಾಡೋದು ಅಂತಂದ್ರೆ ಅವ್ರು ಹೇಳ್ತಾರೆ, ಅವ್ರು ಎದ್ದ ತಕ್ಷಣ ಅವ್ರಿಗೂ ಕೂಡ ಅಷ್ಟೇ ಈ ಥರ ಪ್ರಾಥಮಿಕವೆಲ್ಲ ಮುಗಿಸ್ಕೊಂಡು ಅಲ್ಲಿ ಏನು ಹಸುಗಳಿದೆ ದನಗಳೇ ಇರುತ್ತೆ ಅದನ್ನೆಲ್ಲ ಕಟ್ಕೊಂಡು ಅವ್ರು ಬೆಳಗ್ಗೆ ಬೆಳಗ್ಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಹೊತ್ತಿಗೆ ಮಿಂಚೆ ನಮ್ಮಲ್ಲಿ ಏನೇ ಕೆಲಸ ಮಾಡ್ತಾರೆ ಹೊತ್ತಿಗೆ ಮಿಂಚೆ ಇರ್ತದೆ, ಹೊತ್ತಿಗೆ ಮಿಂಚೆ ಅಂದ್ರೆ ಹೊತ್ತಿನ ಸೂರ್ಯ ಉದಯ ಆಗುತ್ತೆ. ಹೊತ್ತಿಗೆ ಮಿಂಚೆ ಏನು ಮಾಡೋದು ಅಂತಂದ್ರೆ ಆರು ಅಂದ್ರೆ ಹೇಗಲು ಮತ್ತೆ ಯಾವ್ದಾದ್ರು ಕೃಷಿ ಸಲಕರಣೆಗಳನ್ನ ಏನಿರ್ತಾವೆ ಅದನ್ನ ಹೊತ್ಕೊಂಡು ಎತ್ತುಗಳನ್ನ ಹೊತ್ಕೊಂಡು ಅವರು ನಡ್ಕೊಂಡು ಹೋಗೋರು ಇಲ್ಲಿವರೆಗೆ ಅವರ ಪಲ್ಗಳಿಗೆ ಹೋಗೋರು. ಪಲ್ಗಳಿಗೆ ಹೋಗಿ ಕಷ್ಟಪಟ್ಟು ದುಡಿಯೋರು, ಕಷ್ಟಪಡ್ತಾರೆ. ಸೂರ್ಯ ಬರಕ್ಕಿಂತ ಮುಂಚೆ ಅವಾಗ ಏನಂತಂದ್ರೆ ಇನ್ನೂ ಸೂರ್ಯ ಬಿಸಿಲು ಹತ್ತಿರಲ್ಲ ನೆತ್ತಿ ಗೊತ್ತಿರೋದಿಲ್ಲ, ಸೊ ಅವಾಗ ಜಾಸ್ತಿ ಕೆಲಸ ಮಾಡ್ಬೋದು ಎತ್ತಿರ್ತಾರೆ ಎತ್ತಿದ್ದಾದ್ಮೇಲೆ ಅವನು ಎಲ್ಲ ಮಾಡ್ಕೊಂತು ಜಾಸ್ತಿ ಕೆಲಸ ಮಾಡ್ಬೋದಂತ ಬೆವರು ಸುರಿಸಿ ಅವಾಗ ಆ ಸಮಯದಲ್ಲಿ ಬೆವರು ಬಂತು ಅಂತ ಹೇಳಿದ್ರೆ ಬಿಸಿಲಿದ್ದಾಗ ಬೆವರು ಬಂದ್ರೆ ಬೆವರು ಅಂತಲ್ಲ, ಯಾವಾಗ ಬಿಸಿಲು ಇಲ್ಲೇ ಇವಾಗ ಬೆವರು ಬರ್ತಾರ ಆ ಬೆವರು ನಿಜವಾದ ಬೆವರು. ಸೊ ಆ ಥರ ಬೆವರು ಮಾಡೋನು ಅವಾಗ ಏನಂತ ಹೇಳಿದ್ರೆ ಎರಡೂ ಆಗ್ತಾ ಇತ್ತು. ಎರಡು ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಇವಾಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಇದ್ದ ತಕ್ಷಣ ಜಿಮ್ಗೆ ಹೋಗ್ತೀವಿ, ಜಿಮ್ ಹೋಗಿ ಏನು ಬೆವರು ಸುರಿಸಿದ್ದೆ ಸುರಿಸಿದ್ದು ಜಿಮ್ ಹೋದ ಬೆವರು ಸುರಿಸಿದ ಏನಾಗುತ್ತೆ ಅಂತಂದ್ರೆ ಬರೀ ನನ್ನ ದೇಹಕ್ಕೆ ಆಗುತ್ತೆ ಅಂತ ಅದರಿಂದ ಏನು ಬೇರೆ ಏನು ಪ್ರಯೋಜನ ಆಗುತ್ತೆ. ಅಲ್ಲಿ ಗ್ರಾಮ ಅಲ್ಲಿ ಕೃಷಿಯಲ್ಲಿ ಹೋಗಿ ಅಲ್ಲಿ ನೇಕುಗಳು ಉದ್ದು ಮಾಡ್ತಿದ್ದ, ಅಲ್ಲಿ ಅಗಿತಾ ಇದ್ದ, ಅದ್ ಮಾಡ್ತಿದ್ದ, ತೂತಾ ಇದ್ದ, ಬಿತ್ತಾ ಇದ್ದ ಮಾಡ್ತಾ ಬೇಕಿದ್ರೆ ದೇಹಕ್ಕೂ ಅವನಿಗೆ ಶ್ರಮ ಆಗ್ತಿತ್ತು, ದೇಹಕ್ಕೂ ಮತ್ತು ಪರಿಶ್ರಮ ಸಿಕ್ತಿತ್ತು, ತಾಕತ್ತು ಬರ್ತಿತ್ತು, ಅದ್ರ ಜೊತೆಗೆ ಅಲ್ಲಿ ಒಂದು ಬೆಳೆ ಬೆಳೀತಾ ಇತ್ತು. ಸೊ ಹಾಗಾಗಿ ಏನಂತಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮವರಿಗೆ ಜಿಮ್ ಅವಶ್ಯಕತೆ ಇರಲಿಲ್ಲ. ಜಿಮ್ ಅವಶ್ಯಕತೆ ಈಗಿನ ತರ ಹೋಗಿ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ತಿಂಗಳಿಗೆ ಕೊಟ್ಬಿಟ್ಟು ಜಿಮ್ ಅದಕ್ಕೊಂದು ಪರ್ಸೆಂಟೇಜ್ ಒಂದು 5,000 ರೂಪಾಯಿ ಕೊಟ್ಟು ಏನು ತೆಗೆದು ಹೀಗೆಲ್ಲ ಮಾಡಿ ಅಂತ ಏನೂ ಇಲ್ಲ, ಅವ್ನು ಎತ್ಕೊಂಡು ಮಾಡ್ತಾ ಇದ್ದಲ್ಲ. ಸೊ ಅದನ್ನೇ ಸೊ ಆ ಥರ ಮಾಡ್ತಾ ಇದ್ದರು. ಹಾಗಾಗಿ ಏನಂತಂದ್ರೆ ಹಿಂದಿನ ಕಾಲದಲ್ಲಿ ನೀವು ತುಂಬಾ ಕಡಿಮೆ ಜನ ನೀವು ಸ್ಥೂಲಕಾಯರನ್ನು ನೋಡ್ತಾ ಇದ್ದೀರಿ ಅಂತ ಹೇಳಿ ಸ್ಥೂಲಕಾಯ. ಇವತ್ತು ಮುಂಚಿನ ಏನಂತಂದ್ರೆ ಸಣ್ಣಿಗಿದ್ದಾರೆ ಅಂತ ಹೇಳಿದ್ರೆ ಅವಾಗೆಲ್ಲ ದಪ್ಪಗಿದ್ದಾರೆ ಅಂತ ಹೇಳಿದ್ರೆ ಇರೋನಿಗೆ ಕಾಯಿಲೆ ಇದೆ ಅಂತ ಅನ್ಕೊಳ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಯಾರೋ ದಪ್ಪಗಿದ್ದಾರೆ ಅಂತ ನೋಡೋ ಏನೋ ಕಾಯಿಲೆ ಇದೆ ಅಂತ, ಈಗ ಅದು ರಿವರ್ಸ್ ಆಗೋಗ್ತಿದೆ. ಸಣ್ಣಿಗಿದ್ರೆ ನಪ್ಪಿದ್ದಾರೆ ಇಲ್ಲ ಅನ್ಸುತ್ತೆ, ದಪ್ಪಗಿದವರೇ ಇವಾಗ ಒಂದು ಮನುಷ್ಯರು ಅಂತ ಅನ್ಕೊಂಡಿದ್ದಾರೆ ಅಲ್ಲ. ಬೇರೆ ಯಾರು ನೋಡದೆ ಹೇಳದೆ ಅಂತ ಅನ್ಕೋಬೇಡಿ, ಅಲ್ಲ ನಾನು ದಪ್ಪ ಇದ್ದೀನಿ ಬೇರೆ ವಿಷಯ ನೋಡದೆ ಅಂತ ಹೇಳಿ ಅನ್ಕೋಬೇಡಿ. ಸೊ ಹೇಗಂತ ಹೇಳಿದ್ರೆ ಸೊ ಇವಾಗ ಪರಿಸ್ಥಿತಿ ಹೇಗಾಗಿದ್ರೆ ಬದಲಾವಣೆ ಆಗಿಬಿಟ್ಟಿದೆ. ಅವತ್ತಿನ ದಿವಸ ಏನಾಗ್ತಿದೆ ನ್ಯಾಚುರಲ್ ಆಗಿ ನಮ್ಗೆ ನಾವ್ ಏನ್ ಕೆಲಸಗಳು ಮಾಡ್ತಾ ಇದ್ವಿ ಆ ಕೆಲಸದಲ್ಲೇ, ಇದು ಬರೀ ಗಂಡಸಿಗೆ ಕೆಲಸ ಆಗೋಗ್ತದೆ. ಹೆಂಗಸಿಗೆ ಅಂತ ಹೇಳಿದ್ರೆ ಮನೇಲಿ ಏನಂತಂದ್ರೆ ಮನೆ ಹೊರತು ಯಾರು ಮಾಡ್ತಿಲ್ಲ, ಒಳಗೋಗಿ ಅಡಿಗೆ ಶುರು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಡಿಗೆ ಮಾಡ್ಬೇಕಿದ್ರೆ ಬೇಕು ಅದಕ್ಕೆ ಎಲ್ಲ ಸಾಮಾನುಗಳಲ್ಲಿ ತರಕಾರಿಗಳೆಲ್ಲ ಬೇಕು. ತರಕಾರಿಗಳು ಎಲ್ಲಿಂದ ಬರ್ತಾ ಇತ್ತು, ಈ ತರ ಹೋಗಿ ಮಾರ್ಕೆಟ್ ಹೋಗಿ ಈಗ ಹೋಗಿ ಯಾವ್ದೊಂದು ಇದಕ್ಕೆ ರಿಲಯನ್ಸ್ ಫ್ರೆಶೋ ಅಥವಾ ಡಿ ಮಾರ್ಟ್ ಅಲ್ಲಿಗೆ ಇಲ್ಲಿಗೆ ಹೋಗಿ ತರಕಾರಿಗಳೆಲ್ಲ ಸಿಗತ್ತಿರಲಿಲ್ಲ, ಅವೆಲ್ಲ ಇರಲಿಲ್ಲ. ತರಕಾರಿಗಳೆಲ್ಲ ಬೆಳ್ಕೊಳ್ಬೇಕಿದ್ರೆ ನಮ್ಮ ಮನೆಯ ಹಿಂದಿನಲ್ಲೇ ಬೆಳ್ಕೊಳ್ತಾ ಇತ್ತು. ಅದಕ್ಕೊಂದು ಒಳ್ಳೆ ಒಂದು ಗಾದೆ ಇದೆ, ಅದು ಮುಸಲ್ಮಾನರ ಮನೆ ಮುಂಭಾಗನು ಹಿಂದೂಗಳ ಮನೆ ಹಿಂಬಾಗ ನೋಡಬಾರದು. ಮುಸಲ್ಮಾನರ ಮುಂಭಾಗ ಹಿಂದೂಗಳ ಮನೆ ಹಿಂಬಾಗ ನೋಡಬಾರದು. ಯಾಕೆಂದ್ರೆ ಮುಸಲ್ಮಾನರ ಮುಂಭಾಗ ಯಾವಾಗ ಬೆಳಿಗ್ಗೆ ಹಿಂದೂಗಳ ಮನೆ ಮುಂದುಗಡೆ ಮುಂಭಾಗ ತುಂಬ ಚೆನ್ನಾಗಿರ್ತಾರೆ. ನಾನು ಹೇಳ್ತಾನೆ ಕಣ್ಣಿ ಕಡಿ ತರ ಇಟ್ಟಿರ್ತಾರೆ ಇಟ್ಟೆಲ್ಲ ಬಳಸಿ ಅದೇ ಹಿಂದಿಗೆ ಹೋಗಿ ಹಿಂದೆ ಕೇರಿರ್ತೀವಿ ನಮ್ಮ ಮನೆ ಹಿಂದಿನ ಕೇರೆ ಇರ್ತೀವಿ ನಾವು ಹಿತ್ತಲು ಅಂತ ಹೇಳ್ತೇವೆ. ಅದಕ್ಕೆ ಹಿತ್ತಲಲ್ಲಿ ಒಂದು ಬಾಗಿಲು ಅಂತ ಇರುತ್ತೆ, ಹಿತ್ತಲ ಬಾಗಿಲು ಹೋಗಿ ನೋಡಿ ಅವ್ರ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅದು ಚೆನ್ನಾಗಿದೆ ನೀಟಾ ಇಲ್ವ ಅದು ಕೊಡಕೋ ಇಲ್ವ ಅಂತ ಗೊತ್ತಾಗಿತ್ತು. ಹಿತ್ತಲು ದಾಟಿದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲೇ ನಿಮ್ಗೆ ಎಲ್ಲಾ ರೀತಿಯ ಗಲೀಜು ಬೀಳುತ್ತೆ. ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ ಸ್ನಾನ ಮಾಡೋದು ಇದೆಲ್ಲ ಅಲ್ಲಿಗೆ ಹೋಗ್ತಾ ಇರುತ್ತೆ. ನಾವು ಪಾತ್ರೆ ತೊಳೆಯೋದು ಹಿತ್ತಲ್ಲಿ, ಮತ್ತೆ ನಾವೆಲ್ಲ ಕಲ್ಲಿಗೆ ಹಚ್ಕೊಳ್ಳೋದು ಎಲ್ಲ ಇಡದಲ್ಲಿ ಹಿತ್ತಲ್ಲಿ ಇರ್ತೀವಿ. ಅಲ್ಲೇನ್ ಮಾಡ್ತೀವಿ ಅಂತಂದ್ರೆ ಪ್ರತಿಯೊಂದು ನೀರು ಇವತ್ತೇನೋ ಹೇಳ್ತೀವಲ್ಲ ನಾವು ರೈನ್ ಹಾರ್ವೆಸ್ಟಿಂಗ್, ನೀರು ಜಲ ಸಂರಕ್ಷಣೆ ಅದು ಇದು ಅವಾಗೆಲ್ಲ ನಾವು ನ್ಯಾಚುರಲ್ ಆಗಿ ಮಾಡ್ತಾ ಇದ್ವಿ. ಅವಾಗ ಏನಂತಂದ್ರೆ ನೀರು ತೊಗೊಂಡಾಗ ಸೀದ ತೊಗೊಂಡು ಕೊಚ್ಚೆ ಮರಿ ಬಿಡ್ತಾರಲ್ಲ, ಸ್ನಾನ ಮಾಡಿದ್ರೆ ಕೊಚ್ಚೆ ಮರಿ ಬಿಡ್ತೀವಿ ಅಥವಾ ನಾವು ಪಾತ್ರೆ ತೊಳೆದ ನೀರೆಲ್ಲ ಕೊಚ್ಚೆ ಮರಿ ಬಿಡ್ತೀವಲ್ಲ ಆ ಥರ ಬಿಡ್ತಾ ಇರಲ್ಲ. ಸೀದ ಅದನ್ನೆಲ್ಲ ತೊಗೊಂಡೋಗಿ ಮನೆ ಹಿಂಭಾಗದಲ್ಲಿ ಹಿತ್ತಲು ಇರುತ್ತಲ್ಲ ಹಿತ್ತಲು ತೊಗೊಂಡು ಬಿಡ್ತಾ ಇದ್ವಿ. ಆ ಹಿತ್ತಲು ಏನು ಬೆಳೀತಾ ಇದ್ವಿ ಅಂತಂದ್ರೆ ಬಾಳೆ ಬಾಳೆ ತರಕಾರಿಗಳು ಬಾಳೆ ನಿಂದು ಮತ್ತೆ ಇದೆಲ್ಲ ಬೆಳೀತಾ ಇದ್ವಿ. ಸೊ ಈ ರೀತಿ ಮಾಡ್ಕೊಳ್ತಾ ಇದ್ವಿ. ಸೊ ಮಾಡ್ಬೇಕಂತ ಹೇಳಿದ್ರೆ ನಿತ್ಯ ಪೂಜೆಗಾಗುವಷ್ಟು ಹೂವುಗಳು ನಮಗೆ ಅಲ್ಲಿಂದಲೇ ಸಿಗ್ತಾ ಇತ್ತು. ಸೊ ಹೂವುಗಳನ್ನ ಅವಳು ಯಾವುದೋ ಒಂದು ತುಂಬ ದೊಡ್ಡ ಸಮಾರಂಭಗಳಾದ್ರೆ ಮಾತ್ರ ಹೊರಗಡೆಯಿಂದ ಹೂವು ತೊಗೊಂಡ್ಬರ್ತಾ ಇತ್ತು, ತೋಟದಲ್ಲಿರುವಂಥ ಹೂವುಗಳು ತೊಗೊಂಡ್ಬರ್ತಾ ಇತ್ತು, ಅದೆಲ್ಲ ಇದು ಮಾಡ್ತಿರೋದನ್ನು ಅದು ಬಿಟ್ಟು ಬೇರೆ ಕಡೆ ತರ್ತವೆ. ಯಾಕೆ ನನಗೆ ಇತ್ತೀಚೆಗೆ ನಾವು ಒಂದು ಸುಮಾರು ಒಂದು ಇಲ್ಲೇ ಇದ್ವಿ ಇಲ್ಲೇ ಬೇಕಾದ್ರೆ ಒಂದು 15 ವರ್ಷದ ಕೆಳಗೆ ಬಂದು ನಾವು ಸೀಮೆ ಬದನೆಕಾಯಿ ಅಥವಾ ಪರಂಗಿ ಹಣ್ಣು ಅಥವಾ ಬಾಳೆ ದಿಂಡು ಬಾಳೆ ಹೂ ಇದ್ಯಾವುದನ್ನು ಕೊಂಡುಕೊಂಡವರೇ ಅಲ್ಲ. ಕರ್ವೇನ್ ಸೊಪ್ಪಿಗೆ ನಾವು ದುಡ್ಡು ಕೊಟ್ಟವರೇ ಅಲ್ಲ, ಇವತ್ತು ಅಷ್ಟೇ ಕರ್ವೇನ್ ಸೊಪ್ಪು ನಾವು ದುಡ್ಡು ಕೊಟ್ಟವರೇ. ಯಾಕಂತಂದ್ರೆ ಇದೆಲ್ಲ ಮನೆಯ ಜೀವನ ಅವಶ್ಯಕವಾದ ಮನೆಯ ಒಂದು ಇದಿರ್ತಿತ್ತು. ಸೊ ಅದನ್ನು ಬಳಸ್ಕೊಂಡ್ಬಿಡ್ತಾ ಇದ್ವಿ. ಸೊ ಹಾಗಾಗಿ ಅದರ ಅವಶ್ಯಕತೆನೇ ಉಳಿತಾಗಿ ಈ ರೀತಿಯಾಗಿ ನಾವು ಅವತ್ತಿನ ದಿವಸ ಏನೇನು ಬೇಕೋ ನಮ್ಗೆ ಬೇಕೋ ನಾವು ಸ್ವಾವಲಂಬಿಗಳಾಗ್ತಾ ಇದ್ವಿ ಅಂತ ಹೇಳಿದ್ರೆ ಮನೆ ಅಂತ ಹೇಳಿದ್ರೆ ಮನೆ ಮುಂದೆ ಅದು ಇದಾಗಿರುತ್ತೆ. ಮತ್ತೆ ಇನ್ನೊಂದು ಗಮನಿಸಿ ಯಾರೇ ಮನೆ ಮುಂದಿದ್ರು ತೆಂಗಿನ ಮರ ಒಂದು ಹೋಗ್ತಾ ಇತ್ತು. ತೆಂಗಿನ ಮರ ಏನಂತ ಹೇಳಿದ್ರೆ ಅದಕ್ಕೆ ತೆಂಗಿನಮರಿಕೆ ಇನ್ನೊಂದು ಹೆಸರಿದೆ ಕಲ್ಪ ವೃಕ್ಷ ಅಂತ ಹೇಳ್ತೀವಿ. ಯಾಕೆ ಕಲ್ಪ ವೃಕ್ಷ ಅಂತ ಹೇಳ್ತೀವಿ? ಕಲ್ಪ ವೃಕ್ಷ ಅಂತ ಹೇಳೋದಂದ್ರೆ ಕಾಮಧೇನು ಮತ್ತೆ ಕಲ್ಪ ವೃಕ್ಷ ಅಂತ ಹೇಳೋದು ಎರಡು ಈಶ್ವರ ಎರಡು ಇಂದ್ರನ ದೊಡ್ಡದಿರುತ್ತೆ. ಆ ಕಲ್ಪ ವೃಕ್ಷ ಅಂತ ಹೇಳಿದ್ರೆ ಏನ್ ಹೇಳಿದ್ರು ಕೊಡುತ್ತೆ ಅಂತ ಒಂದು ಕಲ್ಪ ವೃಕ್ಷ. ಸೊ ಆ ರೀತಿ ಅಂತಂದ್ರೆ ಅದೇ ರೀತಿ ನಮ್ಮ ತೆಂಗಿನ ಮರದ ಒಂದು ಕಲ್ಪ ವೃಕ್ಷ ಅಂತ ಹೇಳಿದ್ರೆ ತೆಂಗಿನ ಮರದಲ್ಲಿ ಯಾವುದೇ ರೀತಿಯಾದ ಯಾವುದೇ ಒಂದು ತಗೊಂಡಿದ್ದರಲ್ಲಿ ಎಲ್ಲದೂ ಉಪಯೋಗ ಆಗುತ್ತೆ. ತೆಂಗಿನ ನೀವು ತೆಂಗಿನಕಾಯಿ ತಗೊಳ್ಬೇಕಾದ್ರೆ ತೆಂಗಿನಕಾಯಿ ಒಂದಿಲ್ಲ, ಇವತ್ತು ಎಳೆಯದಲ್ಲಿ ಬೇಕು ನಿಮಗೆ ಹುಷಾರಿಲ್ಲ ಹೋಗಿ ಅದು ತಗೊಳ್ಳಿ, ಅದರ ಎಳ್ನೀರು ತಗೊಳ್ಳಿ. ಆ ಎಳ್ನೀರು ಕುಡಿದಾದ್ರೆ ಏನ್ ಮಾಡಿದ್ರೆ ಗುಡ್ಡೆ ಏನ್ ಮಾಡ್ತಾರೆ ಒಣಗಾಕಿ ದಾಳಿ ಅದನ್ನು ನೀರಿಗೆ ಒಲೆ ಬಡಿಗೆ ಆಗುತ್ತೆ, ಉರುಳಿಲ್ಲ. ಅದೇ ರೀತಿ ನೀವು ಸಿಪ್ಪೆ ತಗೊಳ್ಳಿ ಅದನ್ನ ನಾರು ಮಾಡಿದ್ರೆ ಒಳ್ಳೆ ಹಗ್ಗ ಆಗುತ್ತೆ. ಅದೇ ಹೆಡೆಮಟ್ಟೆ ತಗೊಳ್ಳಿ ಅದು ನಿಮ್ಗೆ ಇನ್ನೊಂದಾಗುತ್ತೆ. ಯಾವ್ದು ಬೇಡ ಅಂತ ಎಲ್ಲ ನೀವು ಗೊಬ್ಬರಕ್ಕೆ ಹಾಕಿದ್ರೆ ಗೊಬ್ಬರ ಆಗುತ್ತೆ. ಸೊ ಹಾಗಾಗಿ ಅಂತಂದ್ರೆ ಮತ್ತೆ ಗರಿಗಳು. ಸೊ ಗರಿಗಳನ್ನ ತೆಗೆದ್ರೆ ಏನ್ ಮಾಡಿದ್ರೆ ಎಲ್ಲ ಸೀಡ್ಬಿಟ್ಟು, ಅದನ್ನ ಸೀಡ್ಬಿಟ್ಟು ಎಲ್ಲ ಮಾಡಿದ್ರೆ ನಿಮ್ಗೆ ಒಳ್ಳೆ ಕಡಿಪಟ್ಟಿ ಆಗುತ್ತೆ, ಅದನ್ನ ನಿಮ್ಗೆ ಗುರುಸಿಕೊಳ್ಳುತ್ತೆ. ಹೀಗಾಗಿ ಅಂದ್ರೆ ಸೊ ಪ್ರತಿಯೊಂದು ಭಾಗ ಆದ ತೆಂಗಿನ ಮರದಲ್ಲಿ ಒಂದು ಉಪಯೋಗ ಆಗುತ್ತೆ. ಸೊ ಇದನ್ನ ನಾವು ಯಾವಾಗ ಮನೆ ಮುಂದೆ ಹಾಕ್ತಾ ಇದ್ವಿ, ನಮ್ಮ ಪ್ರತಿಯೊಂದು ಮನೆಯಲ್ಲಿ ಅಂತ ಹೇಳಿದ್ರೆ ಒಂದ್ ಮನೆಯಲ್ಲಿ ಒಂದು ತೆಂಗಿನ ಮರ ಇದೆ ಅಂತ ಹೇಳಿದ್ರೆ ಅವನು ಒಂದು ಜೀವನ ನಡೆಯುತ್ತೆ. ಯಾಕೆಂದ್ರೆ ಒಂದು ತೆಂಗಿನ ಮರನ 100 ತೆಂಗಿನಕಾಯಿ ಬಿಡುತ್ತೆ ಅಂದ್ರೆ ವಾರಕ್ಕೆ ಒಂದು ಎರಡು ತೆಂಗಿನಕಾಯಿ ಉಪಯೋಗಿಸ್ಕೊಂಡ್ರೆ ಅವನು ನಡೆಯುತ್ತೆ ಅನ್ನೋ ಒಂದು ನಡೀತಾ ಇದೆ. ಮತ್ತೆ ದೇವಸ್ಥಾನ ಈ ತರ ಗಿಡಗಳು ಮತ್ತೆಲ್ಲ ನಾವು ನಮ್ಮ ಪದ್ಧತಿ ಒಳಗೆ ಒಂದು ತಗೊಂಡು ಬರ್ತಾ ಇದ್ದೀವಿ. ನಾವು ಪರಿಸರ ಪರಿಸರ ಅಂತೆಲ್ಲ ಮಾತಾಡ್ತೀವಿ, ಸೊ ಪರಿಸರ ಮನೆ ಮುಂದೆ ಗಿಡ ನಡಿ ಅಂತ ಹೇಳಿ ಇವತ್ತು ಮನೆ ಯಾವುದೋ ಒಂದು ಇದು ನೋಡಿದೆ ಕೆಪಿಎಲ್ಲಿ ಇವತ್ತು ನೋಡಿದೆ. ಸೊ ಯಾರು ಒಂದು 6 ಹೊಡೆದ್ರೆ ಅವ್ರಿಗೆ ಇಷ್ಟು ಗಿಡ ಕೊಡ್ತೀವಿ ಇದು ಕೊಡ್ತೀವಿ ಅಂತ ಒಂದು ಹಾಕೊಂಡಿದ್ರು. ಸೊ ಇವಾಗ ಏನಂತಂದ್ರೆ ನಾವು ಬಲವಂತವಾಗಿ ಎಲ್ಲ ಹೇಳ್ತಾ ಇದ್ದೀವಿ, ಅವತ್ತು ಬಲವಂತವಾಗಿ ಇರೋ ಅವಶ್ಯಕತೆ ಇರಲಿಲ್ಲ. ಎಲ್ಲಾರು ಮನೆಗಳಲ್ಲೂ ಹಾಸು ಹೋಗ್ತಾಗಿತ್ತು, ಅದು ನಮ್ಮ ಸಂಸ್ಕೃತಿಯ ಭಾಗ ಆಗಿತ್ತು, ಅದು ಆಚರಣೆ ಪದ್ಧತಿ ಆಗಿತ್ತು ಅನ್ನೋದಕ್ಕೋಸ್ಕರ ಇದನ್ನು ಹೇಳೋದು. ಇನ್ನು ನೀರು, ಇವತ್ತಿನ ದಿವಸ ಏನು ಅಂತ ಹೇಳಿದ್ರೆ ನೀರು ಸುಮ್ಮನೆ ಆನ್ ಮಾಡ್ತೀವಿ, ಒಂದು ಆನ್ ಮಾಡಿದ ತಕ್ಷಣ ನೀರು ಹೊರಟಂತ ಮನೆ ಮುಂದೆ ಬರುತ್ತೆ. ಆ ನೀರು ತಗೊಂಡ್ಬರೋದಕ್ಕೂ ಇವತ್ತು ಕಷ್ಟ. ಹಿಂದಿನ ಕಾಲದಲ್ಲಿ ನೀರು ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಇಲ್ಲೇನು ಹೇಳಿದ್ರೆ ಬಾವಿ ಇಲ್ಲದಲ್ಲಿ ತಗೊಂಡ್ಬರ್ಬೇಕಾಗಿತ್ತು. ಸೊ ಬಾವಿ ಒಂದು ತೊಗೋಬೇಕಿದ್ರೆ ಒಂದು ಬಾವಿ ಅಥವಾ ಮನೆ ಮುಂದೆ ಸಾಧಾರಣವಾಗಿ ಯಾವುದೇ ಊರುಗಳಲ್ಲೂ ನಾನು ಗಮನಿಸಿರೋಸ್ಕರ ಸಿಹಿ ನೀರು ಬಾವಿ. ಯಾಕೆ ನಮ್ಗೆ ಇವರೆಗೂ ಒಂದು ಜಿಜ್ಞಾಸೆ ಇರೋದು, ಸಿಹಿ ನೀರು ಬಾವಿ ಅಂದ್ರೆ ಊರಿಂದ ಹೊರಗಡೆ ಇರುತ್ತೆ, ಸುಮಾರು ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ಇರೋದು. ಅವತ್ತಿನ ಸಹ ಬೆಳಗ್ಗೆ ತಕ್ಷಣ ಆ ಬಿಂದಿಗೆ ಎತ್ಕೊಂಡು ಹೋಗ್ತಿರ್ತಾರಲ್ಲ, ಆ ಬಿಂದಿಗೆ ಎತ್ಕೊಂಡು ಹೋಗೋದ್ರೆ ನಿಮ್ಗೆ ಗೊತ್ತಾಗ್ತಿತ್ತು, ಅದು ಹಿತ್ತಾಳೆ ಬಿಂದಿಗೆ ಫಳ 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 ಅಂತ ಬಿಡುತ್ತೆ. ಸಣ್ಣದು ಎಲ್ಲ ಕೆಟ್ಟದಾಗಿದ್ದು ಏನು ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ ಅವರು. ಆ ಬಿಂದಿಗೆನ ಎತ್ಕೊಂಡು ಹೋಗಿ ನಾನು ತೊಳೆದು ಚೆನ್ನಾಗಿ ಅದಕ್ಕೆ ಈತರ ಪೀತಾಂಬರಿ ಗೀತಾಂಬರಿ ಇರುತ್ತೆ ಅಲ್ಲಿಲ್ಲ ಅಂತ ಅವಾಗ ಎಲ್ಲ ಅಂದ್ರೆ ಒಳ್ಳೆ ಒಳ್ಳೆ ಹುಣಸೆಹಣ್ಣು ಹುಣಸೆಹಣ್ಣು ಹಾಕಿದ್ರೆ ಚೆನ್ನಾಗಿ. ಅದು ಹುಣಸೆಹಣ್ಣು ಯಾವುದು ಮನೆಗೆ ಬಳಸ್ಕೊಂಡು ಮನೆಗೆ ಏನು ಹುಳಿ ಗಿಳಿಗೆಲ್ಲ ಬಳಸ್ಕೊಂಡು ಆ ಹುಣಸೆ ಹಿಂಡಿರತ್ತಲ್ಲ ಅದರಿಂದ ಅದಕ್ಕೋಸ್ಕರ ಅಲ್ಲ ಹುಣಸೆ ಎಲ್ಲ ಹಿಂಡಾದ್ಮೇಲೆ ಅದರದಿರತ್ತಲ್ಲ ಅದನ್ನ ಅದರಿಂದ ಹುಣಸೆ ಎಲ್ಲ ಮಾಡಿ ಫಳ 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 ತಾಮ್ರದ್ದು ಇಲ್ಲ ಹಿತ್ತಾಳದಿರೋದು. ಆ ಹಿತ್ತಾಳದಲ್ಲಿ ತಲೆ ಮೇಲೆ ಒಂದು ಅದರ ಮೇಲೆ ಒಂದು ಸೊಂಟದಲ್ಲಿ ಒಂದು ಕೈಗೊಂದು ಇಟ್ಕೊಂಡು ಒಬ್ಬಕ್ಕೆ ಅಷ್ಟೊಂದು ಹತ್ತು ಒಂದು ಸುಮಾರು ಒಂದೂವರೆ ಕಿಲೋಮೀಟರ್ 2 ಕಿಲೋಮೀಟರ್ ಆಕೆ ಎತ್ಕೊಂಡ್ ಬರ್ತಾ ಇದ್ರೆ. ಸೊ ಇದನ್ನೇ ನೋಡಿ ಅನ್ಸುತ್ತೆ ಅನ್ನೋದ್ರೆ ಫಿಲಮ್ ಅಲ್ಲಿ ಬಂದು ಮಲ್ನಾಡ ಹೆಣ್ಣ ಮೈಬಣ್ಣ ನಡುಸಣ್ಣ ನೀ ಬಲು ಚೆನ್ನ ನಾ ಮನಸ್ಸೋತೇನೆ ಚಿನ್ನ ಅಂತ ಹೇಳಿದ್ರೆ ನಡುಸಣ್ಣ ಅಂದ್ರೆ ಅವ್ರು ಯಾವತ್ತು ಒಂದು ಯಾಕೆ ಸಣ್ಣ ಇರ್ತಿತ್ತು ಅವಾಗಿನ ಕಾಲದಲ್ಲಿ ಅಂತಂದ್ರೆ ಆ ಬಿಂದಿಯ ಬಂದು ಎತ್ಕೊಂಡ್ ಬರ್ತಾ ಇದ್ರಲ್ಲ ತಲೆ ಮೇಲೆ ಭಾರ ಎಲ್ಲ ಬಿಂದಿ ಎತ್ತಿ ಸ್ವಂತದಲ್ಲಿ ಎತ್ಕೊಂಡ್ ಬರ್ತಾ ಇದ್ರೆ ಸ್ವಂತ ಇಲ್ಲ ಸ್ವಂತ ಗಟ್ಟಿ ಇರ್ತಿತ್ತು ಡಾಬು ಕಟ್ತಾ ಇದ್ರು. ಸೊ ಹಾಗಾಗಿ ಎಲ್ಲಾ ಹಿಂದಿಸಿದ್ರು ಅವ್ರಿಗೆ ಚೆನ್ನಾಗಿರ್ತಿದ್ರು ಅಂತ ಹೇಳಿದ್ರೆ ಚೆನ್ನಾಗಿ ಸರ್ ನಡು ಸಣ್ಣ ಇರ್ತಾವ್ ಯಾವ್ದಾದ ಸ್ವಂತದ ಕಾಯಿದೆ ರೀತಿ ಸ್ವಂತದ್ದು ಬೆನ್ನು ಒಂಥರ ಬರ್ತಾ ಇರಲಿಲ್ಲ. ಮತ್ತೆ ಅವಾಗ ಅದೇ ನಿಮ್ಗೆ ಇವತ್ತು ಎರಡು ಹೆಣ್ಣುಮಕ್ಳು ಎರಡು ಮಕ್ಳನ್ನ ಎತ್ತಿದ ತಕ್ಷಣ ಇವತ್ತೆಲ್ಲ ಕಷ್ಟ ಪಟ್ಬಿಡ್ತಾರೆ. ಅಯ್ಯೋ ಇವತ್ತು ಏನಂತ ಹೇಳಿದ್ರೆ ಯಾವುದೇ ಮಕ್ಳು ನೋಡಿ ಇದು ಹೆರಿಗೆ ಆಯ್ತಾ ಅಂತ ಕೇಳಿದ್ರೆ ಹೆರಿಗೆ ಆಯ್ತು ಹೇಳಿದ್ರೆ ಹೋಗಿಲ್ಲ ಅದು ಏನಂದ್ರೆ ನಾರ್ಮಲ್ ಅಂದ್ರೆ ನಾರ್ಮಲ್ ಕೇಳೆ ತುಂಬಾ ದಿವಸ ಆಗಬೇಕು ಸಿಗದೇ ಇರೋ ಇಲ್ಲ ತುಂಬಾ ಕಾಂಪ್ಲಿಕೇಟ್ ಆಗಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಸರಿಯಾದ ರೀತಿಯಲ್ಲಿ ಆರೋಗ್ಯವಾದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇರಲಿಲ್ಲ, ಅವತ್ತು ದಿವಸ ಎಲ್ಲ ರೀತಿ ಕೆಲಸ ಮಾಡ್ತಾ ಇದ್ರು. ಸೊ ಹಾಗಾಗಿ ಮಕ್ಳುಗಳು ಬರ್ತಾರೆ, ಮಕ್ಳು ಅವತ್ತು ಒಂದು ಎರಡು ಹುಡ್ತಾ ಇರಲಿಲ್ಲ ಅವರು. ಮತ್ತೆ ಮಕ್ಳು ಎಷ್ಟಿದ್ರು ಯಾರು ಸರ್ ನಿಮ್ಮ ನಿಮ್ಮ ಅಜ್ಜಿ ತಾತ ನೋಡ್ಕೊಳ್ಳಿ ಅಥವಾ ನಿಮ್ಮ ತಂದೆಯವರೆಲ್ಲ ನೋಡ್ಕೊಂಡ್ರೆ ಮಿನಿಮಮ್ ಮೊಬೈಲ್ 6-8 ಒಂದು ಕ್ರಿಕೆಟ್ ಸ್ಟೇಡಿಯಂ 11 ಮಕ್ಳು ಇರೋದು. ಯಾಕೆಂತ ಹೇಳಿದ್ರೆ ಅಷ್ಟು ಮಕ್ಳುಗಳೆದ್ರು ನಾವು ಸಮಾಶಿ ಕೇಳಬಹುದು ಏನು ನಮ್ಮ ತಾತ ತುಂಬಾ ರಸಿಕ ನಮ್ಮ ತಾತ ತುಂಬಾ 3 ಜನ ಆಯ್ತು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ದೆ. ಓ ಪರವಾಗಿಲ್ಲ ನಿಮ್ಮ ಯಜಮಾನರು ತುಂಬಾ ರಸಿಕರು ಅಂತ ಆಮೇಲೆ ಗೊತ್ತಾಯ್ತು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ತುಂಬಾ ಕಾಯಿಲೆ ಕಸಾಳಗಳಿತ್ತು. ಸೊ ಕಾಯಿಲೆ ಕಸಾಳಗಳು ಇರ್ಬೇಕಿಲ್ಲ ಅಂತ ಹೇಳಿದ್ರೆ ಯಾವ್ದೋ ಒಂದು ಮಗು ಹೊಟ್ಟೋಗ್ಬಿಟ್ರೆ ಇನ್ನೊಂದು ಉಳ್ಕೊಳ್ಳಿ ಅಂತ ಬ್ಯಾಕಪ್ ನಮ್ಮಲ್ಲಿ ಏನಂತ ಹೇಳಿದ್ರೆ ಗೇಟ್ ಏನೇ ಮಾಡ್ಬೇಕು ಒಂದು ಬ್ಯಾಕಪ್ ಇರ್ಬೇಕು. ಯಾಕೆ 2 ಮಕ್ಳು ಬೇಕು ಅಂತ ಹೇಳಿದ್ರೆ ಇಲ್ಲ ಇಲ್ಲ 2 ಮಕ್ಳು ಬೇಕು ಅಂತ ಯಾಕೆ ಇಲ್ಲ ಒಂದೇನಾದ್ರೆ ಆಗ್ಬಾರ್ದು ಆದ್ರೆ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಹೇಳ್ಬೇಕು ನಾವೆಲ್ಲ ಹೇಳ್ಬೇಕಾದ್ರೆ ಎಲ್ಲ ಸಂಬಂಧಗಳು ಇರಬೇಕು ಅದಕ್ಕೊಂದು ಅಕ್ಕ ತಂಗಿ ಅಂತಿರಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳ್ತೀವಿ. ನಿಜ ಅಕ್ಕ ತಂಗಿ ಅಣ್ಣ ತಮ್ಮ ಕೇಳ್ಕೋಬೇಕು ನಾಳೆ ಒಂದು ಒಂದೇ ಮಗು ಆಗೋದು ಅಂತ ಹೇಳಿದ್ರೆ ಅದು ಯಾರನ್ನ ಅಕ್ಕ ಅನ್ನಂತೆ ಯಾರ ಅಕ್ಕಿಂದ ತಮ್ಮ ಅನ್ನಂತೆ ಯಾರನ್ನ ಪಾಪ ಅನ್ನಂತೆ ಯಾರನ್ನ ಚಿಕ್ಕಪ್ಪ ಅಂತ ಯಾರನ್ನ ಚಿಕ್ಕಮ್ಮ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಸಂಬಂಧಗಳನ್ನ ಹೇಳ್ಕೊಬೇಕು ಒಂದು ಸಂಬಂಧ ಇರಬೇಕು ಅಂತ ಅದು ಒಂದು ಕಾರಣ ಆಗ್ಬೋದಾದ್ರೂ ಅವತ್ತಿನ ಕಾಲದಲ್ಲಿ ಮಕ್ಳುಗಳು ಜಾಸ್ತಿ ಯಾಕಿರ್ತಾ ಇದ್ರು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಈ ತರ ಕಾಯಿಲೆಗಳೆಲ್ಲ ಬಂದಾಗ ಸೊ ಯಾವ್ದಾನ ಅದು ಕಾಯಿಲೆ ಸಾಂಕ್ರಾಮಿಕ ಕಾಯಿಲೆಗಳು ಬಂದಾಗ ಏನ್ ತರ ಏನಂದ್ರೆ ತುಂಬಾ ಜನ ಸಾಲಾಗಿ 3-4 ಮಕ್ಳು ತಗೊಂಡ್ಬಿಟ್ರೆ ಎಲ್ಲ ಇರೋ 2 ಮಕ್ಳು ತಗೊಂಡ್ಬಿಟ್ಟು ಏನಾಗುತ್ತೆ ಅವಾಗ ಒಂದಲ್ಲ 2 4 ಇರಲಿ ಅಂತ ಒಂದು ಇಟ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಅಷ್ಟು ಮಕ್ಳುಗಳು ಚೆನ್ನಾಗಿ ಗಟ್ಟಿಗಿತ್ತು, ಎಲ್ಲ 12 ಮಕ್ಳು ಎತ್ತಿದ್ರು ಆ ತಾಯಿ ಗಟ್ಟಿಗಿರ್ತೀವಿ, ಯಾಕೆ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀರು ಸೇರಿದ್ರೆ ನೀರು ನೀರು ಬಾವಿಯಿಂದ ಸೇರ್ಬೇಕು, ಸೇರ್ಬಂದು ತಗೊಂಡ್ಬಂದು ಹಾಕ್ಬೇಕು, ಮಾಡ್ಬೇಕು, ಕೆಲಸಗಳು ಮಾಡ್ಬೇಕು. ಸೊ ಹೀಗಾಗಿ ಒಂದು ಚೆನ್ನಾಗಿರು ಅಂತ ಹೇಳೋದಂದ್ರೆ ದೈಹಿಕವಾಗಿ ನಮ್ಮ ಪದ್ಧತಿಗಳಲ್ಲಿ ನಮ್ಗೇನೊಂದು ವ್ಯವಹಾರ ಇದೆ, ಏನ್ ಬೇಕು ನಮ್ಗೆ ಗಂಡಸರು ಹೊಲದಲ್ಲಿ ದುಡಿದು ಅಂತ ಹೇಳಿದ್ರೆ ಹೆಂಗಸರು. ಸೊ ಅವಾಗೇನಂತಂದ್ರೆ ಇದ್ರೆ ಗಂಡಸರ ತರ ಹೊರಗಡೆ ಹೋಗಿ ದುಡಿಬೇಕು ಅಂತಾನೆ ಇರಲಿಲ್ಲ. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತ ಹೇಳಿದ್ರೆ ಸಮಾನತೆ ಅಂದ್ಬಿಟ್ಟು ಇವತ್ತು ಹೋಗಿ ಏನು ನಾವಲ್ಲಿ ನಮಗೆ ಇದರಲ್ಲಿ ಏನು ಶಬರಿಮಲೆಯಲ್ಲಿ ನಮಗೆ ಇಟ್ಕೊಡ್ಲಿಲ್ಲ ಅಂತ ಹೋಗಿ ಗಲಾಟೆ ಮಾಡ್ತಾರಲ್ಲ. ಮೊನ್ನೆ ನಮ್ಮ ಧನಂಜಯ ಒಂದು ಒಳ್ಳೆ ಕಳಿಸಿದ್ರು ನನಗೆ, ಅಷ್ಟೊಂದು ಗಲಾಟೆ ಮಾಡಿದ್ ಹೋಗಿದ್ದ ಆಕೆ ಅವ್ರ ಮಗಳೇ ಮುಸ್ಲಿಂ ಆಗಿದ್ದಾಳೆ ಅಂತ ಹೋಗಿದ್ದೀರಿ, ಅವ್ರೊಂದು ಹಿಂದೂಗಳನ್ನ ಹೋಗಿ ಬಂದ ನಮಗೆ ರಕ್ಷೆ ಮಾಡ್ಕೊಡಿ ಅಂತ ಕೇಳಿದ್ರು. ಯಾರಿಗೋಸ್ಕರ ಹೋರಾಟ ಮಾಡಿದ್ವಿ ಅಲ್ಲೂ ಯಾಕೆ ಅಂತ ಹೇಳಿದ್ರೆ, ಅಲ್ಲೂ ಒಂದು ದೇವರೊಳಕ್ಕೆ ಹೋಗ್ಬೇಕಿದ್ರೆ ಹಿಂದಸ್ಗಳು ಹೋಗ್ಬಾರ್ದು ಅಥವಾ ನೀವು ಶಬರಿಮಲೆಗೆ ಹೋಗ್ಬಾರ್ದು ಅಂತ ಹೇಳಿಲ್ಲ, ಅದ್ರಲ್ಲಿ ನಿಮ್ಮ ಅಂತ ಹೇಳಿದ್ರೆ ಹೋಗ್ಬೋದು ಅಂತ ಇತ್ತು ಅಂತಂದ್ರೆ ವಯಸ್ಸಲ್ಲಿ ಇದ್ರೆ ಅದಕ್ಕೊಂದು ಲಿಮಿಟ್ ಮಾಡಿದ್ರು. ಋತುಮತಿ ಆಗಿ ನಾವು ಮುಂಚಿನ ಮಕ್ಕಳು ಹೋಗ್ಬೋದು, ಹಿಂಗಸಿನ ಹೆಣ್ಮಕ್ಳು ಹೋಗ್ಬೋದು, ಅದ್ರ ಋತುಮತಿ ನಿಂತ ಮೇಲೆ ಹೋಗ್ಬೋದು. ಯಾಕೆಂತ ಹೇಳಿದ್ರೆ ಆ ಹೋಗ್ಬೇಕಿದ್ರೆ ಬೆಟ್ಟ ತುಂಬಾ ಕಷ್ಟ ಇದೆ ಹತ್ತದಿ ಅಲ್ಲಿ ಏನಂದ್ರೆ, ಇವಾಗೆಲ್ಲ ಸುಲಭವಾಗಿದೆ ಅಂದ್ರೆ ಇದು ಪಂಪ ಇಂದ ಹೋಗ್ಬಿಡ್ತಾರೆ 8 ಕಿಲೋಮೀಟರ್ ಹೋಗ್ತಾರೆ, ಅದು ಕಷ್ಟನೆ ಇದೆ. ಮತ್ತೆ ನಾನು ಗಮನಿಸಿರೋ ಪ್ರಕಾರ ಯಾವಾಗೊಂದು ಬೆಟ್ಟ ಹತ್ತದ ಈಸಿ, ಇಳಿಯೋದು ಕಷ್ಟ, ಸರಿ ಹತ್ತದ ಕಷ್ಟ ಇಳಿಯೋದು ಈಸಿ, ಆದ್ರೆ ಈ ಇದೆಯಲ್ಲ ಶಬರಿಮಲೆ ಬೆಟ್ಟ ಇದೆಯಲ್ಲ, ಹತ್ತದ್ದು ಕಷ್ಟ ಇಳಿಯೋದು ಕಷ್ಟ. ಯಾಕಂದ್ರೆ ಸ್ಲೀಪಿಂಗ್ ಇರುತ್ತೆ, ಇಳಿಬೇಕಾದ್ರು ಕಾಲು ನೋವು ಬರುತ್ತೆ. ಸೊ ಆ ತರ ಆಗ್ಬೇಕಂದ್ರೆ ಸಾಧಾರಣವಾದ ಹೆಣ್ಣು ಮಕ್ಕಳಿಗೆ ಒಂದು ನೋವು ಬರಬಹುದು, ಅದು ಆಗದೆ ಇರಲಿ ಅನ್ನೋದು ಸಾಧಾರಣ ಒಂದು ಕಾರಣಕ್ಕೋಸ್ಕರ ಮಾಡಿದ್ದೆ ಹೊರತು ಅದು ಪುರುಷ ಸಮಾನ ಅಥವಾ ಲಿಂಗ ಬೇಕಲ್ಲ ಅದು ಮಾಡಿದ್ದು. ಅದನ್ನ ನಾವು ತಿಳ್ಕೊಳ್ಬೇಕು. ಮತ್ತೆ ನಾವು ಏನಂದ್ರೆ ಯಾವುದೇ ಒಂದು ಮಾಡಬೇಕು ಅದಕ್ಕೊಂದು ವೈಜ್ಞಾನಿಕ ಒಂದು ಹಿನ್ನೆಲೆ ಇರುತ್ತೆ. ಇವತ್ತೇನಂದ್ರೆ ನಾವು ಆ ವೈಜ್ಞಾನಿಕ ಹಿನ್ನೆಲೆ ಹಿನ್ನೆಲೆಗಳನ್ನ ನಾವು ಅದನ್ನ ಅರ್ಥ ಮಾಡ್ಕೊಳ್ತೇವೆ. ನಾವೇನು ಸುಮ್ಮನೆ ಏನೋ ಸಮಾನತೆ ಹೋಗ್ತೀವಿ, ಎಸ್ ಸಮಾನತೆ ಬೇಕು ಎಲ್ಲಾದ್ರಲ್ಲೂ, ಆಗಲ್ಲ ಯಾವ್ದು ಬೇಕು. ಯಾಕಂದ್ರೆ ಹಿಂದಿನ ಕಾಲ ಇಷ್ಟೊಂದೆಲ್ಲ ನಿಮಗೆ ಉದಾಹರಣೆ ಕೊಟ್ಟಾಗ, ಉದಾಹರಣೆ ಕೊಡ್ಬೇಕಿದ್ರೆ ಗಂಡಸು ಮಾಡೋದಕ್ಕಿಂತ ಜಾಸ್ತಿ ಹೆಂಗಸು ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ನಿಮ್ಗೆ ನೆಕ್ಸ್ಟ್ ಕೊಡ್ತೀನಿ, ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇವತ್ತೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮನೆ ಲಕ್ಕಿ ಇತ್ತು, ಗೋಧಿ ಇತ್ತು, ರಾಗಿ ಇತ್ತು, ಬೇಕಿದ್ರೆ ಮುಂಚೆ ಎಲ್ಲ ಅಂತಂದ್ರೆ ಎಲ್ಲ ಏನ್ ಮಾಡ್ತಿದ್ರು, ಮನೆ ಕುತ್ಕೊಂಡು ಭತ್ತ ತಗೊಂಡ್ಬಂದು ಅದನ್ನ ಭತ್ತನ ಕುಟ್ಟುತ್ತಾ ಇದ್ರು. ಕುಟ್ಟು ಬಿಟ್ಟು ಅದನ್ನ ಭತ್ತನ ಒಂದು ಕುಟ್ಟಿದ ಮೇಲೆ ಅದನ್ನ ಜೊಳ್ಳ ತೆಗೆದಾಗ ಅದಾದ್ಮೇಲೆ ಅದರಿಂದ ಅಕ್ಕಿ ಮಾಡಿ ಅಲ್ಲಿಂದ ಅನ್ನ ಮಾಡ್ತಾ ಇದ್ರು. ಮತ್ತೆ ಅವತ್ತು ಎಷ್ಟು ಬೇಕೋ ಅಷ್ಟನ್ನ ಕುಟ್ಕೊಂಡು ಅದನ್ನ ತಗೊಳ್ತಾ ಇದ್ರು. ಅದೇ ರೀತಿ ನಿಮ್ಗೆ ಅಕ್ಕಿ ಇಟ್ಟು, ರಾಗಿ ಇಟ್ಟು, ಬೇಕಿದ್ರೆ ಗೋಧಿ ಇಟ್ಟು, ಬೇಕಿದ್ರೆ ಅದನ್ನ ಬೀಸೋ ಕಲ್ಲು ಬೀಸ್ತಾ ಇದ್ರು. ಸೊ ಹಾಗಾಗಿ ಕೂತ್ಕೊಂಡು ನಿಮಗೆ ಬೀಸ್ತಾ ಇದ್ದಿದ್ರಿಂದ ಕುಟ್ಟುತ್ತಾ ಇದ್ರಿಂದ ಹೆಣ್ಣು ಮಕ್ಕಳಿಗೆ ಹರ್ನಿಯ ಅನ್ನೋ ಕಾಯಿಲೆ ಬರ್ತಾನೆ ಇರಲಿಲ್ಲ, ಹೇಳೇ ಇರಲಿಲ್ಲ. ಅದು ಹೆಣ್ಣು ಮಕ್ಕಳಿಗೆ ಹರ್ನಿಯನ್ನು ಕಾಯಿಲೆನೇ ಕೇಳ್ತಿರಲಿಲ್ಲ. ಆಕೆ ಏನ್ ಮಾಡ್ತಿದ್ರು ಅಂತಂದ್ರೆ ಅದು ಆ ಮತ್ತೆ ಸುತ್ತಾ ಇರ್ಬೇಕು, ಸುಮ್ಮನೆ ಸುಡ್ಬೇಕಲ್ಲ ಅಂತ ಏನ್ ಮಾಡೋಳು, ಆಕೆ ಜೊತೆ ಏನ್ ಮಾಡೋಳು, ಹಾಡು ಹೇಳ್ಕೊಂಡು ಮಾಡೋಳು, ಹಾಡು ಹೇಳ್ಕೊಂಡು ಮಾಡ್ತಾ ಇರ್ಬೇಕು. ಸೋಭಾನೆಗಳನ್ನ ಹಾಡು ಹೇಳ್ಕೊಂಡು ಮಾಡ್ತಾ ಇರೋದು ಏನಂತಂದ್ರೆ ಆ ಕಿಲ್ ಸಂಗೀತ ಒಂದು ಜಾಗೃತಿ ಆಗ್ತಾ ಇತ್ತು. ಮೊನ್ನೆ ಒಂದು ಸೂಪರ್ ಆಗಿರೋದು ಒಂದು ವಿಡಿಯೋ ನಾನು ಶೇರ್ ಮಾಡಿದ್ದೆ ನನ್ನ ಇದರಲ್ಲಿ, ಒಂದು ಹೆಂಗ್ ವಯಸ್ಸಾದ ಕಿಲ್ಸು ಅದು ಕೇರ್ತಾ ಇದ್ದಾವೆ, ಪಕ್ಕದಲ್ಲಿ ಒಂದು ಚಿಕ್ಕ ಪುಟಾಣಿ ಮಗು ನೋಡ್ತಾ ಇದ್ದಾರೆ, ನೋಡಿರ್ಬೇಕು ಸುಮಾರು ಜನ ನೋಡ್ತಿರ್ಬೇಕು. ಅದು ಹಿಂಗೆ ಕೇರ್ತಾ ಇದ್ರೆ, ಚೀಚಿ ಕೇರ್ತಾ ಇದೆ, ಇದು ಕೈಯಲ್ಲಿ ಏನಿಲ್ಲ, ಅದು ಹಿಂಗೆ ಮಾಡ್ತಾ ಇದೆ, ಹಿಂಗೆ ಮಾಡ್ತಾ ಇದ್ದಾರೆ. ಆದ್ಮೇಲೆ ಏನ್ ಮಾಡುದು ಅಂದ್ರೆ ಅಜ್ಜಿ ಅದೆಲ್ಲ ಬಿಡಿಸಾದ್ಮೇಲೆ ಅಜ್ಜಿ ತೆಗೆದು ಪಕ್ಕದ ಮಗು ಕೊಡ್ತು, ಮಗು ಏನ್ ಮಾಡ್ತಾ ಪುಟಾಣಿ ಮಗು, ಅದೊಂದು 3 ವರ್ಷದ ಮಗು, ಅದೇನ್ ಮಾಡ್ತಾ, ಅದು ಅದೇ ಮಾಡ್ತಾ ಬಂತು. ಅವಾಗಂದ್ರೆ ನೂಲಿನಂತೆ ಸೀರೆ ತಾಯಿ ಎತ್ತೆ ಮಗಳು. ಸೊ ಏನನ್ನ ಏನ್ ಕಲ್ಸ್ಕೊಡ್ತೀವಿ ಅದನ್ನ ನಾವು ಕರೆದು ಸಂಸ್ಕಾರ ಅಂತ ಹೇಳ್ತೀವಿ. ಸಂಸ್ಕಾರ ಅಂತ ಹೇಳಿದ್ರೆ ಇದನ್ನ ಸಂಸ್ಕಾರ, ಇದು ನಾವೇನ್ ಮಾಡ್ತೀವಿ, ಏನ್ ಕಲಿಸ್ತೀವಿ, ಇದನ್ನ ಮಾಡ್ತೀವಿ. ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಎಲ್ಲ ಹುಟ್ಟೋಗಿದ್ವಿ. ಇವತ್ತಿನ ದಿವಸ ಏನು, ಹೋಗಿ ಫ್ಲೋರ್ ಮಿಲ್, ಹೋಗಿ ಫ್ಲೋರ್ ಮಿಲ್ ಅದು ಇತ್ತು. ಇವಾಗ ಮುಂಚೆ ಏನಾದ್ರೂ ಊರುಗಳಲ್ಲಿ ಒಳಗಡೆ ಒಂದು ಫ್ಲೋರ್ ಮಿಲ್ ಇತ್ತು, ಆ ಫ್ಲೋರ್ ಮಿಲ್ ಹೋಗಿ ಸಾಲಲ್ಲಿ ಇಟ್ಕೊಂಡು ನಾವು ಅಕ್ಕಿ ಅಕ್ಕಿ ಇಟ್ಟು ಬೇಳೆ ಅದು ರಾಗಿ ಎಲ್ಲ ಹಾಕ್ಸ್ಕೊಂಡು ಬರ್ತಾ ಇದ್ವಿ, ಅದು ಹೊಟ್ಟೋಗಿ ಎಲ್ಲ ಫ್ಲೋರ್ ರೆಡಿ ಫ್ಲೋರ್ ಬರ್ತಾ ಇದ್ದೀವಿ. ನಿಮಗೆ ದೋಸೆ ಹಿಟ್ಟು ಅದೊಂದು ಕಲೆ, ಎಲ್ಲರೂ ದೋಸೆ ಹಿಟ್ಟು ಅಂತ ಇಡ್ಲಿ ಮಾಡ್ಬೇಕು, ಎಲ್ಲರೂ ಹದವಾಗಿ ಇಡ್ಲಿ ಬರೋದು, ಅದಕ್ಕೆ ಕರೆಕ್ಟ್ ಆಗಿ ಇಷ್ಟೊಂದು ಮೆಷರ್ಮೆಂಟ್ ಮಾಡಬೇಕಾಗಿತ್ತು. ಇದೇ ರೀತಿ ಮೆಷರ್ಮೆಂಟ್ ಮಾಡಿ ಹಾಕ್ಬೇಕಾಯ್ತು ಎಂದ ದಿವಸ ಅದಕ್ಕೆ ಅದನ್ನ ಉದ್ದಿನ ಬೇಳೆನ ಹಿಂದೆ ಅದು ಉದ್ದಿನ ಬೇಳೆನ ನಾವು ಅದನ್ನ ನೆನೆ ಹಾಕಿ ಅದಾದ್ಮೇಲೆ ಅದಾದ್ಮೇಲೆ ರುಬ್ಬಿ ಅದಕ್ಕೆ ಜೊತೆ ಅಕ್ಕಿ ಹಾಕಿ ರುಬ್ಬಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ರವೆ ಮಾಡ್ಕೊಂಡು ಅದನ್ನ ಬೆಳೆಸಿ ಅದು ಕರೆಕ್ಟ್ ಆಗಿ ನೋಡ್ಕೊಂಡು ಹದವಾಗಿ ಮಾಡ್ಬೇಕಾಯ್ತು, ಇಡ್ಲಿ ಬರ್ತಾ ಇತ್ತು. ಇವತ್ತಿನ ಸರ್ ಐಡಿ ವೈ ಇಡ್ಲಿ ದೋಸೆ ಅವರಿಗೆ ಒಂದು ಕೋಟಿ, ಅದು 300 ಕೋಟಿ ರೂಪಾಯಿ ಬೆಲೆ ಬಾಡಂತ ಒಂದು ಕಂಪ್ನಿ ಶುರು ಮಾಡ್ಕೊಂಡಿದ್ವಿ ಅವ್ರಿಗೆ ಮಾಡ್ತಾ ಇದ್ದೀವಿ. ಎಲ್ಲ ಹೋಗ್ತಾರೆ 40 ರೂಪಾಯಿ ಕೊಟ್ಟರೆ, ಒಂದು 40-50 ರೂಪಾಯಿ ಕೊಟ್ಟರೆ ಒಂದು ಕೆಜಿ ಹಿಟ್ಟು ಬರುತ್ತೆ ಮಾಡ್ತಾರೆ. ಸೊ ನಿಮಗೆ ಬೆನ್ನು ನೋವು ಬರುತ್ತೆ, ನಿಮಗೆ ಸೊಂಟ ನೋವು ಬರುತ್ತೆ ಅಂತ ನಮ್ಮ ಹೆಣ್ಮಕ್ಳಿಗೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಕೆಲಸ ಮಾಡೋದು ಕಡಿಮೆ ಆಗಿಲ್ಲ, ಅದಕ್ಕೋಸ್ಕರ ಬರ್ತಾ ಇರೋದು. ರುಬ್ಬು ಬೇಕಿದ್ರೆ ಇವತ್ತೂ ಹೇಳ್ತೀನಿ, ರುಬ್ಬುತ್ತಾ ಅವಾಗೆಲ್ಲ ಚಟ್ನಿ ಇದು ಮಸಾಲೆ ಎಲ್ಲ ರುಬ್ಬೇಕಿದ್ರೆ ರುಬ್ಬುತ್ತಾ ಇರಲಿಲ್ಲ, ಕಲ್ಲ ರುಬ್ಬುತ್ತಾ ಇರಲಿಲ್ಲ. ಹಾಗಾಗಿರುತ್ತಂದ್ರೆ ತಾಕತ್ತು ಚೆನ್ನಾಗಿರೋದು ಹೆಣ್ಮಕ್ಳಿಗೆ. ಇವತ್ತಿಂದ ರುಬ್ಬೋದಿಲ್ಲಾಗಿದೆ, ಎಲ್ಲಾದ್ರು ಮಿಕ್ಸಿ. ಇನ್ನೊಂದನ್ನು ಗಮನಿಸಿ, ನೀವು ಮಿಕ್ಸಿಲಿ ರುಬ್ಬಿದಾಗ ಮಿಕ್ಸಿಲಿ ರುಬ್ಬ ಚಟ್ನಿ ನೀವು ಒಂದ್ಸತಿ ಗಮನ ಇಟ್ಟು ನೋಡಿದೀವೋ, ನೀವು ಮರಳುತ್ತಲ್ಲ ಒಂದು ಚಟ್ನಿ ಒಂದು ರುಬ್ಬಿ, ಒಂದು ಮಿಕ್ಸಿಗೆ ಒಂದು ಚಟ್ನಿ ಒಂದು ರುಬ್ಬಿ, ಅದಾದ್ಮೇಲೆ ಎರಡನ್ನೊಂದು ಇಟ್ಟು ನೋಡಿ ನೀವು ಬೆಳಗ್ಗೆ ಅಂತ ನೀವು ಮಿಕ್ಸಿಲಿ ಇಟ್ಟು ಹಾಕಿದ್ದ ಚಟ್ನಿ ನಿಮಗೆ ಮಧ್ಯಾಹ್ನದಷ್ಟು ಕಳ್ಸೋಗ್ಬಿಡುತ್ತೆ. ನೀವು ಒರಳುಕಲ್ಲಲ್ಲಿ ರುಬ್ಬಿರೋದು ಸಂಜೆ ಎಲ್ಲ ಮಾರ್ಗಸ ಇಟ್ಟು ಅದು ಹಾಳಾಗಲ್ಲ, ಇದು ಬೇಕಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಯಾಕಾಗುತ್ತೆ ಅದಕ್ಕೆ ಎರಡು ರುಬ್ತಾ ಇರುತ್ತಾನೆ,
ಮಿಕ್ಸಿಲಿ ಬಿಸಿ ತುಂಬಾ
ಮಿಕ್ಸಿಲಿ ಬಿಸಿ ಆಗುತ್ತೆ ಸರ್ ಅಂತಂದ್ರೆ ಬಿಸಿ ಆಗೋದ್ರಿಂದ ಅದ್ರಲ್ಲಿ ಏನಂತಂದ್ರೆ ನಾವು ಅರಿಬೇಕು ಕಟ್ ಮಾಡಬಾರ್ದು ಮಿಕ್ಸಿ ಕಟ್ ಮಾಡಕ್ಕೆ ಅಂತ ಅರಿಯಲ್ಲ ಅದು ಬಿಸಿ ಜನರೇಟ್ ಆಗಿರೋದು ಅದು ಹಾಕ್ಲಿ ಅಲ್ಲಿ ಅದು ಸರಿಯಾಗಿ ಕೆಲವೊಂದು ಹಸಿ ಆಗಿರ್ಬೇಕು ಅದ್ರ ಮತ್ತೆ ನಾನು ನೋಡಿದ್ದೀನಿ ಅಂತಂದ್ರೆ ಆ ಕಲ್ಬಿಡಿದ ತರ ಇವತ್ತು ಕೂಡ ಅಷ್ಟೇ ನಮ್ಮ ಊರಲ್ಲಿ ನಮ್ಮ ಹಳೆ ಮನೆಯಲ್ಲಿ ನಮ್ಮ ಊರಿನ ಮನೆಯಲ್ಲಿ ಚಟ್ನಿ ರುಚಿ ಇದೆಯಲ್ಲ ಅದೇ ನಮ್ಮ ಅಜ್ಜಿಗೆ ಅದೇ ಅಜ್ಜಿ ನಮ್ಮ ಊರಲ್ಲಿ ಬಂದು ಅಲ್ಲಿ ಹಾಕಿದ್ದ ರುಬ್ಬಿದ ಚಟ್ನಿ ಟೇಸ್ಟ್ ಬಂದು ರುಚಿ ಬಂದು ಇಲ್ಲಿ ನಮ್ಮ ಮನೆಯಲ್ಲಿ ಬಂದು ರುಬ್ಬಿದಾಗ ಅದನ್ನು ಅಜ್ಜಿ ಅದೇ ಎಲ್ಲ ಹಾಕಿದ್ರು ಆ ಟೇಸ್ಟ್ ಬರ್ತಾ ಇರಲಿಲ್ಲ ಯಾಕೆಂದ್ರೆ ಅಲ್ಲಿ ಕಲ್ಲುಗಳು ಮತ್ತೆ ಅಲ್ಲಿ ಚೆನ್ನಾಗಿರೋದಿತ್ತು. ಸೊ ಹಾಗಾಗಿ ಅಂತಂದ್ರೆ ಅದೇ ಒಂದು ಆಹಾರ ಪದ್ಧತಿ ಒಂದು ಒಳ್ಳೆಯ ರೀತಿಯಾದ ಒಂದು ಸಂಸ್ಕಾರ ಇರ್ತಿತ್ತು, ಅದೊಂದು ಒಳ್ಳೆ ರೀತಿ ಒಂದು ಅಭಿರುಚಿ ಉಂಟಾಯ್ತು. ಸೊ ಅದೇ ಮಾಡ್ಬೇಕಿದ್ರೆ ಕೆಲಸ ಮಾಡ್ಬೇಕಿದ್ರೆ ಮತ್ತೆ ಇನ್ನೊಂದು ಏನಂತಂದ್ರೆ ಪ್ರೀತಿ ಖುಷಿಯಾಗಿ ಮಾಡ್ಬೇಕು. ಏನೇ ಮಾಡ್ಬೇಕು ಇವತ್ತು ಅಯ್ಯೋ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೇಕಲ್ಲ ಅಂತ ಇರಲಿಲ್ಲ. ಅವತ್ತಿನಲ್ಲಿ ಅದ್ರ ಒಲೆ ಹಚ್ಚಿಸ್ತಂತಾರೆ ಬೆಳಗ್ಗೆ ಬೆಳಗಿನ ಜಾವ ಒಲೆ ಹತ್ತಿ ರಾತ್ರಿಯೇ ಮುಗಿಸ್ತಾ ಇರೋದು ಒಲೆ ಆಗ್ತಾ ಇರೋದು. ಇವತ್ತಿನ ತರ ಗ್ಯಾಸ್ ಎಲ್ಲ ಇರ್ತಿರ್ಲಿಲ್ಲ ಹೊಗೆ, ಆದ್ರೂ ಅದನ್ನು ಇಷ್ಟಪಟ್ಟು ಮಾಡ್ತಾ ಇದ್ರು. ಸೊ ಇಷ್ಟಪಟ್ಟು ಮಾಡ್ತಾ ಇದ್ರಿಂದ ಅದರಲ್ಲಿ ರುಚಿ ಜಾಸ್ತಿ ಇರ್ತಿತ್ತು. ಇವತ್ತಿನ ತರದ್ರೆ ಇಷ್ಟಪಟ್ಟು ಮಾಡ್ತಾರೆ ಬಟ್ ಅದರ ರುಚಿ ಇಷ್ಟಪಡ್ತಾರೆ. ಸೊ ಇದು ಹೀಗಾಗಿ ಅಂತಂದ್ರೆ ನಮ್ಮಲ್ಲಿ ಯಾರಾದ್ರು ಹೇಳೋದು ಅಂತಂದ್ರೆ ಹೆಂಗಸರಿಗೆ ನಾವು ಸಮಲತೆ ಕೊಡ್ತಿಲ್ಲ ಸಬಲತೆ ಕೊಡ್ತಿಲ್ಲ ಹೆಂಗಸರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಹೆಂಗಸರೇ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಹೆಣ್ಮಕ್ಳನ್ನ ಆಗ್ಲೇ ನಾವು ಎತ್ತರದಲ್ಲಿ ಇಟ್ಟಿದ್ವಿ, ನಾವು ಹೆಣ್ಮಕ್ಳಿಗೆ ಚೆನ್ನಾಗಿ ಮಾಡ್ತೀವಿ. ಇನ್ನೊಂದು ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಗಾದೆನೇ ಅಂತಂದ್ರೆ ಊರಿಗರ್ಸನಾದ್ರು ತಾಯಿಗೆ ಮಗನೇ ಅಂತ. ನಾನು ಇನ್ನೊಂದು ಸ್ವಲ್ಪ ಹೋದರೆ ಊರಿಗರ್ಸನಾದ್ರು ಹೆಂಡತಿಗೆ ಗಂಡ ಗುಲಾಮಾನೆ ಅಂತಾನೆ. ಇವತ್ತು ಎಷ್ಟೇ ದುಡಿದ್ರು ಎದೆ ಮುಟ್ಟುಕೊಂಡು ಹೇಳ್ಕೊಳ್ಳಿ ಅಂದ್ರೆ ಎಷ್ಟೇ ದುಡಿದ್ರು ಅದನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರಿಗೆ ಲೆಕ್ಕ ಕೊಡ್ತಿರೋ ಇವ್ರು ಹೇಳಿ. ಇಲ್ಲಿ ಎಷ್ಟೊಂದು ಜನ ಹೆಂಡಸ್ತಿದ್ದೆ ಏನೇ ಕೊಟ್ಟರು ಅವ್ರು, ಯಾಕೆಂದ್ರೆ ಏನೇ ಹೋಗ್ಬೇಕಿದೆ ಅಮ್ಮ ಈಗ ಓಡ್ ಬರ್ತೀವ ನಾವು ಇಲ್ಲಿ ಹೊರಗಡೆ ಬರ್ಬೇಕಿದ್ರು ಇವತ್ತು ಮಂಥನ ಕರ್ಕೊಂಡು ಹೋಗ್ಬೇಕಿದ್ರೆ ಅಮ್ಮ ಓಡ್ ಬರ್ತೀನಿ ಅಂತ ನಾನು ನಿಂತಿಗೆ ಹೇಳ್ಬಿಟ್ಟೆ ಬಂದೆ. ಬೆಳಗ್ಗೆ ನಿನ್ನೇನು ಅದು ಪ್ರಿಪೇರ್ ಮಾಡ್ಕೊಳ್ತಾರೆ ಅಂತ ನಿಂತಿಗೆ ಗೊತ್ತಿತ್ತು ಏನಾಗ್ತಿದೆ ಅಂತ. ನಾನು ಯಾರಿಗೂ ಒಂದು ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಕೊಡ್ತೀನಿ ನೀವು ವಾಸು ಬರ್ತಾರೆ ಅಂತ ವಾಸು ಬರ್ತಾರೆ ಪಡಿ ಬೆಳಗ್ಗೆ ನಾಳೆ ಅಂತ ಹೇಳಿದ್ರೆ ವಾಸು ಬರ್ತಾರೆ ಅಂತ ಹೇಳ್ತೀನಿ, ಅಥವಾ ಇಲ್ಲಿ ಮೋನ್ ಅಂತ ಹೋಗಿದ್ರು ಮೋನ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ನಾವು ಅಂತಂದ್ರೆ ಆಕೆ ಪರ್ಮಿಷನ್ ಏನೇ ನಾವು ಎಷ್ಟೇ ಆದ್ರೂ. ಸೊ ಒಂದು ಏನಂತ ಹೇಳಿದ್ರೆ ಒಂದು ಸತಿ ನಾವು ಸಹಧರ್ಮಿಣಿ ಅಂತ ಆಗೋದು ಅಂದ್ರೆ ಆಕೆ ಅಂತ ಹೇಳಿದ್ರೆ ಒಂದು ಆಕೆ ಬೇರೆ ಎಲ್ಲ ನಡೆಯುತ್ತೆ ಎಲ್ಲದಕ್ಕೆ ಎಕ್ಸಾಂಪಲ್. ಈಗ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲ ರಾಜಕೀಯ ಅಂತ ಬೇಡ ಅವ್ರ ಅಂತ ಹೇಳಿದ್ರೆ ಮಾಜಿ ಪ್ರಧಾನಮಂತ್ರಿ ಅವರು ಎಷ್ಟೇ ಆದರೂ ದೇವೇಗೌಡರು ಈ ರಾಜಕೀಯನೇ ಅಲ್ಲೋಲ ಕಲ್ಲೋಲ ಮಾಡಿ ಏನು ಬೇಕಿದ್ರು ಮಾಡ್ತಾರೆ ಹಾಗೋಗುತ್ತೆ ಅಂದ್ರೂ ಅವ್ರ ಕೀ ಮಾಸ್ಟರ್ ಯಾರು ಅಂತ ಹೇಳಿದ್ರೆ ಚೆನ್ನಮ್ಮ. ಆಕೆ ಒಂದು ಎರೆ ಹಾಕ್ಬಿಡ್ತಂದ್ರೆ ಅದೊಂದು ಆಟದಿಲ್ಲ. ಅದಕ್ಕೋಸ್ಕರ ಕಿಚನ್ ಕ್ಯಾಬಿನೆಟ್ ಅಂತ ಬೇರೆ ಇವೆಲ್ಲ ಬೇರೆ ಕೆಲಸ ಮಾಡ್ಕೊಬೇಕಿದ್ರೆ ಆ ಕಡೆಯಿಂದ ಮಾಡ್ಕೊಂಡು ಏನೇ ಕೆಲಸ ಬೇಕಿದ್ರು ಹೆಂಗಸ್ ಮತ್ತು ಹೆಣ್ಮಕ್ಳು ನಮ್ಮಲ್ಲಿ ಸ್ಟ್ರಾಂಗ್ ಆಗಿರ್ತಾ ಇದ್ರು. ಸೊ ಹೀಗಾಗಿ ಏನಂತಂದ್ರೆ ನಮ್ಮ ಯಾರಾದ್ರೂ ಹೇಳುದು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳಿಗೆ ನಾವು ಬೆಲೆ ಕೊಡ್ತಿಲ್ಲ ಅಂತಂದ್ರೆ ಖಂಡಿತವಾಗೂ ತಪ್ಪು. ಅದನ್ನ ತಪ್ಪು ಕಲ್ಪನೆ ಎಲ್ಲ ಉದಾಹರಣೆಗಳು ಕೊಡಿ. ಮತ್ತೆ ನೀವು ಹೆಂಗಸ್ ಮಕ್ಳು ಎಷ್ಟೋ ಹೆಣ್ಮಕ್ಳು ಇಷ್ಟೊಂದು ಜನ ಆಗಲಿ ನೀವು ಹೊರಗಡೆ ದುಡಿತಿದ್ದೀರಿ ಪ್ಲಸ್ ಇನ್ನೊಂದು ಈಗಿನ ಅಂತಂದ್ರೆ ಇನ್ನೂ ಜಾಸ್ತಿ ಕೆಲಸ ಮಾಡ್ಕೊತಾ ಇದ್ದೀರಿ. ನೀವು ಹೊರಗಡೆ ದುಡಿಯೋದ್ರಿಂದ ಏನ್ ಮಾಡ್ತಿದ್ರಿ ಅಂತಂದ್ರೆ ಮನೆ ಕೆಲಸ. ನೀವು ಹೊರಗಡೆ ದುಡಿಯೋದ್ರಿಂದ ನಿಮ್ದು ಮನೆ ಕೆಲಸಗಳು ಕಡಿಮೆ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ, ಗಂಡಸು ತುಂಬಾ ಮಾಡ್ತಾ ಇಲ್ಲ. ಏನಂದ್ರೆ ನೀವು ಏನಂದ್ರೆ ಹೊರಗಡೆ ದುಡಿತಾ ಇದ್ರಿ ಮನೇಲಿ ದುಡಿತಾ ಇದ್ರಿ. ಹಾಗಾಗಿ ಒಂದು ಯೋಚನೆ ಮಾಡಿ ಗೊತ್ತಿಲ್ಲ ಯೋಚನೆ ಮಾಡ್ಬಿಟ್ಟು ನೀವೊಂದು ಮಾಡ್ಕೊಳ್ಳಿ ಅಂತ ನಮ್ಮೊಂದು ಸಲಹೆ ಇರುತ್ತೆ. ಮತ್ತು ಈ ತಿಂಡಿ ಎಲ್ಲ ಮಾಡ್ತೀವ, ತಿಂಡಿ ಎಲ್ಲ ಮಾಡ್ಬೇಕಿದ್ರೆ ಅವತ್ತೆಲ್ಲ ಅಂದ್ರೆ ಅವಿಭಕ್ತ ಕುಟುಂಬಗಳು. ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದ್ರು ಒಂದು ಮನೇಲಿ ತುಂಬಾ ಜನ ಮಕ್ಕಳು ಅಣ್ಣ ಅಮ್ಮ ತಂಗಿರೆಲ್ಲ ಇರೋರು ಎಲ್ಲ ಮಕ್ಕಳುಗಳ ಇರೋದು. ಸೊ ಮಕ್ಕಳಿಗೆ ಏನಂತ ಹೇಳಿದ್ರೆ ಯಾರು ಬೆಳೀತಾರೆ ಅಂತಂದ್ರೆ ಯಾರು ತಾಯಿ ಯಾರು ತಂದೆ ಯಾರು ಇದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅವ್ರ ದೊಡ್ಡಮ್ಮ ಅಪ್ಪ ಯಾರು ಅಂತ ಗೊತ್ತಿರಲಿಲ್ಲ. ಈಗ ನಮ್ಮನೇಲೆ ನಮ್ಮ ತಂದೆ ತಗೊಂಡ್ರೆ ನಮ್ಮ ತಂದೆ ಒಂದು ಅಣ್ಣ ತಮ್ಮ ನಾಲ್ಕೈದು ಜನ. ಸೊ ನಮ್ಮ ತಂದೆ ಅವ್ರ ತಾಯಿನ ಸ್ವಂತ ತಾಯಿನ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಕರೆಯೋರು. ಯಾಕೆ ನಮ್ಮ ತಾತ ಚಿಕ್ಕವರು ಅವ್ರಿಗಿನ್ನ ಅವ್ರ ಅಣ್ಣನ ಮಕ್ಕಳಲ್ಲಿ ತುಂಬಾ ಜನರು ಎಲ್ಲ ಅವ್ರ ಅಣ್ಣನ ಸುತ್ತೋಗ್ಬಿಟ್ಟಿದ್ರು ಅಂದ್ರೆ ಅವರೆಲ್ಲ ನಮ್ಮನೇಲೆ ಇದ್ರು. ಅವರೆಲ್ಲ ನಮ್ಮ ಜೀನ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಕರೀತಿದ್ರು. ಸೊ ಇವರು ಚಿಕ್ಕಮ್ಮ ಚಿಕ್ಕಪ್ಪ ಅಂತಾನೆ ಕರೀತಾರೆ. ಅವರು ದೊಡ್ಡಮ್ಮನೇ ಅಮ್ಮ ಅಂತ ಕರಿತಾ ಇದ್ರು. ಆಕೇನು ಅಷ್ಟೇನೆ ಸ್ವಂತ ಮಕ್ಕಳು ಅಂತಾನೆ ನೋಡ್ಕೊಳ್ತಾ ಇದ್ರು. ಅಂದ್ರೆ ಬಡಿಸ್ಬೇಕಿದೆ ಅಂತ ಹೇಳಿದ್ರೆ ಸಾಲಾಗಿ ಎಲ್ಲಾರನ್ನು ಕೂಡಿಸ್ಕೊಂಡು ಸಾಲಾಗಿ ಬಡಿಸ್ತಾ ಇರ್ಬೇಕು. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ನಾವು ಊಟದಲ್ಲಿ ವಿಷಯದಲ್ಲಿ ಒಂದು ಯಾವಾಗ ಒಂದು ಸ್ವಲ್ಪ ನಾವು ಮನೇಲಿ ಒಂದು ಇದು ಮಾಡ್ತಾರೆ ಅಟ್ಲೀಸ್ಟ್ ಬೇರೆ ಬೇರೆ ಟೈಮಲ್ಲಿ ಯಾವಾಗಲಾದ್ರೂ ಏನಾದರೂ ಮಾಡ್ಕೊಡಿ. ಬಟ್ ಊಟ ಸಮಯದಲ್ಲಿ ಸಾಮಾನ್ಯವಾಗಿ ಊಟ ಸಮಯದಲ್ಲಿ ಒಂದು ನೋಡ್ಕೊಡಿ, ಎಲ್ಲರೂ ಒದ್ದೆ ಕೂತು ಊಟ ಮಾಡುವಂತ ಒಂದು ಅಭ್ಯಾಸ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅವತ್ತು ಆ ಊಟ ಸಮಯದಲ್ಲಿ ಯಾಕೆ ಅಭ್ಯಾಸ ಮಾಡ್ಕೊಡ್ತಾರೆ ಊಟದಲ್ಲಿ ಅಂತಂದ್ರೆ ಮನೇಲಿ ಇರತ್ತೋ ಇರಲ್ಗೋ ಗೊತ್ತಿರೋದಿಲ್ಲ. ಈಗ ಏನಾಗ್ತಂದ್ರೆ ಎಲ್ಲೋ ಇರತ್ತೆ ಏನೋ ಹಾಕ್ತಾರೆ ನನಗೆ ಗೊತ್ತಿಲ್ಲ. ಯಾರು ಊಟ ಮಾಡಿದ್ದಾರೆ ಯಾರು ತಿಂದ ನಾನು ಬೇಡ ಬಡ್ಕೊಂಡು ಹೋಗ್ತೀನಿ. ಎಷ್ಟೋ ಸತಿ ನೋಡಿದ್ದೀನಿ ನಾನು ನಮ್ಮ ಮನೇಲಿ ಎಷ್ಟೋ ಸತಿ ನೋಡಿದ್ದೀನಿ ನನ್ನ ಮಕ್ಳು ತಿಂದ ಹೋಗ್ತಾರೆ ನಾನು ಹಿಂಗೆ ತಿಂದಿರ್ತಾಳೆ ಅಂತ ನಾನು ಒಂದು ಬರಲ್ಲ ಕರ್ಕೊಂಡು ಹೋಗುತ್ತೆ ಅವನು ನನ್ನ ತಿನ್ನಕ್ಕೆ ಅವಳಿಗೆ ಇರೋದೇ ಇಲ್ಲ. ಕ್ಷಮೆ ಆಗತ್ತಿ ಏನು ಹೆಂಡತಿ ಕ್ಷಮೆ ಆಗತ್ತಿ ತಾಕ ಏನು ಮಾಡ್ತಾರೆ ಅಂದರೆ ಏನೋ ಇರತ್ತೆ ಏನೋ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಸ್ವಲ್ಪ ಒಟ್ಟಿಗೆ ಒಂದು ಸತಿ ಕೂತ್ಕೊಂಡಾಗ ಎಲ್ಲರೂ ಕೂತ್ಕೊಂಡಾಗ ಅವ್ರಿಗೆ ಗೊತ್ತಾಗತ್ತೆ ಎಷ್ಟು ಬೇಕು ಅಂತ ಗೊತ್ತಾಗ ಅವಾಗ ಒಟ್ಟಿಗೆ ಕೂತ್ಕೊಂಡು ಬಂದರೆ ಆ ಸಮಯದಲ್ಲಿ ಏನಂತಂದ್ರೆ ಒಂದು ಒಳ್ಳೆ ಒಳಗೆ ಮಾತಾಡ್ಕೊಂಡು ಒಂದು ಸಂತೋಷವಾಗಿ ಕೂತು ಅಂತಂದ್ರೆ ಅವಾಗ ಎಲ್ಲರೂ ಒಂದು ಒಗ್ಗಟ್ಟು ನಿಲ್ಲ. ಸೊ ಹಾಕಿ ಕೂಡಿಸ್ಕೊಂಡು ಎಲ್ಲರೂ ಕೂಡಿಸ್ಕೊಂಡು ಊಟ ಹಾಕಿದಾಗ ಇನ್ನೊಂದು ಮಜಾನೇ ಬೇರೆ ಆಗುತ್ತೆ. ಆಮೇಲೆ ಹಿಂದಿನ ಕಾಲದಲ್ಲಿ ಇನ್ನೂ ತುಂಬ ಚೆನ್ನಾಗಿತ್ತು. ಮನೆಯಲ್ಲಿ ಜಾಸ್ತಿ ಅಡುಗೆ ಇರಲ್ಲ ಅಥವಾ ಏನೋ ಇರುತ್ತೆ, ಸಾರಿಸ್ಬೇಕು, ಎಲ್ಲರೂ ರೊಟ್ಟಿ ಸಾರಿಸ್ಬೇಕು ಮಾಡಬೇಕು ಅಂತ ಏನು ಮಾಡೋದಂದ್ರೆ, ಅಥವಾ ಪಾತ್ರೆಗಳನ್ನ ತೊಳಿಬೇಕು ತೊಳಿಯಕ್ಕಾಗಲ್ಲ ಅಂತ ಅಡುಗೆ ಅಂದರೆ ಕೈ ತುತ್ತು ಅಂತ ಹಾಕೋದು. 8 ಜನಕ್ಕೆ ಇಲ್ಲಿ ಕೈ ತುತ್ತು ಅಭ್ಯಾಸ ಆಗಿದೆ, 8 ಜನಕ್ಕೆ ಹೋಗಿ ಸುಮಾರು ಜನ ಕೈ ತುತ್ತಿದೆ. ಸೊ ಕೈ ತುತ್ತು ಅಂತ ಏನು ಮಾಡೋದು ಅಂತಂದ್ರೆ, ಒಂದು ದೊಡ್ಡ ತಾಯಿ ಮನೆಯಲ್ಲಿ ಏನೋ ಹಿರಿಯರ ಒಡತಿ ಏನು ಮಾಡ್ತಾರೆ, ಅದು ಪಾತ್ರೆ ಹಾಕೊಂಡು ಬಿಡ್ತಾರೆ, ಎಲ್ಲ ಕುಡಿಸ್ಕೊಂಡು ಎಲ್ಲ ಕುಡಿಸ್ಕೊಂಡು ಎಲ್ಲ ಚೆನ್ನಾಗಿ ಹಿಂಡಿ ಕಲಸಿ 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 ಮಕ್ಕಳಿಗೆ ಎಷ್ಟೆಷ್ಟು ಬೇಕು ಅಷ್ಟು ಹಾಕ್ತಾ ಬರ್ತಾರೆ ಕೈ ತುತ್ತು. ಮತ್ತೆ ಅವಾಗೇನಾಗಿದ್ರೆ ಮಕ್ಕಳು ಅಷ್ಟೇ, ಬೇರೆ ಎಲ್ಲ 2 ತುತ್ತು ತಂದ್ರೆ ಸಾಂಗ್ ಅಂತ ಹೇಳಿದ್ರೆ ಅವತ್ತಿನ ಗಲಾಟೆ ಮಾಡೋರು ಇವತ್ತು ಎಲ್ಲ ತಿಂದಿರ್ತಾರೆ ಆ ಕಾಂಪಿಟೇಷನ್, ಇನ್ನೂ 2 ತುತ್ತು ಜಾಸ್ತಿ ತಿಂದಿರ್ತಾರೆ, ಚೆನ್ನಾಗಿ ತಿಂದಿರ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಅಷ್ಟಲ್ಲೇ ಹಾಕಿ ಎಲ್ಲಾರ್ಗುನು ಸರಿ ಮಾಡಿರ್ತಾರೆ. ಮತ್ತಿನೊಂದೇನಂದ್ರೆ ನೀರು ಉಳಿತಾಯ ಅಂತ ಹೇಳ್ತಿದ್ವಲ್ಲ, ಅಷ್ಟು ಜನಕ್ಕೆ ಪಾತ್ರೆ ಅನ್ನೋ ಜನಕ್ಕೆ ತಟ್ಟೆ ಕುಡಿತಾರೆ, ಸುಮಾರು 25 ಜನ ಕೈ ತುತ್ತು ಹಾಕಬೇಕಿದ್ರೆ 10 ಪಾತ್ರೆ ತುಳಿತಾ ಇರ್ಬೇಕಾಯ್ತು, ಅದೆಲ್ಲ ಹೋಗ್ಬಿಟ್ಟು ಒಂದೇ ಇದ್ರು. ಮತ್ತೆ ಇನ್ನೊಂದು ನಿಮ್ಗೆ ಒಪ್ಪಿದ್ಯೋ, ಹೊರಸಿನ ಮನೆಯಲ್ಲಿ ಕೈ ತೊಳಿಬೇಕಿದ್ರೆ ಅಡಿಗೆ ನಾವೆಲ್ಲ ಬಚ್ಚಲ್ಲಿ ಕೈ ತೊಳಿಬೇಕಿದ್ರೆ ಎಲ್ಲೊಂದು ತೊಳಿಯೋಕ್ಕಾಗಲ್ಲ, ಅಲ್ಲೊಂದು ಕಲರ್ ಸ್ಕೇರ್ ಬಂದಿರೋದು ಅಲ್ಲೇ ಹೋಗಿ ನಾವು ಕೈ ತೊಳಿಬೇಕು. ಅದೇನಂತ ಹೇಳಿದ್ರೆ ಅದಂತ ಹೇಳಿದ್ರೆ ಆ ಕೈ ತೊಳಿ ನಾವೆಲ್ಲ ತಿಂದಿರ್ತೀವಲ್ಲ ಅದೆಲ್ಲ ಅಗಳೆಲ್ಲ ಇರುತ್ತಲ್ಲ ಅದೆಲ್ಲ ಅದ್ರಲ್ಲಿ ಹೋಗಿ ಕೂತ್ಬಿಡುತ್ತೆ, ಅದನ್ನೇ ಅದನ್ನ ಹಸುಗಳು ಕೊಡ್ತಾ ಇದ್ವಿ, ಅದನ್ನೇ ಅಲ್ಲಿಗೆ ಹೆಸರು ಕೊಡೋದು. ಅದೇ ತರ ಮನೆಯಲ್ಲಿ ಅಕ್ಕಿ ತೊಳೆದಿದ್ದೀರು ಅಥವಾ ತರಕಾರಿ ತೊಳೆದಿದ್ದೀರು ಅದೆಲ್ಲ ಬರೋದಕ್ಕೆ ಅಂತ ಆಗಲ್ಲ, ಅದನ್ನ ತಮ್ಮಂದಿ ಹಾಕ್ತಿದ್ರು. ಸೊ ಅದನ್ನೇ ಹಸುಗಳಿಗೆ ಕೊಡ್ತಾ ಇದ್ರು. ಸೊ ಹಾಗಾಗಿ ಏನಂದ್ರೆ ಹಸುಗಳಿಗೂ ಒಂದು ನಮ್ಮ ಏನು ನ್ಯಾಚುರಲ್ ಈವೆಂಟ್ ತರ ಹಿಂಡಿ ಯೂಸ್ ಆಗಿದ್ರೆ ಹಾಕಬೇಕು ಅಂತಿಲ್ಲ, ಅದು ಹಾಕ್ತಾ ಇದ್ರು, ಆದ್ರೆ ಇಲ್ಲಿ ನ್ಯಾಚುರಲ್ ಆಗಿ ಸಿಗ್ತಾ ಇತ್ತು. ಸೊ ಹಾಗಾಗಿ ನೀರಿನ ಬೆಳೆದಿಗೂ ನಮ್ಮ ಆಚಾರ ಪದ್ಧತಿಗಳಲ್ಲಿ ಇದೆಲ್ಲ ಒಂದು ಹಾಕ್ಸಿ ಹೋಗ್ತಾಗಿತ್ತು ಅಂತ ಹೇಳಿದ್ರು. ಬಸ್ತಾ ಇದ್ದೀನಿ ಅಂತ ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದ್ರೆ, ಎಷ್ಟು ಮನೆಗಳಲ್ಲಿ ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ಅಂತ ಹೊರಡಕಲ್ಲಿ ಹಾಕ್ತಿದ್ದಾರೆ. ಸೊ ಅದನ್ನೇನು ಮಾಡ್ತಾರೆ, ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ಅಂತ ಹೊರಡಕಲ್ಲಿ ಇಟ್ಟು ಅದೇನು ಗೃಹಪ್ರವೇಶ ಮಾಡಬೇಕು ಹೊರಡಕಲ್ಲಿ ಅಂತ. ಅದೇ ರೀತಿ ನೀವು ಬೀಸಕ್ಕೆ ಇಟ್ಟು ಅಂತ ಹೇಳಿದ್ರೆ ಯಾವಾಗ ಮದುವೆ ಮುಂಜಿಗಳಿಗೆ ಶಾಸ್ತ್ರಕ್ಕೋಸ್ಕರ ಬೇಕು, ಯಾರು ನಮ್ಮ ಪಕ್ಕದ ನಂಬ್ರಿ ಅಪ್ಪ ನಮ್ಮಲ್ಲಿ ಇಟ್ಕೊಡ್ರಿ ಅಂತ ಹೇಳಿ ತಗೊಂಡು ಇರ್ತಾರೆ ಅಲ್ಲಿಗೆ ಹೋಗ್ರಿ. ಮತ್ತೆ ತಿಂಡಿಗಳು ಮಾಡಬೇಕಿದ್ರೆ, ತಿಂಡಿಗಳು ಮಾಡಬೇಕಂತ ನಮ್ಮಲ್ಲಿ ವಸ್ತೈವ ಕುಟುಂಬಕ್ಕೆ ಅಂತ ಹೇಳಿದ್ರೆ, ಯಾವುದೇ ತಿಂಡಿಗಳು ನಮ್ಮ ಮನೇಲಿ ಮಾಡ್ತಾ ಇದ್ದಿದ್ರೆ ಒಬ್ಬೊಬ್ಬರು ಮನೆಗೆ ಮಾಡ್ಕೊಳ್ತಾರೆಲ್ಲ, 4-5 ಮನೆ ಸೇರ್ಕೊಂಡು. ಎಷ್ಟು ಮನೆಯಲ್ಲಿ ಮುಂಚೆ ಒಂದು ಯಾವುದೋ ಒಂದು ಮುಂಜಿ ಮದುವೆ ಮುಂಜಿಗಳಲ್ಲಾಗತ್ತೆ ಅಂತ ಹೇಳಿದ್ರೆ, ಚಕ್ಲಿ ದಿಪ್ಪಟ್ಟು ಇದ್ದ ಚಕ್ಲಿ ಮತ್ತೆ ಕೊಡಬಳೆ ಅಂತ ತಿಂಗಳೆಲ್ಲ ಮಾಡ್ಬೇಕಿದ್ರೆ, ಅದು ಒಂದು 5-6 ಮನೆಗಳು ಸೇರ್ಕೊಂಡು ಅದನ್ನ ಹುರಿದು ಮಾಡಿ ಮಾಡ್ತಾ ಇದ್ರು. ಜ್ಞಾಪಕ ಇರ್ಬೇಕು ನಿಮ್ಗೆ ಎಲ್ಲರನ್ನು, ಅದೇ ಒಂದು ದೊಡ್ಡ ಸಮಾರಂಭ, ಎಲ್ಲರೂ ಸೇರ್ಕೊಂಡು ಅಕ್ಕಪಕ್ಕದವ್ರೆಲ್ಲ ಸೇರ್ಕೊಂಡು ಮಾಡ್ತಾರೆ. ಅದೇ ರೀತಿ ಸಭೆ ಸಮಾರಂಭಗಳು ಮಾಡ್ಬೇಕಿದ್ರೆ ಈಗಿನ ತರ ನಿಮ್ಗೆ ಇವ್ರನ್ನ ಕರೆದು ಮಾಡ್ತಾ ಇರಲಿಲ್ಲ, ಅಡಿಗೆಯವ್ರು ಕರೆದು ಅಡಿಗೆಯವ್ರು ಬಂದು ಅವೆಲ್ಲ ಮಾಡ್ತಾ ಇರಲಿಲ್ಲ. ಏನಂದ್ರೆ ಯಾರೇ ಮನೆ ಸಮಾರಂಭ ಅಂತಂದ್ರೆ ಅಡಿ ಊರಲ್ಲಿ ಒಂದು ಸಮಾರಂಭ ಅಂತ ಹೇಳಿದ್ರೆ, ಇವಾಗ ಅನಂತವ್ರ ಮನೆ ಸಮಾರಂಭ ಅಂತಂದ್ರೆ ಎಲ್ಲರೂ ಹೋಗ್ಬಿಟ್ಟು ಗಂಡಸರೆಲ್ಲ ಹೋಗಿ ಸಿದ್ಧಾಗೋರು ಎಲ್ಲ ಸೇರ್ಕೊಂಡು ಅಡಿಗೆ ಮಾಡೋರು, ಹೆಂಗಸರೆಲ್ಲ ಕೂತ್ಕೊಂಡು ಅವರಿಗೆಲ್ಲ ತರಕಾರಿ ಇತರಲ್ಲಿ ಹೆಚ್ಕೊಡೋರು, ಮಕ್ಕಳೆಲ್ಲ ನೀರು ಬಡಿಸೋದೆಲ್ಲ ಬಡಿಸೋರು. ಸೊ ಅಲ್ಲಿಗೆಲ್ಲ ಅದಕ್ಕೆ ಹೆಂಗೆ ಇನ್ನೊಬ್ರು ಹೆಂಗಸರೆಲ್ಲ ಬಂದ್ರೆ ಕ್ಲೀನ್ ಮಾಡಿ ಅವರನ್ನೆಲ್ಲ ಮಾಡಿ ಮನೆಗೆ ಹೋಗ್ಬಿಡೋರು. ಮುಂದಿನ ಸತಿ ನಮ್ಮನೆಲ್ಲಾದ್ರೂ ಕಾರ್ಯಕ್ರಮ ಆದಾಗ ಅವ್ರು ಬಂದು ಈ ರೀತಿ ಮಾಡೋದು. ಸೊ ಹಾಗಾಗಿ ಏನಂತಂದ್ರೆ ಇಲ್ಲಿ ಒಬ್ರಿಗೊಬ್ರು ವಾಟರ್ ಸಿಸ್ಟಮ್ ಅಂತಿತ್ತು. ಸೊ ಇದೆಲ್ಲೂ ನಾವು ಉತ್ತರ ಹೊರಗಡೆಯವ್ರನ್ನ ಕರ್ಕೊಂಡ್ಬಂದು ಮಾಡಿಸ್ತಾ ಇರಲಿಲ್ಲ. ಅವಾಗ ಏನಂತಂದ್ರೆ ಖುಷಿಯಾಗಿ ಇಡೀ ಒಂದು ಸಂಭ್ರಮ ಅಂತ ಹೇಳಿದ್ರೆ ಒಂದು ಊರಲ್ಲಿ ಇಡೀ ಒಂದು ಸಂಭ್ರಮ ಅಂತಾಯ್ತು. ಇವತ್ತಿನ ದಿವಸ ಏನಾಗುತ್ತೆ, ಅವಾಗೆಲ್ಲ ಅದಕ್ಕೆ ಹೇಳ್ತಾ ಇರ್ತೀನಿ, ಯಾವಾಗಲೂ ಅವಾಗೆಲ್ಲ ಒಂದು ಮನೆ ಚಿಕ್ಕದಾಗಿರ್ತಿತ್ತು, ಎಲ್ಲರೂ ಮನಸ್ಸು ದೊಡ್ಡದಾಗಿರ್ತಿತ್ತು. ಒಂದು ಚಿಕ್ಕ ಮನೆಯಲ್ಲಿ ಒಂದು 20 ಜನ ಮಲ್ಕೊಳ್ತಾರೆ, ಮಲ್ಕೊಳ್ಬೇಕಿತ್ತು. ಒಂದು ಜಮಖಾನ ಇದೆ, ಜಮಖಾನ ಹಾಸ್ಪಿಟಲ್ ಇದೆ, ತಲೆ ತಲೆದಿಂಬನವ್ರು ಗೊತ್ತಿರೋರು, ಯಾಕಂದ್ರೆ ಒಂದು ಸ್ವಲ್ಪ ಕಡೆ ಮಲ್ಕೊಂಡು ಆ ತಲೆ ಮಿನ್ಯಾರ ಇಟ್ಕೊಂಡವ್ರು. ನಾವು ಹೇಳೋದ್ರಿಗೆ ತಲೆದಿಂಬೆ ಇರ್ತಿಲ್ಲ, ಆದ್ರೆ ಏನಿಲ್ಲ, ಒಬ್ಬರೊಬ್ಬರ ಮೇಲೆ ಹೊಟಲಾಡ್ಕೊಂಡು ಮಲ್ಕೊಂಡ್ರು, ಅದರಲ್ಲಿ ಮಜಾ ಇರ್ತಿತ್ತು. ಇವತ್ತಿನ ಕಾಲದಲ್ಲಿ ಏನಾಗಿದೆ, ಅದು ಹೋಗ್ಬಿಡ್ತಾಯಿದೆ ಅಂತ ಹೇಳಿದ್ರೆ. ಇವತ್ತು ಇವತ್ತಿನ ದಿವಸ ನನ್ನ ಮಕ್ಕಳಿಗೆ ನಮ್ಮ ಮನೇಲಿ ತಗೊಂಡು ನನ್ನ ಮಕ್ಕಳಿಗೆ ನಮ್ಮ ಮಗನೊಂದು ರೂಪ ಮಗಳಿಗೊಂದು ರೂಪ. ಸೊ ಮಗಳಿಗೆ ಏನಾದ್ರೂ ನನ್ನ ಮಗ ಬೇರೆ ಯಾರಲ್ಲ, ನನ್ನ ಮಗ ಬಂದು ಅವಳ ರೂಮ್ ಅಲ್ಲಿ ಸ್ವಲ್ಪ ಅದೇ ನನ್ನ ಮಗಳ ಅಂದ್ರೆ ಆ ಒಂದು ಸಂಕಷ್ಟ ಭಾವ. ಅದಕ್ಕೆ ಏನಾಗ್ತದೆ, ಮುಂಚೆ ಮನಸ್ಸು ಎಲ್ಲರದ್ದು ಮನೆ ಚಿಕ್ಕದಾಗಿತ್ತು, ಮನಸ್ಸು ದೊಡ್ಡದಾಗಿತ್ತು, ಎಲ್ಲ ಮನೆಗಳು ದೊಡ್ಡದಾಗಿದೆ, ಅದ್ರ ಮನಸ್ಸು ಮಾತ್ರ ಸಂಕಷ್ಟ. ಎಷ್ಟು ಜನಕ್ಕೆ ಒತ್ತು ಶಾವಿಗೆ ಕೇಳಿದಿರಿ, ಒತ್ತು ಶಾವಿಗೆ ಎಷ್ಟು ಜನ ಕೇಳಿದಿರಿ, ಸರಿ ಕೇಳಿದಿರಿ ಕರೆಕ್ಟ್, ಎಷ್ಟು ಜನ ಒತ್ತು ಶಾವಿಗೆ ಮನೇಲಿ ಮಾಡ್ಕೊಂಡು ತಿಂದಿದ್ರಿ, ಸುಮಾರು ಜನ ಇದೆ. ಸರ್ ಎಲ್ಲಾರು ನಂಬರ್ ನೋಟ್ ಮಾಡ್ಕೊಳ್ಳೋ ಮನೆಗೆ ಹೋಗ್ಬಿಟ್ಟು. ಯಾಕೆಂತಂದ್ರೆ ಒತ್ತು ಶಾವಿಗೆ ಇದೆಯಲ್ಲ, ಇದು ಒಂದು ನಮ್ಮ ಸಂಸ್ಕೃತಿಯ ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ. ಒಂದು ಇಡೀ ನಾನು ಒಂದು ದಿವಸ ಇದನ್ನ ಏನೋ ಒತ್ತು ಶಾವಿಗೆ ಬಗ್ಗೆ ಒಂದು ಸುಮಾರು ಗಂಟೆ ಮಾತಾಡಬಲ್ಲ ಆತರ ಒಂದು ಸಬ್ಜೆಕ್ಟ್ ಅನ್ನು. ಏನಂತಂದ್ರೆ ಒತ್ತು ಶಾವಿಗೆ ಇದೆಯಲ್ಲ, ಅದರಷ್ಟು ಒಂದು ಒಳ್ಳೆಯ ಆಹಾರ ಇಲ್ಲ, ಮತ್ತೆ ಅದನ್ನು ಮಾಡುವಷ್ಟೇ ತುಂಬಾ ಚೆನ್ನಾಗಿರೋ ಪದ್ಧತಿ ಒತ್ತು ಶಾವಿಗೆ ಅಂತಂದ್ರೆ. ಬೇರೆ ನಾವು ಇಡ್ಲಿ ಇದೆಯಲ್ಲ, ಇಡ್ಲಿಗಳ ರಾಜ ಅಂತ ಕರಿತೀವಿ ನಾವು. ಇಲ್ಲಿಗೆ ರಾಜ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅದು ಒಂದು ಯಾವುದೇ ಇಡೀ ಇದರಲ್ಲೂ ಪ್ರೂವ್ ಆಗಿರೋದಂತಂದ್ರೆ ಹಬೆಯಾಗಿರೋದಂಥದ್ದು. ಸೊ ಬೆಂದಿರೋದ್ದು ಒಳ್ಳೆಯದು, ಯಾರು ಹುಷಾರಿಲ್ಲಿರ್ಬೇಕು ಬೇರೆ ತಿನ್ಬೇಡಿ ತಿನ್ಬೇಡಿ ಅಂತಂದ್ರೆ, ಎಲ್ಲರೂ ಹೇಳಿದ್ರು ಬ್ರೆಡ್ ಅವರು ತಿನ್ಬೇಡಿ ಅಂತ ಹೇಳ್ತಾರೆ, ಅದು ಈಸ್ಟ್ ಇರುತ್ತೆ, ಇದ್ರಲ್ಲಿ ಮಾತ್ರ ತಿನ್ನಿ ಅಂತ ಹೇಳ್ತಾರೆ, ಎಲ್ಲ ಇಡ್ಲಿ ತಿನ್ನಿ ಅಂತ ಹೇಳ್ತಾರೆ. ಇದು ಪ್ರೂವನ್ ಆಗಿದೆ, ಅದು ಯಾಕೆ ಅಂತಂದ್ರೆ ಅದು ಹಬೆ ಥರ ಬಂದಿರುತ್ತೆ. ಇದು ಇಡ್ಲಿ ಒಂದು ಸತಿ ಬೇಯಿದ್ರೆ, ಶಾವಿಗೆ ಬಂದು ಒತ್ತು ಶಾವಿಗೆ ಬಂದು 2 ಸತಿ ಬೇಯಿದ್ರು, ಎರಡು ಒಂದ್ಸತಿ ಅಕ್ಕಿ ಹಿಟ್ಟು ಹಾಕಿ ಅದನ್ನ ತೊಳಸಿ ಅದನ್ನ ಚೆನ್ನಾಗಿ ಅದನ್ನ ಗುಂಡು ತರ ಮಾಡ್ಕೊಂಡು ತಿರ್ಗಿ ಅದಾದ್ಮೇಲೆ ಇನ್ನೊಂದ್ಸತಿ ನೀರಲ್ಲಿ ಹಾಕಿ ಅದನ್ನ ಇನ್ನೊಂದ್ಸತಿ ಕುದಿಸ್ಕೊಂಡು ಉಬ್ಬೆ ಹರಿಸ್ಕೊಂಡು ಆಮೇಲೆ ಅದನ್ನ ಒತ್ತು ಶಾವಿಗೆ ಮಾಡೋದು. ಒಂದು ಸ್ವಲ್ಪ ಇವಾಗಿದ್ದ ಕಾಲದಲ್ಲ ಹೋಗಿದ್ದ ತಕ್ಷಣ ಇನ್ಸ್ಟೆಂಟ್ ನೂಡಲ್ಸ್ 3 ನಿಮಿಷದಲ್ಲಿ ತಗೊಂಡು ತಕ್ಕ ಹಾಕ್ಬಿಟ್ಟು ಮಾಡಿಬಿಡ್ತಿದ್ವಿ. ಆದ್ರೆ ಅವತ್ತಿನ ದಿವಸ ಹೊತ್ತು ಶಾವಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಒಂದು ವಾರದ ಕೆಲಸ ಆಗ್ತಾ ಇತ್ತು. ಯಾರೋ ಮನೆಯಲ್ಲಿ ಹೊತ್ತು ಶಾವಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮನೆಯಿಂದ ಇವತ್ತು ಕೀ ಆಗ್ತಾರೆ ಒಂದು ಆರಕ್ಕೆ ಆಗ್ತಿರಲ್ಲ. ಯಾರೋ ಒಂದು ಉದ್ದೇಶ ಹೊತ್ತು ಶಾವಿಗೆ ಮಾಡ್ತಂದ್ರೆ ಯಾರು ಮನೆ ಮೊದಲು ಹೊರಡಿದೆ ಅಂತ ಅವ್ರ ಮನೆಯಲ್ಲಿ ಹೋಗಿ ಮೊದಲು ಬರ್ಲಿ ನಿಮ್ಮ ಮನೆಯಲ್ಲಿ ಬರ್ಕೊಡ್ರಿ ಅಂದ್ರೆ ಅವ್ರು ಅಪ್ಪ ಅನ್ಸ್ತಿ ಇಲ್ಲ ರೀ ನಮ್ಗೆ ಬರೋ ಹಂಗಾಗುದ್ರೆ ಹಿಂಗಾಗುದ್ರೆ ಸರಿ ಸರಿ ಮಾಡ್ಕೊಟ್ಟಿ ಕೊಡ್ರಿ ಅಂತ ಏನೋ ಒಂದು ಹೇಳ್ಕೊಂಡು ಅವ್ರ ಮನೆಯಿಂದ ಅವ್ರ ತಿಂದು ಇಸ್ಕೊಂಡು ಅದಾದ್ಮೇಲೆ ಅಕ್ಕಿನ ಚೆನ್ನಾಗಿ ಅದನ್ನ ಇದು ನೆನೆ ಹಾಕಿ ಅದನ್ನ ಹಾರ್ ಹಾಕಿ ಅದನ್ನ ರೂಪದಲ್ಲಿ ಅದನ್ನ ಚೆನ್ನಾಗಿ ಬೀಸಕಾಯಲ್ಲಿ ಅದನ್ನ ಚೆನ್ನಾಗಿ ಮಾಡಿ ಅದಾದ ಮಾಡೋದು ಸರಿ ಅಂತದ್ರಿ. ನಾಳೆ ನಮ್ಮ ಮಾಡ್ತೀನಿ ನಮ್ಮನೆಗೆ ಬಂದು ನಮ್ಮ ಮನೆಗೆ ಬಂದು ನಿಮ್ಮಲ್ಲಿ ಏನು ಮಾಡ್ಕೋಬೇಡಿ ಅಂತೇಳಿ ಎಲ್ಲರೂ ಕರ್ಕೊಂಬಂದು ಕೂಡಿಸ್ಕೊಂಡು ಎಲ್ಲ ಮಾಡಿ ಶುರು ಮಾಡ್ತಿದ್ರೆ ಇಡೀ ಅಕ್ಕಪಕ್ಕದ ಮಕ್ಕಳೆಲ್ಲ ಒಂದು ಮುಂತಾದ ಮನೆಗಳೆಲ್ಲ ಸೇರ್ಕೊಂಡು ಮಾಡ್ತಂತಿದ್ರೆ ಮಧ್ಯಾಹ್ನದಕ್ಕೂ ಬೇರೆ ಏನು ತಿಂಡಿ ಇರ್ತಾನೆ ಇರಲಿಲ್ಲ. ಯಾಕಂದ್ರೆ ಇದೇ ಪ್ರಕರಣ ಅದಾದ್ಮೇಲೆ ಒಂದು ಶಾವಿಗೆ ಒಂದು ಶಾವಿಗೆ ಮಾಡ್ತಾ ಇದ್ರೆ ಅದು ಸಂಬಂಧಗಳ ಬೆಲೆ ಅದು ಸಂಬಂಧಗಳ ಎಲೆಗಳು ತರ ಇರ್ತವೆ. ಒಂದು ಶಾವಿಗೆ ಅಂತ ಸಣ್ಣ ಸಣ್ಣ ಉದ್ದ ಹೋದಲ್ಲಿ ಸಂಬಂಧಗಳ ಎಲೆಗಳನ್ನ ಬೆಳೆಸ್ಕೊಳ್ತಾ ಬರ್ತಾ ಇದ್ದೀವಿ. ಆ ರೀತಿಯಿಂದ ಅವ್ರ ಶಾವಿಗೆ ಮಾಡಿದ್ರು ಅದಕ್ಕೇನು ಎಳ್ಸೂಸ್ತು ಅದಕ್ಕೇನು ಕಾಯಿ ಸಾಸಿವೆ ಅದಕ್ಕೇನು ಚಿತ್ರಾನ್ನ ಅದಕ್ಕೇನು ನಿಮಗೆ ಪಾಯಸ ಅದ್ರ ಜೊತೆಗೆ ಒಂದು ಅಂಬಳೆ ಇದೆಲ್ಲ ಮಾಡ್ಕೊಂಡು ಅದನ್ನ ತಿಂತ ಇದ್ರೆ ಹೇಳೋದಕ್ಕೆ ಇಷ್ಟ ಆಗಿರ್ತದೆ ಅದನ್ನ ಮಾಡ್ಕೊಂಡು ತಿಂತಾ ಇರ್ಬೇಕಿದ್ರೆ ಇದನ್ನೆಲ್ಲ ಸೇರ್ಕೊಂಡು ಮಾಡ್ತಾ ಇರ್ತೀವಿ. ಒಂದು ಮನೆಯ ಸೇರ್ಕೊಂಡು ಮಾಡ್ತಾ ಇಲ್ಲ, ಒಂದು 4-5 ಜನ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಇದು ಸಂಬಂಧಗಳನ್ನ ಬೆಸೆಯುವಂತ ಮಾಲೆ ಆಗಿರ್ತದೆ. ಒಂದು ಆಹಾರ ಪದ್ಧತಿಗಳಂತೂ ನಮ್ಮಲ್ಲಿ ಆ ರೀತಿ ತಿಂತಾ ಇತ್ತು. ಸಂಸ್ಕೃತಿ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ವಸುದೈವ ಕುಟುಂಬಕ್ಕೆ ಮುಂದೆ ಆ ಥರ ಕುಟುಂಬ ಇದ್ದಿದ್ದು ಒತ್ತು ಶಾವಿಗೆ ಮಾಡ್ತಾ ಇದ್ದೀವಿ. ಮತ್ತಿನ್ನೊಂದು ಏನಂದ್ರೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಯಾರೇ ಆಗ್ಲಿ ಬಂದ್ರೆ ನಮ್ಮಲ್ಲಿ ಭೌತಿ ಭಿಕ್ಷಾಂದೇಹಿ ಅಂತ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟಿದ್ರು ಅವ್ರಿಗೆ ಹಾಕಿ ಕಳಿಸದೆ. ಮತ್ತೆ ಹಿಂದಿನ ಕಾಲದ ಇನ್ನೊಂದೇನು ಅಂತ ಹೇಳಿದ್ರೆ ಅವ್ರ ಮನೆ ಇದೆಯೋ ಇಲ್ವೋ ಭಗವಂತ ಆಮೇಲೆ ನಿಮ್ಗೆ ಕೊಡ್ತಾನೆ, ನಾವು ಬೇರೆಯವ್ರಿಗೆ ಕೊಡೋಣ ಅನ್ನೋ ಒಂದು ಪದ್ಧತಿ ಇರುತ್ತೆ. ಹಾಗಾಗಿ ಏನ್ ಮಾಡೋದು ಅಂತ ಹೇಳಿದ್ರೆ ನಮ್ಮನ್ನು ಇರೋದನ್ನ ತೆಗೆದು ಮೊದಲು ಬೇರೆಯವ್ರಿಗೆ ಕೊಡ್ತಾರೆ. ಏನ್ ಇದೆಯೋ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ಅವ್ರು ಇಸ್ಕೊಳ್ಳೋರು ಹೊರ್ತಾನೆ ಬಂದು ಅಂದ್ರೆ ಇಸ್ಕೊಂಡು ಕೂಟಿ ಹೋಗ್ತಿರಲ್ಲ, ನಿಮ್ಮಲ್ಲಿ ನಿಜವೇ ಬಂದ್ರೆ ಸ್ವಲ್ಪ ಸಾಕು ಅಂತ ಹೇಳೋರು. ಸೊ ಅದಕ್ಕೋಸ್ಕರ ಅಂತ ಹೇಳಿದ್ರೆ ಕೊಡ್ಬೇಕು. ಈ ತರದ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಒಳ್ಳೆ ಪದ್ಧತಿ ಅಂತ ಹೇಳಿದ್ರೆ ಈ ಗುರುಕುಲ ಪದ್ಧತಿ ಇರ್ತಿತ್ತು. ಮುಂಚೆ ಅಂತಂದ್ರೆ ಈ ಹುಡುಗರುಗಳೆಲ್ಲ ಸ್ವಲ್ಪ ದೊಡ್ಡವರಾದ್ಮೇಲೆ ಅವ್ರನ್ನ ವಿದ್ಯಾಭ್ಯಾಸಕ್ಕಿಂತ ಗುರುಕುಲ ಕಳಿಸ್ಬೇಕು ಅಂತ ಹೇಳಿದ್ರೆ ಗುರುಕುಲ ಕಳಿಸೋದಂದ್ರೆ ಗುರುಕುಲ ಅದೊಂದು ಘಟ್ಟ ಬೆಟ್ಟ ತಪ್ಪಲಲ್ಲಿ ಇರುತ್ತೆ ಗುರುಕುಲ ಅದರಂತೆ ಅಲ್ಲಿ ಇರುತ್ತೆ. ಅವ್ರಿಗೆ ಊಟಕ್ಕೆಲ್ಲ ಅಂತ ಹೇಳಿದ್ರೆ ಅವ್ರ ಪಕ್ಕದ ಹಳ್ಳಿಗಳಿಗೆ ಬರಬೇಕು. ಅಲ್ಲಿ ಬಂದು ಮಧುಕರ ವೃತ್ತಿ ಇದೆ, ಮಧುಕರ ವೃತ್ತಿ ಅಂದ್ರೆ ಭಿಕ್ಷಾಟನೆ ಮಾಡೋದು. ಭಿಕ್ಷಾಟನೆ ಮಾಡಿದ್ರೆ ಅವ್ರ ಮನೆ ಇಲ್ಲ ಅಂದ್ರೆ ಹೋಗಿ ಭೌತಿ ಭಿಕ್ಷಾಂತ ಇದ್ದರೆ ಅವ್ರು ಕೊಡ್ತಾ ಇದ್ರು. ಆ ಭೌತಿ ಭಿಕ್ಷಾಂತ ಹೀಗೆ ಇರಬೇಕು, ಎಷ್ಟು ತಗೊಳ್ಬೇಕು ಅಂತ ಹೇಳಿದ್ರೆ ಅವತ್ತಿಗೆ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಅವನು ಯಾರು ಅವ್ನು ಭಿಕ್ಷೆಯನ್ನು ಇರ್ತಾನ ಅವನು ಅವ್ನು ಅವನಿಗೆ ಮತ್ತು ಅವ್ನು ಗುರುಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಅದನ್ನ ತಗೊಂಡ್ಬಂದು ಅಲ್ಲಿ ಹೋಗಿ ಅದನ್ನ ಅಡಿಗೆ ಮಾಡಿ ತಿನ್ಬೇಕು ಅಂತ ನಾಳೆ ಒಂದು ಚಿಂತೆ ಇರ್ತಿಲ್ಲ. ನಾಳೆ ಬೇರೆ ಕೊಡ್ತಾನೆ ಭಗವಂತ ಅಂತ ಮಾಡ್ತಾ ಇದ್ರು. ಮತ್ತೆ ಕೊಡೋದು ಅಷ್ಟೇ ಅವ್ರು ಕೊಡ್ತಾ ಬರ್ತಾ ಇದ್ರು. ಆ ಭಿಕ್ಷಾಟನೆ ಸ್ವಲ್ಪ ಹೋಗಿ 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 ಇತ್ತೀಚೆಗೆ ಅಂತ ಸುಮಾರು ಒಂದು ಶತಮಾನಗಳಿದೆ ಅಂತಂದ್ರೆ ಆ ಭಿಕ್ಷಾಟನೆ ಕಡಿಮೆ ಆಯಿತು. ಅದ್ರ ಜಾಗದಲ್ಲಿ ವಾರಾನ್ನ ಅಂತ ಒಂದು ಬಂತು. ಇಲ್ಲಿ ಎಷ್ಟು ಜನಕ್ಕೆ ವಾರಾನ್ನ ಗೊತ್ತಿದೆ? ಸೂಪರ್. ಎಷ್ಟು ಜನ ವಾರಾನ್ನದಲ್ಲಿ ಬಿಡದಿದ್ದೀವಿ ಗೊತ್ತಿದೆ ಎಂದು ಸುಮಾರು ಜನ ಕೇಳ್ತಿದ್ರಿ. ಆದರೆ ವಾರಾನ್ನ ಎಷ್ಟು ಜನ ಬೆಳೆದಿದ್ರಿ ಅಂತಂದ್ರೆ ಯಾರೂ ಬೆಳೆಯಲಿಲ್ಲ. ಯಾಕೆಂತೇಳಿದ್ರೆ ಆ ಪರಿಕಲ್ಪನೆ, ಸುಂದರವಾದ ಪರಿಕಲ್ಪನೆ ಇವತ್ತು ಹಾಳಾಗೋಗ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಸುಮ್ಮನೆ ಹೇಳ್ಬೇಕಂದ್ರೆ ಇಂದಿರಾ ಕ್ಯಾಂಟೀನ್ 10 ರೂಪಾಯಿ ಕೊಟ್ಬಿಟ್ರೆ ಕೊಡ್ತಾರೆ ಅಂತ ಇದೆಯಲ್ಲ, ಯಾವ ದರ್ಶನ ಹೋಗಿ 20 ರೂಪಾಯಿ ಕೊಟ್ಟರೆ ತಿನ್ಬಿಡ್ತೀವಿ ಅಂತೀವಿ. ಸೊ ಹಾಗಾಗಿ ಆ ವಾರಾನ್ನದ ಕಲ್ಪನೆ ಇಲ್ಲ. ವಾರಾನ್ನ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಹೇಳಿದ್ನಲ್ಲಿ ಮಧುಕರ ಹೋಗಿ ಭಿಕ್ಷಾಟದ ಎಲ್ಲೋ ವಿದ್ಯಾಭ್ಯಾಸಕ್ಕೆ ಗುರುಕುಲ ಅಥವಾ ಯಾವ್ದಾದ್ರು ಹಳ್ಳಿಗಳಿಂದ ಬೇರೆ ಊರುಗಳಿಗೆ ಬಂದು ಮಾಡ್ಬೇಕಾದ್ರೆ ಹುಟ್ಟಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಇವತ್ತು ಹೋಗ್ಬಿಟ್ಟು ಒಂದು 7 ದಿವಸ ಅಂತ ಹೇಳಿದ್ರೆ 7 ದಿನದಲ್ಲಿ 4 ಮನೆ ಮಾತಾಡ್ತಾರೆ. ಇವತ್ತು 1 ಮನೆ 2 ಮನೆ ಬೆಳಗ್ಗೆ ಊಟ ಅವ್ರ ಮನೇಲಿ, ಮಧ್ಯಾಹ್ನ ರಾತ್ರಿ ಊಟ ಅವ್ರ ಮನೇಲಿ, ಹೀಗೆ ಅವರು ಅಂತಾರೆ. ಅವತ್ತಿನ ದಿವಸ ಹೋಗ್ಬೇಕು ಅವ್ರ ಮನೆಗೆ. ಹೋಗಿದ ತಕ್ಷಣ ಅವರು ಏನ್ ಮಾಡಿರ್ತಾರೆ ಅವರು, ಅವ್ರ ಮನೇಲಿ 10 ಜನ ಮಕ್ಕಳಿದ್ರೆ 10 ಜನ ಇನ್ನೊಬ್ಬ ಹನ್ನೊಂದನೇ ಅಂತೇಳಿ ಅವ್ನು ಊಟ ಹಾಕೋರು. ಆ ಊಟ ಹಾಕ್ಬೇಕಿದ್ರೆ ಆ ಮಹಾತಾಯ ಹೇಗಿತ್ತು ಅಂತ ಹೇಳಿದ್ರೆ ತಮ್ಮ ಮಕ್ಕಳಿಗೆ ಉಕ್ಕಿ ನಾವು ಜಾಸ್ತಿ ಹೆಚ್ಚಾಕೋರು. ಏಂತ ಬಂದಪ್ಪ ಇವತ್ತು ನಮ್ಮ ಹುಡುಗ ಅವನ್ನೆಲ್ಲ ಉಳಿದ ಬೆಳೀತಾರೆ ಚೆನ್ನಾಗಿ ಅಂತಂದ್ರೆ ಮಕ್ಕಳಿಗೆ ಒಂದು ವಿಳ್ಳೆ ತುಪ್ಪ ಹಾಕಿದ್ರೆ ಜಯಂತ ಅಂತ ಸುಮ್ಮನೆ ಜಯಂತ ಹೆಸರು ತಗೊಂಡಲ್ಲಿ ಅಂತ ಹೇಳಿದ್ರೆ 2 ವಿಳ್ಳೆ ಹಾಕಿ ಚೆನ್ನಾಗಿಲ್ಲಪ್ಪ ಅವ್ರಂತ ಅವ್ರನ್ನ ಬೆಳೆಸು. ಅವಾಗ ಆ ಕಲ್ಪನೆ ಇದ್ರೆ ಸುಂದರವಾದ ಕಲ್ಪನೆ. ಮತ್ತೆ ಅದೇ ಹೇಳಿದ್ರೆ ಊರಲ್ಲಿ ಯಾವ್ದು ಹಬ್ಬಗಳು ಬರುತ್ತೆ, ಇವಾಗ ನಾವು ಹಬ್ಬ ಊರಿಗೆ ಹೋಗಕ್ಕಾಗೋದಿಲ್ಲ, ಊರಿಗೆ ಹೋಗಿ ಇವತ್ತು ಇವಾಗ ನೀವು ಯುಗಾದಿ ಹಬ್ಬ ಬರುತ್ತೆ, ಯುಗಾದಿ ಹಬ್ಬ ಅಂತ ತಲೆಗೆ ಎಣ್ಣೆ ನೀರು ಹಾಕೊಂಡ್ಬೇಕು. ಅವ್ರಿಗೆ ಎಣ್ಣೆ ಹೆಚ್ಚುವರೆ ಇರುತ್ತೆ, ಯಾಕಂದ್ರೆ ಊರಲ್ಲಿ ಇರ್ತಾರೆ. ಅವಾಗ ಏನ್ ಮಾಡೋದು ಅಂತ ಹೇಳಿದ್ರೆ ಆ ತಾಯಿ ಒಂದು ಕಳೆದ್ಬಿಟ್ಟಿದೆ, ಬರ ನಮ್ಮನೇಲಿ ಬಾರಿ ಇವತ್ತು ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳ ಜೊತೆ ನೀನು ಏನು ಬರ್ತೀರಿ, ಎಣ್ಣೆ ಹಚ್ಚಿ ಅವರ ಎಣ್ಣೆಯಲ್ಲಿ ಮೀದು 4-5 ಗಂಟೆ ಮೀದು ಅದಾದ್ರೆ ಅವ್ನು ಚೆನ್ನಾಗಿರೋ ಇದು ಹಾಕಿ ಸಿಗೆಕಾಯಿ ಹಾಕಿ ತಪ್ಪ ತಪ್ಪಂತದ್ದು ಮಾಡಿ ಅವನು ಚೆನ್ನಾಗಿ ಎಣ್ಣೆ ಹೋಯ್ತಾ ಅಂತ ಹೇಳಿ ಅದಾದ್ಮೇಲೆಲ್ಲ ಮಾಡಿ ಅವನಿಗೆ ಮತ್ತೆ ಮಕ್ಕಳಿಗೆ ಬಟ್ಟೆ ತರಬೇಕು. ಅವನು ಸಮೇತ ಅವ್ನ ಬಟ್ಟೆ ತೊಗೊಂಡು ಕೊಟ್ಬಿಟ್ಟು ಅವನನ್ನು ಕರ್ಕೊಂಡೋಗೋರು. ಅದು ವಾರಾನ್ನದ ಒಂದು ಸಂಸ್ಕೃತಿ ಇತ್ತು. ಯಾರ ಮನೆಯಲ್ಲಿ ಇದಕ್ಕೆ ಕರೀತಾರೆ, ರೀ ಮನೆಯಲ್ಲಿ ಇದಕ್ಕೆ ಕಳಿಸಿ, ನಿಮ್ಮ ಮಗನ ಬ್ರಹ್ಮಚಾರಿ ಕಳಿಸ್ರಿ, ನೀನ್ ಮನೆಯಲ್ಲಿ ನಿಮ್ಮ ಇದಕ್ಕೆ ಷಷ್ಠಿ ಇದಕ್ಕೆ ಕಳಿಸ್ರಿ ಅಂತ ಹೇಳಿದ್ರೆ, ಬೇರೆಯವ್ರ ಮಗ ಬಂತು ಅಂತ ಹೇಳಿದ್ರೆ ನಮ್ಮ ಮಗನ ಕಳ್ಸಿದ್ರೆ ಅವ್ನಿಗೆ ಬೇಡ, ಅಥವಾ ಬೇರೆ ವಾರ ಹುಡುಗನ ಕಳ್ಸೋಣ, ಯಾಕಂದ್ರೆ ಒಂದು ನಾಲ್ಕು ಕ್ಲಾಸ್ ಬರುತ್ತೆ, ಒಂದು ಪಂಚೆ ಬರುತ್ತೆ, ಅಥವಾ ಏನೋ ಒಂದು ಶರ್ಟ್ ಬರುತ್ತೆ, ಅವ್ರು ಒಳ್ಳೇದಾಗುತ್ತೆ ಅಂತ ಹೇಳಿ ಬೇಡ ಬರ ಇಲ್ಲಿ ನೀವು ಹೋಗೋ ಮನೆಯಲ್ಲಿ ಅಂತ ಕಳಿಸೋ. ಆ ತರ ಅವ್ನ ತಾಯಿಂದ್ರು, ಯಾಕೆಂತ ಹೇಳಿದ್ರೆ ನಾನು ವಾರನ ಹೂಸಿಲ್ಲ, ಆದ್ರೆ ವಾರನ ನಮ್ಮ ತಂದೆ ತಿಂದು ಬೆಳೆದಿವತ್ತು ವಾರದ ಉಪಕೃತವಾದ ಕುಟುಂಬ ನಿಮಗೆ. ಯಾಕಂದ್ರೆ ನನಗೆ ನನ್ನ ಚೆನ್ನಾಗಿ ಅಭ್ಯಾಸ ಇದೆ, ನನಗೆ ಗೊತ್ತಿದೆ ಅಂತಂದ್ರೆ ನಮ್ಮ ತಂದೆ ವಾರಾನದಿ ಯಾರ್ಯಾರ ಮನೇಲಿ ಮೈಸೂರಲ್ಲಿ ಅಥವಾ ಇದರಲ್ಲಿ ಹಿರಿಸಾವೆಯಲ್ಲಿ ಯಾರ್ಯಾರ ಮನೇಲಿ ವಾರಾನ ಮಾಡ್ತಿದ್ರು, ನಾವೆಲ್ಲ ದೊಡ್ಡವರನ್ನು ಕರ್ಕೊಂಡು ಹೋಗಿ ಆ ತಾಯಿ ಮೇಲೆ ನಮಸ್ಕಾರ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ, ಅಮ್ಮ ನೋಡಿ ಇವತ್ತು ಇವತ್ತು ನನಗೊಂದು ತುತ್ತು ಊಟ ಹಾಕಿದ್ವಿ, ಅದರಿಂದಾನೇ ಈ ಥರ ನಾನು ಸಂಸಾರ ಬೆಳೆದಿದೆ ಅಂತ ಆ ಥರ ತಾಯಿ ಹೋಗ್ತೀವಿ. ಆ ಸಂಸ್ಕೃತಿ ಇವತ್ತು ಕಣ್ಣೆ ಆಗೋದು. ಇವತ್ತು ಏನಂತ ಹೇಳಿದ್ರೆ ಎಲ್ಲ ಕಡೆ ನೋಡ್ತಾನೆ. ಮತ್ತೆ ಮುಂಚೆ ಈ ಭಿಕ್ಷಾಟನೆ ಮಾಡ್ಕೊಂಡು ಬರ್ಬೇಕಿದೆ ಅಂತ ಹೇಳಿದ್ರೆ ಏನ್ ತಗೊಳ್ತಿದ್ರು, ಅಮ್ಮ ತಾಯಿ ಕವಡ ಇದ್ರೆ ಕೊಡಿ ಅಂತ ಕೇಳ್ತಿದ್ರು. ಎಷ್ಟು ಜನ ಕೇಳಿದ್ರಿ ಪದನ, ಅಮ್ಮ ತಾಯಿ ಕವಡ ಇದ್ರೆ ಕೊಡಿ ಅಂತ ಕೇಳಿದ್ರಿ. ಇವತ್ತು ಯಾರು ಅಮ್ಮ ತಾಯಿ ಅಂತ ಕವಡ ಇದೆ ಅಂತ ಕೇಳ್ಕೊಂಡ್ಬರ್ತಾರ? ಕವಡ ಕೇಳ್ಕೊಂಡ್ಬರ ಇದಾರ? ಕವಡ ಅಂದ್ರೇನು? ಊಟ ಕೇಳ್ತಾರೆ. ಇವತ್ತು ಏನು ಹೇಳ್ತಾರೆ? 10 ರೂಪಾಯಿ ಕೊಡಿ, ಬಿಸಿ ಬಿಸಿಯಾಗಿ ಇದ್ರೆ ಕಟ್ಟಲಿ ತಿನ್ಕೊಂಡ್ಬರ್ತೀನಿ ಅಂತ ಹೇಳ್ತಾರೆ. ಎಲ್ಲ ದುಡ್ಡಲ್ಲಿ ಅಳಿತಾ ಇದ್ದೀವಿ. ಅವತ್ತಿನ ದಿವಸ ಯಾವುದು ಬುದ್ಧಿರ್ತಿಲ್ಲ. ಯಾಕಂದ್ರೆ ಯಾವ ಹೇಳಿದ್ರು ಮನಸ್ಸು ಎಲ್ಲಾದ್ರೂ ಮನೆ ಚಿಕ್ಕದಾಗಿದ್ರು ಮನಸ್ಸು ಎಲ್ಲರೂ ದೊಡ್ಡದಾಗಿತ್ತು ಅಂತ ಹೇಳಿದ್ರೆ, ಮತ್ತು ಊಟ ಸಿಕ್ಕಿದ್ರೆ ಸಾಕು ಅವತ್ತು ನಮಗೆ, ಆ ಒಂದು ಊಟ ಸಿಕ್ಕಿದ್ರೆ ಸಾಕು ಅಲ್ಲಿ ಬೆಳೀತಾ ಇದ್ವಿ ನಾವು. ಆ ರೀತಿ ಆಗ್ತಿದ್ವಿ. ಅಲ್ಲಿ ನಮ್ಮ ಶಿಕ್ಷಣ ಪದ್ಧತಿ, ನಮ್ಮ ಶಿಕ್ಷಣ ಪದ್ಧತಿ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ, ನಮ್ಮ ಶಿಕ್ಷಣ ಪದ್ಧತಿ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ನಾವು ಪ್ರತಿಯೊಂದನ್ನು ನಾವೆಲ್ಲಾದ್ರೂ ಉರು ಹೊಡಿಬೇಕಾಗ್ತಿತ್ತು, ಎಲ್ಲಾದ್ರೂ ಮನಸ್ಸಲ್ಲಿ ಇಟ್ಕೋಬೇಕಾಗಿತ್ತು. ಮಕ್ಕಿ ಎಷ್ಟು ಜನಕ್ಕೆ ಮಕ್ಕಿ ಬರುತ್ತೆ ಹೇಳಿ? 22 ಮಕ್ಕಿ ಎಷ್ಟು ಜನಕ್ಕೆ ಬರುತ್ತೆ ಕೇಳಿದ ತಕ್ಷಣ? 15 ಇರಲಿ, 75 ಅಂತ ಹೇಳಲ್ಲ, ಎಷ್ಟು ಜನ ಇದ್ರಿ? 12 ಆಗ್ಲಿ, ಪರವಾಗಿಲ್ಲ. ಸೊ ಇವತ್ತಿನ ದಿವಸಕ್ಕೆ ಎರಡೆರಡಲಿ ನಾಲ್ಕು ಬೇಕಿದ್ರು ಮಕ್ಕಳಿಗೆ ಕ್ಯಾಲ್ಕುಲೇಟರ್ ಬೇಕು. ಸೊ ಕ್ಯಾಲ್ಕುಲೇಟರ್ ಇಲ್ಲ ಅಂತಂದ್ರೆ ಇಲ್ಲವೇ ಇಲ್ಲ. ಅವತ್ತಿನ ಮೊದಲು ಹೋಗಿದ ತಕ್ಷಣ ಏನ್ ಮಾಡ್ಬೇಕಂದ್ರೆ, ಮಗ್ಗಿ ಹೇಳ್ಕೊಡೋರು, ಮಗ್ಗಿ ಹೇಳ್ಕೊಟ್ಟಾಗಲೇ ಮಗ್ಗಿಲೇ ನಿಮ್ಗೆ ಏನಂತಂದ್ರೆ ಕೂಡದು ಕಳೆಯೋದು ಸಹಕಾರ ಗುಣಕಾರ ಎಲ್ಲಾನು ಬರ್ತಾ ಇತ್ತು. ಸೊ ಮಗ್ಗಿ ಯಾರು ಚೆನ್ನಾಗಿ ಮಗ್ಗಿ ಹೇಳ್ತಾ, ಅದು ನಮ್ಮಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಿದ್ರು. ನಮ್ಮ ಅಣ್ಣದ್ರಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಿದ್ರು. ನಾನು ಒಂದ್ರಿಂದ 20 ಖುಷಿಯಾಗಿ ಹೇಳ್ತಾರೆ, ಅವ್ರು 20 ಉಲ್ಟಾ ಹೇಳ್ಕೊಂಡ್ಬಿಡೋರು. 20-19 ಹಿಂಗೆ ಹೇಳ್ಕೊಂಡ್ಬಿಡೋರು. 20-20, 20-180, ಹಿಂಗೆ 120-100 ಹಿಂಗೆ ಹೇಳ್ಕೊಂಡ್ಬಿಡೋರು ಅಂದ್ರೆ ಅವ್ರ ತಲಕ ಕರ್ತಲಾಮಲ್ಲ ಮಾಡ್ಕೊಂಡಿದ್ರು. ಮತ್ತು ನಮ್ಮ ಶ್ಲೋಕಗಳು ಹೇಳ್ಕೊಡ್ತಾ ಇದ್ರಲ್ಲ, ಆ ಶ್ಲೋಕಗಳು ಇದೆಯಲ್ಲ, ಅದರಲ್ಲಿ ಏನಂತಂದ್ರೆ ನಮಗೆ ಜ್ಞಾಪಕ ಶಕ್ತಿಗಳು ಜಾಸ್ತಿ ಬರುತ್ತೆ, ಶಬ್ದ ಭಂಡಾರಗಳು ಜಾಸ್ತಿ ಬರುತ್ತೆ. ಅಮರಕೋಶ ಎಷ್ಟು ಜನ ಕೇಳಿದ್ರಿ? ಎಷ್ಟು ಜನ ಓದಿದ್ದೀರಿ ಅದರಲ್ಲಿ? ಸರ್ವನಾಯಂ ಸರ್ಜನ ಆಗತ್ತದ ಇವತ್ತು ದೃಶಾಲಯ ಅಂತ ಇವತ್ತು ಇವತ್ತು ಏರ್ತಿರತ್ತೆ, ಅದು ಶುರು ಮಾಡುತ್ತೆ. ಅದರಲ್ಲಿ ಯಾವುದೇ ಒಂದು ಇವತ್ತಿನ ಯಾವುದೇ ಒಂದು ಪದ ಹುಡುಕಿದ್ರೆ ಪದ ಸಿಗುತ್ತೆ. ಇವಾಗ ಶ್ರೀಕಂಠ ಅನ್ನಿಸಿದ್ರೆ ಶ್ರೀಕಂಠ ಶ್ರೀಕಂಠ ಕಪಾಲ ಬುದು ಅಂತ ಬರುತ್ತಂದ್ರೆ ಶ್ರೀಕಂಠ ಶ್ರೀಕಂಠ ಅವನಿಗೆ ಅಷ್ಟು ಅವಸರ. ಉಮಾ ಕಾತ್ಯಾಯಿನಿ ಗೌರಿ ಕಾಳಿ ಹೈಮುಕ್ತೀಶ್ವರಿ ಅಂದ್ರೆ ಉಮಾ ಅಂತ ಹೇಳಿದ್ರೆ ಅವಳು ಅಂದ್ರೆ ಅವಳಿಗೆ ಕಾತ್ಯಾಯಿನಿ ಗೌರಿ ಕಾಳಿ ಹೈಮುಕ್ತೀಶ್ವರಿ ಎಲ್ಲ ಅವಳ ಹೆಸರು ಅಂತ. ಯಾವುದೇ ಒಂದು ತಗೊಂಡ್ರೆ ನೀವು ಆ ಹೆಸರಿಗೆ ಹೆಸರುಗಳಿಗೆ ಅಲ್ಲಿ ನಿಮ್ಗೆ ಅಮರಕೋಶದಲ್ಲಿ ಇಲ್ಲೇ ಹೆಸರುಗಳೇ ಇಲ್ಲ. ಇವತ್ತು ಆ ಹೆಸರುಗಳನ್ನೆಲ್ಲ ತೆಗೆದುಬಿಟ್ಟಿವಿ ನಾವು. ಇವತ್ತು ಟೋನಿ, ಟಾಮಿ, ಬಿಟ್ಟು, ಪುಟ್ಟು, ಪುಟ್ಟು ಅಂತ ಕರಿತೀವಿ. ಆ ಹೆಸರಿಡ್ತಿದ್ವಲ್ಲ ಮುಂಚೆ, ನಮ್ಮ ಹೆಸರಿದ್ವಲ್ಲ, ಆ ಹೆಸರಲ್ಲೂ ಒಂದು ಒಳ್ಳೆಯ ಒಂದು ಸಂಸ್ಕೃತಿ ಇರ್ತಿತ್ತು. ಇಲ್ಲ ನಮ್ಮಲ್ಲಿ ರಾಮ, ಕೃಷ್ಣ, ಗೋವಿಂದ, ಶ್ರೀಹರಿ, ವಾಸುದೇವ ಈ ಥರ ಇರ್ತಿತ್ತು, ಈಶ್ವರ ಆಗ್ತಿರ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಅದು ಸಾಧಾರಣವಾಗಿ ಅವರ ಮನೆಯ ದೇವರ ಹೆಸರು ಆಗಿರ್ತಿತ್ತು. ಸೊ ಏನಂತ ಹೇಳಿದ್ರೆ ಪ್ರತಿಯೊಂದು ಸತಿನೂ ಅವನು ಆ ಮಗು ಹೆಸರು ಕರೀತಾ ಇರಬೇಕಿದ್ರೆ ಆ ಒಂದು ಮನೆ ದೇವರ ಹೆಸರು ಕರೆದಂಗಿರ್ತಿತ್ತು. ಸೊ ಹತ್ತು ಸತಿ ಅವನು ಗೋವಿಂದ ಅಂತ ಅವ್ರ ಮಗನ ಹೆಸರು, ಗೋವಿಂದ 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 ಬರೋ ಗೋವಿಂದ ಬರೋ ಅಂತ ಕರೀತಾರೆ. ಹತ್ತು ಸತಿ ಅವಳಿಗೆ ಗೊತ್ತಿಲ್ಲದಿರೋ ಹಾಗೆ ನಾಮಸ್ಮರಣೆ, ಗೋವಿಂದ ನಾಮಸ್ಮರಣೆ ಆಗಿರೋದು. ಈಗ ಟಿಟ್ಟು ಪುಟ್ಟು ಪುಟ್ಟು ಅಂತ ಕರೆದ್ರೆ ಏನಿದೆ ಅದರಲ್ಲಿ ಹೆಸರಿಡಬೇಕಿದ್ರು? ಮತ್ತೆ ಇದು ಅದೆಲ್ಲ ಇನ್ನೊಂದು ಹೆಸರಲ್ಲಿ ಬರೀ ಅಪಭ್ರಂಶ ಮಾಡ್ತಾ ಶುರು ಮಾಡಿದ್ದಾರೆ. ಯಶ್ ಯಶ್ ಯಾವ್ದೊಂದು ತಗೊಳ್ಳಿ, ಏನೋ ತಗೊಳ್ಳಿ, ಅದಕ್ಕೊಂದು ಅಪಭ್ರಂಶ ಮಾಡಕ್ಕೆ ಅರ್ಥ ಕಟ್ ಮಾಡಿ. ಇನ್ನೂ ಸ್ಟೈಲ್ ಇರ್ಲಿಲ್ಲ, ಅರ್ಧ ಕಟ್ ಮಾಡಿದ್ರೆ ಅದರಲ್ಲಿ ನೀವು ಊಟ ಮಾತ್ರ ನಿಮಗೆ ವೃತ್ತಿಯಾಗಿ ಊಟ ಬೇಕು, ನಿಮ್ಗೆ ಫಲ ಮಾತ್ರ ವೃತ್ತಿಯಾಗಿ ಫಲ ಬೇಕು, ಏನು ತಗೊಂಡು? ಸೊ ಅದಂತ ಹೇಳಿದ್ರೆ ಕೆಲವೊಂದು ಹೆಸರುಗಳು, ಇವತ್ತೊಂದು ಹೆಸರುಗಳಿಗೂ ಅದಕ್ಕೆ ಆದ ಒಂದು ಪ್ರಯೋಗ. ಸುಮ್ಮನೆ ಸಿಂಪಲ್ ಆಗಿ ಹೇಳೋಣ, ಶ್ರೀಕಂಠ. ಸುಮಾರು ಜನ ಹೆಸರು ಶ್ರೀಕಂಠನ, ಯಾರು ಶ್ರೀಕಂಠ ಅಂತ ಕರೆಯೋದು ತುಂಬಾ ಕಡಿಮೆ, ಎಲ್ಲರೂ ಶ್ರೀಕಾಂತ್ ಅಂತಾನೆ ಕರೆಯೋದು. ನಿಮ್ಗೆ ಇಂಗ್ಲಿಷ್ ಬರಬೇಕು SHRKNTA SHRKNTH, ಎಷ್ಟೇ ಒಂದೇ TAH, ಎರಡೇ ಡಿಫ್ರೆನ್ಸ್. ಅರ್ಥ ತಗೊಳ್ತಾ ಹೋಯ್ತು ಅಂತ ಹೇಳಿದ್ರೆ ಎರಡು ಪರಸ್ಪರ ಒಂದು ವಿರುದ್ಧವಾದ ಪದ. ಶ್ರೀಕಂಠ ಅಂತ ಹೇಳಿದ ತಕ್ಷಣ ಅಲ್ಲಿ ಅವನು ಈಶ್ವರ ಆಗ್ತಾನೆ, ಅವನು ಅವನು ನೀಲಕಂಠ. ಅವನು ಯಾವಾಗ ಇದಕ್ಕಾಗ ಏನೋ ಸಮುದ್ರ ಮಂಥನ ಆಗಬೇಕಿದ್ರೆ ಫಲಾಫಲ ಬರುತ್ತೆ, ಅದನ್ನ ಪೂರ್ತವನ್ನು ಬಿಟ್ಕೊಳ್ತಾನೆ. ಸೊ ಹಾಗಾಗಿ ಅವನು ನೀಲಕಂಠ, ಶ್ರೀಕಂಠ ಆಗ್ತಾನೆ, ಅವನು ಒಳ್ಳೆ ಕಂಠ, ಅವನು ಶ್ರೀಕಂಠ, ಅವನು ಈಶ್ವರ ಆಗ್ತಾನೆ. ಶ್ರೀಕಾಂತ ಅಂದ್ರೆ ಶ್ರೀ ಅಂದ್ರೆ ಲಕ್ಷ್ಮಿ, ಕಾಂತ ಅಂದ್ರೆ ಗಂಡ, ಶ್ರೀಕಾಂತ ಅಂದ್ರೆ ಲಕ್ಷ್ಮಿಯ ಗಂಡ. ಲಕ್ಷ್ಮೀಕಂಠಯ್ಯರು ಏನಿಲ್ಲ, ನನ್ನ ನಮ್ಮಪ್ಪ ನಮ್ಮ ಮನೆಯವ್ರದ್ದೇ ಮಂದಿರು ಶ್ರೀಕಂಠೇಶ್ವರ ಅಂತ ಸುನಾಕ್ ಶ್ರೀಕಂಠ ಅಂತ ಇದ್ರೆ, ಅವರ ಶ್ರೀಕಾಂತ್ ಅಂತ ಕೇಳಿದ್ರೆ ನಾನು ಈಗ ಆಂತೀನಿ, ಆದ್ರೆ ನಿಜವಾಗ್ಲೇ ಅಂತ ಹೇಳಿದ್ರೆ ನಮ್ಮ ತಂದೆಗೆ ಅವ್ರು ಬೇಜಾರಾಗ. ಯಾಕಂತ ಹೇಳಿದ್ರೆ ನಮ್ಮ ಮನೆ ದೇವರು ಮತ್ತು ವಿಷ್ಣು ಈಶ್ವರ ಮತ್ತೆ ವಿಷ್ಣು ಪರಸ್ಪರ ಅಂತ ನಾವದ ಈ ದೇವರು ಒಳ್ಳಾರ್ದಕ್ಕೆ ಈಗಿನ ಕಾಲದಿಂದ ಓಡಾಡ್ತಿರ್ತಾರೆ. ಸೊ ಆ ಥರದ ಹೆಸರುಗಳಲ್ಲಿ ಯಾವ ರೀತಿ ಇತ್ತು ಅಂತ ಹೇಳೋದಕ್ಕೆ ಅಂತ ನನ್ನ ಎಕ್ಸಾಂಪಲ್ ನನ್ನ ಹೆಸರು ಇದ್ರೆ ಈಸಿಯಾಗಿ ಅಂತ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ಸೊ ಅದಂತಂದ್ರೆ ಬರೀ ನಿಮ್ಗೆ ಟಿ ಎ ಟಿ ಹೆಚ್ಚಲ್ಲಿ ಡಿಫ್ರೆನ್ಸ್ ಅಷ್ಟೇ ತೋರುತ್ತೆ. ಒಂದು ಶ್ರೀಕಾಂತ ಅಂತ ಹೇಳಿದ್ರೆ ವಿಷ್ಣು ಆಗುತ್ತೆ, ಶ್ರೀಕಂಠ ಅಂತ ಹೇಳಿದ್ರೆ ಈಶ್ವರ ಆಗುತ್ತೆ. ಸೊ ಹಾಗಾಗಿ ಹೆಸರುಗಳಲ್ಲೂ ಹೋಗ್ತಾನೆ, ಅಪಭ್ರಂಶ ಮಾಡಬೇಡಿ, ಕೈ ಇಲ್ಲ ಕರಿಬೇಕು ಶ್ರೀಕಾಂತ ಅಂತ ಕರೆದ್ರೆ ನಾನು ಬೇರೆ ಆಗಿರ್ತೀನಿ. ನನ್ನ ಹೆಂಡತಿ ನಾನು ಒಂದು ಲಕ್ಷ್ಮಿ ಗಂಡ ಆಗ್ಬಿಡ್ತೀನಿ, ಆ ನನ್ನ ಮಂಜುಳಲ್ ಗಂಡ. ಸೊ ಹಂಗಾಗಿ ಇಷ್ಟು ಬೇರೆ ಎಲ್ಲ ಅರ್ಥ ಬರುತ್ತೆ ಮಂಜುಳಾದ್ರೆ ಪಾವತಿನೇ. ಇನ್ನು ಲೆಕ್ಕ ತಗೊಳ್ಬೇಕಿದ್ರೆ ನಮ್ಮಲ್ಲಿ ಜ್ಞಾಪಕ ಶಕ್ತಿ ಅಂತ ಹೇಳಿದ್ರೆ, ಜ್ಞಾಪಕ ಶಕ್ತಿ ಅಂತ ಬಂದ್ರೆ ಅವಾಗೆಲ್ಲ ಹೇಳಿದ್ರೆ ಶ್ಲೋಕಗಳು ಅದೆಲ್ಲಂದ್ರೆ ಎಷ್ಟೇ ಯಾವ ಬೇಕು ಚಕ 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 ಶ್ಲೋಕಗಳು ಹೇಳ್ತಾ ಇದ್ವಿ ಎಲ್ಲಿಂದಲ್ಲಿ ನಾವು. ಅವಾಗ ಶ್ಲೋಕ ಹೇಳ್ಬೇಕಿದ್ರೆ ಹೇಳ್ಬೇಕಿದ್ರೆ ಇವತ್ತಿನ ದಿವಸ ಮೆಮೊರಿ ಪವರ್ ಕಳ್ಕೊಳ್ತಾ ಇದ್ವಿ ನಾವು. ಮುಂಚೆ ಲ್ಯಾಂಡ್ ಲೈನ್ ನಂಬರ್ ಇರ್ಬೇಕಿದ್ರೆ ಸುಮಾರು ಲ್ಯಾಂಡ್ ಲೈನ್, ಎಷ್ಟು ಜನಕ್ಕೆ ಲ್ಯಾಂಡ್ ಲೈನ್ ತುಂಬಾ ಎಲ್ಲ ಲ್ಯಾಂಡ್ ಲೈನ್ ಇಂತ ಇಲ್ಲಿ ಲ್ಯಾಂಡ್ ಲೈನ್ ನಂಬರ್ಗಳೆಲ್ಲ ಅರ್ಥ ಆಯ್ತಾ? ಇವತ್ತು ಎಷ್ಟು ಜನ ಮೊಬೈಲ್ಗಳು ನಿಮಗೆ ನಮ್ಗೆ ಜ್ಞಾಪಕ ಇದೆ? ನಿಮ್ಗೆ ಎಷ್ಟು ಜನರ ಮೊಬೈಲ್ ನಂಬರ್ ಗೊತ್ತಿರುತ್ತೆ? ಹೆಣ್ಣು ಅಮ್ಮ ಅಮ್ಮ ಅಂತ ಹೇಳೋ ನಾಲ್ಕರಿಂದ ಐದು ಆರು ಹತ್ತು ಎಂಟು ಎಷ್ಟು ಜ್ಞಾಪಕ ಇಟ್ಕೊಂಡ್ರೆ ಹೆಚ್ಚು ಅವನು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಮೊಬೈಲ್ ಹಂಗಿದೆ, ಯಾಕೆ ಜ್ಞಾಪಕ ಇಟ್ಕೋಬೇಕು? ಸೊ ನಿಧಾನವಾಗಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿಲಿ ಏನಿರ್ತದ ಜ್ಞಾಪಕ ಶಕ್ತಿ, ಅದಕ್ಕೋಸ್ಕರ ನಮ್ಗೆ ಮಗ್ಗಿ ಹೇಳ್ಕೊಡ್ತಾ ಇದ್ರು, ಅದಕ್ಕೋಸ್ಕರ ಉಳಿಸ್ತಾ ಇದ್ರು. ಮತ್ತೆ ಇನ್ನೊಂದ್ರೆ ನಾವ್ ಇದೇ ಹೇಳ್ತೀವಲ್ಲ, ಏನೋ ಇವತ್ತಿನ ದಿವಸ ಏನು ವೇದ ಅಥವಾ ಯಾವ್ದೇ ನಮ್ಮ ಧಾರ್ಮಿಕ ಗ್ರಂಥಗಳು ಅದೆಲ್ಲ ಇಲ್ಲ, ಅದ್ಯಾವುದು ಹಿಂದಿನ ಕಾಲದಲ್ಲಿ ಸುಮಾರು ವರ್ಷಗಳಿಂದ ಪುಸ್ತಕದ ರೂಪದಲ್ಲಿ ಇರ್ತಿರಲಿಲ್ಲ, ಎಲ್ಲದೂ ಮಸ್ತಕ ರೂಪದಲ್ಲಿ ಇರ್ತಿತ್ತು. ಇಲ್ಲಾಂತಂದ್ರೆ ಒಬ್ಬರಿಂದ 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 ಹೇಳ್ಕೊಂಡು ಹೇಳ್ಕೊಂಡೇ ಹೋಗ್ತಿತ್ತು ಹೊರತು ಯಾರು ಬರ್ದಿಟ್ಟಿರಲಿಲ್ಲ. ಆಮೇಲೆ ಯಾರೋ ಒಂದು ಜನ ಬರ್ದಿಟ್ಟರೆ ಹೊತ್ತು ಅದಾದ ಅಲ್ಲಿವರೆಗೂ ಮಸ್ತಕದಲ್ಲೇ ಇರ್ತಾ ಇತ್ತು, ಅಲ್ಲಿಂದಾನೇ ಬೆಳ್ಕೊಂಡ ಬಂದಿರುತ್ತೆ ಸನಾತನ ಧರ್ಮದ ಎಲ್ಲಾರು ಪುರಾಣ ಪ್ರವಾದ. ಸೊ ಆ ರೀತಿಯ ಜ್ಞಾಪಕ ಶಕ್ತಿ ಅದು ಬಿಡೋಕ್ಕೋಸ್ಕರನೇ ಒಂದು ಕಾರ್ಯಕ್ರಮ ಇವತ್ತು ಬಿಡವೇ ಇಲ್ಲ. ಜ್ಯೋತಿಷ್ಯ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈ ಟಿವಿಗಳಲ್ಲಿ ಅವ್ರ ಟಿಆರ್ಪಿಗಳು ಹೆಚ್ಚಿಸ್ಕೊಳಕ್ಕೋಸ್ಕರ ಅವ್ರು ಏನೋ ಮಾಡ್ತಾರೆ, ಅವ್ರು ಏನೋ ಬೆಳಗ್ಗೆ ಹೇಳ್ತಾರೆ ಗಪ್ ಮಾಡಿ ಇದು ಮಾಡಿ ಅಂತ ಖಂಡಿತವಾಗ್ಲೂ ಹೇಳೋ ಜ್ಯೋತಿಷ್ಯ ಹೇಳ್ತಿದ್ದಾರಲ್ಲ ಎಲ್ಲಾಂತೂ ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಬಹಳಷ್ಟು ಅದು ಅದಲ್ಲ. ನಿಜವಾದ ಜ್ಯೋತಿಷ್ ಶಾಸ್ತ್ರ ಅಂತಂದ್ರೆ ಬಹಳಷ್ಟು ನಮ್ಮಲ್ಲಿರುವಂತಹ ನಮ್ಮ ಸಂಸ್ಕೃತಿಯಲ್ಲಿರುವಂತಹ ಆರ್ಯಭಟ ಆಗ್ಲಿ ಅಥವಾ ಇವರಾಗ್ಲಿ ಶಾಸ್ತ್ರಾಚಾರ್ಯರಲ್ಲಾಗ್ಲಿ ಅವರಿದ್ರಲ್ಲ ಅಲ್ಲಿವರೆಗಿದ್ರಲ್ಲ ಆ ರೀತಿಯದ ಏನು ಕೊಟ್ಟಿರ್ತ ಪಂಚಾಂಗ. ಈ ಒಂದು ಜಲಪ್ರಳಯ ಆಗ್ತಾ ಇದೆ, ಇವಾಗ ಜಲಪ್ರಳಯ ಆಗ್ತಾ ಇದೆ, ಆಗ್ಲೇ ಪಂಚಾಂಗದಲ್ಲಿ ಬರೆದಿದ್ದು ಇಂಥ ಟೈಮಲ್ಲಿ ಜಲಪ್ರಳಯ ಆಗತ್ತೆ ಅಂತ ಬರೆದಿದ್ರು ಎಷ್ಟೋ ವರ್ಷಗಳ ಹಿಂದೆ. ಇವತ್ತು ಕೂತ್ಕೊಂಡು 30 ವರ್ಷದ ಮುಂಚಿನ ಮುಂದೆ ಏನಾಗುತ್ತೆ ಅಂದ್ರೆ ಇವತ್ತಿನ ಪಂಚಾಂಗದಲ್ಲಿ ಇಂಥ ದಿವಸ ಮಳೆ ಆಗುತ್ತೆ ಅಂತ ಬರೀ ಲೆಕ್ಕಾಚಾರದಲ್ಲಿ ಬರೀತಾರೆ ಅಂತಂದ್ರೆ ನಾವು ಎಷ್ಟಿದ್ವಿ ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟಿದ್ವಿ ಅಂತ ಗೊತ್ತಾಗತ್ತೆ. ಇವತ್ತಿನ ಹವಾಮಾನ ಇಲಾಖೆ ಹೇಳ್ತಾರೆ ರೇಡಿಯೋದಲ್ಲಿ, ಇವತ್ತು ಜೋರ ಮಳೆ ಬರುತ್ತೆ ಅಂತ ಖಂಡಿತ ಮಳೆನೇ ಬರೋಣ. ಇವತ್ತು ಯಾವತ್ತೋ ಮಳೆ ಬರಲ್ಲ ಅಂತ ಹೇಳ್ತಾರೆ, ಅವತ್ತೆಲ್ಲ ನಾವು ಪಡೆ ಎತ್ಕೊಂಡೋಗಲ್ಲ ಅಂದ್ರೆ ಜೋರ ಮಳೆ ಬಿದ್ದಿರುತ್ತೆ. ಅಂದ್ರೆ ನಮಗೆ ಇವತ್ತು ಗೊತ್ತೇ ಆಗ್ತಿರ್ಲಿಲ್ಲ. ಅವತ್ತಿನ ದಿವಸ ಎಲ್ಲರೂ ಗೊತ್ತಾಗೋ ರೀತಿಯಲ್ಲಿ ಇರ್ತಾ ಇತ್ತು ಅಂದ್ರೆ ನಮ್ಮ ನಾವು ಚೆನ್ನಾಗಿ ಗೊತ್ತಾಗ. ಸೊ ಮತ್ತೆ ಇನ್ನೊಂದು ಕೆಟ್ಟದಾಗಿ ಹೇಳ್ತೀವಿ ISTE ಅಂತ ಹೇಳ್ತೀವಿ. ಏನ್ ISTE ಅಂತ ಹೇಳೋದೇನು? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಅದಕ್ಕೇನಂತ ಹೇಳ್ತೀವಿ ನಾವು, ಅದನ್ನ ನಾವೇ ನಮ್ಮನ್ನ ಅಪಹಾಸ್ಯ ಮಾಡ್ಕೊಳ್ತೀವಿ. ಇಂಡಿಯನ್ ಟಚಬಲ್ ಟೈಮ್ ಅಂತ ಹೇಳ್ತೀವಿ. ಅಂದ್ರೆ ಇವತ್ತು ಕಾರ್ಯಕ್ರಮ 5 ಗಂಟೆಗೆ 4:30 ಶುರು ಆಗಬೇಕು ಅಂತ ಹೇಳಿದ್ರೆ 4:00 ಶುರು ಆಗಲ್ಲ, 4:30 ಶುರು ಆಗಲ್ಲ, 5 ಗಂಟೆಗೆ 5:30 ಅಂತ ಯಾರೋ ಒಂದು ಕಾಯ್ಕೊಂಡು ಶುರು ಆ ಮಾಡ್ತೀವಿ. ಖಂಡಿತವಾಗ್ಲೂ ನಮ್ಮಲ್ಲಿ ಆ ರೀತಿ ಇರಲಿಲ್ಲ. ನಾವು ಟೈಮ್ಗೆ ತುಂಬಾ ಮಹತ್ವ ಕೊಡ್ತಾ ಇದ್ವಿ. ನಾವು ನಮ್ಗೆ ಯಾವುದೇ ಸಭೆ ಸಮಾರಂಭಗಳು ಮಾಡ್ಬೇಕಂದ್ರೆ ಅದಕ್ಕೆ ಏನ್ ಮಾಡ್ತೀವಿ? ಮೊದಲು ನಮ್ಮಲ್ಲಿ ಶುಭ ಕಾರ್ಯ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? ನಾವು ಮೊದ್ಲೇನ್ ಮಾಡ್ತೀವಿ? ಪುರೋಹಿತ ಹತ್ರ ಹೋಗಿ ಮುಹೂರ್ತ ಫಿಕ್ಸ್ ಮಾಡ್ಕೊಂಡ್ಬರ್ತೀವಿ, ಮುಹೂರ್ತ ಇಟ್ಕೊಂಡ್ಬರ್ತೀವಿ. ಮುಹೂರ್ತ ಇಟ್ಕೊಂಡ್ಬರಲಿಲ್ಲ ಅಂದ್ರೆ ಮುಹೂರ್ತದಲ್ಲಿ ಅವ್ರೇನ್ ಮಾಡ್ತಾರೆ? ಆ ಹುಡುಗನ ಜಾತಕ, ಹುಡುಗಿ ಜಾತಕ, ತಂದೆ ಅವೆಲ್ಲ ನೋಡಿ ಎಲ್ಲ ಕೂಡ ಬರತ್ತಾ ಅಂತ ಹೇಳಿ ಮುಹೂರ್ತ ಇಟ್ಕೋತಾರೆ. ಅದರಲ್ಲೇ ಮಾಡ್ತೀವಿ. ಆ ಮುಹೂರ್ತ ಜಗಿಯುತ್ತಾರೆ, ಇದು ಮುಹೂರ್ತ ಮುಗಿದು ಮುಗಿದು ಬೇಗ ಬಂದು ಬೇಗ ಬನ್ನಿ ಜಿಂದಿ ತರ ಮಾಡ್ಬೇಕು ಅಂತಾರೆ. ಈಗ ಮುಹೂರ್ತ ಮತ್ತೆ ಕರ್ಕೊಂಡ್ಬನ್ನಿ ಕರ್ಕೊಂಡ್ಬನ್ನಿ ಅಂತ ಮುಹೂರ್ತಕ್ಕೆ ನಾವು ತುಂಬಾ ಕೊಡ್ತಾ ಇದ್ವಿ. ಇವಾಗ ಏನಂತಂದ್ರೆ ಅದನ್ನ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಇಂಡಿಯನ್ ಸ್ಟ್ರೆಚಬಲ್ ಟೈಮ್ ಮಾಡ್ಕೊಂಡಿದ್ರೆ ನಮ್ಮಲ್ಲಿ ಅದಿರ್ಲಿಲ್ಲ. ನಾವು ಮುಹೂರ್ತಕ್ಕೆ ತುಂಬಾ ಬೆಲೆ ಕೊಡ್ತಾ ಇದ್ದಾರೆ. ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮುಹೂರ್ತ ಅನ್ನೋದಕ್ಕೆ ಇದು ನಮ್ಗೆ ಆಗಿರೋದೊಂದು ಇನ್ಸಿಡೆಂಟ್ ಅಲ್ವ. ಏನಂತ ಹೇಳಿದ್ರೆ ಒಂದು ಮುಹೂರ್ತ ಇಟ್ಟಿತ್ತು. ಸೊ ಮುಹೂರ್ತ ಮದುವೆ ಇತ್ತು, ನಮ್ಮ ಸಂಬಂಧಿಕರು ನಮ್ಮ ತಂದೆ ಇಲ್ಲಿ ಅವ್ರ ಕೇಳಿ ಮುಹೂರ್ತ ಇಟ್ಕೊಡ್ಸಿದ್ರು. ಅದೊಂದು 12:30 ಧಾರೆ ಇತ್ತು, 12:30 ಒಂದು ಗಂಟೆ ಧಾರೆ ಇತ್ತು. ಅವ್ರೇನ್ ಹೇಳಿದ್ರೆ ಅದೆಲ್ಲ ನಮ್ಮ ತಂದೆ ಕೊಟ್ಟು ಕಳಿಸಿದ್ರು. ಸೊ ಅದಾದ್ಮೇಲೆ ಅಲ್ಲಿಂದ ಇನ್ವಿಟೇಷನ್ ಬಂತು. ಇನ್ವಿಟೇಷನ್ ಬಂದಾಗ ನೋಡಿದ್ರು ನಮ್ಮ ತಂದೆ ಚೇಂಜ್ ಆಗ್ಬಿಟ್ಟು, 12:30 ಒಂದು ಗಂಟೆ ಅಂತ ನಾವು ಇಲ್ಲಿಂದ ಮುಹೂರ್ತ ಇಟ್ಕೊಂಡು ಕಳಿಸಿದ್ದು. ಅಲ್ಲಿ ನೋಡಿದ್ರೆ 9:30 to 10:00 ಇತ್ತು. ಕೇಳಿದ್ರು ಏನಪ್ಪ ಈ ತರ ಮಾಡಿದ್ರು? ಇಲ್ಲ, ಗಂಡಿನ ಮನೆಯವರು ಅವರು ಬೇಗ ಹೋಗ್ಬಿಡ್ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ವಾಪಸ್ ಬರ್ಬೇಕು ಅಂತಿದ್ರು. ಸೊ ಹಾಗಾಗಿ ನಾನು ನಮ್ಮ ಪುರೋಹಿತರಿಗೆ ಬದಲಾಯಿಸ್ಕೊಂಡ್ಬಿಟ್ಟಿದ್ದೆ. ಸೊ ಇಲ್ಲಿಂದ ನನ್ನ ತಂದೆ ಹೋಗಿ ಯಾರು ನಮಗೆ ಇಟ್ಕೊಂಡಿದ್ದಲ್ಲ ನೋಡಿ ಶಾಸ್ತ್ರ ಈ ಥರ ನೀವು ಇಟ್ಕೊಂಡಿದ್ರಿ ಇದು ನೋಡಿ ಅಂದ್ರೆ ಇವು ಏನಿದು ಚೋರ್ಲಗ್ನ ಇದು ಚೋರ್ಲಗ್ನ ಇದು ಅಂದ್ರು ಅದು ಚೋರ್ಲಗ್ನ ಅಂದ್ರೆ ಸರಿ ಇಲ್ಲಪ್ಪ ಇದು ಇದು ಏನಾದ್ರು ಅವಗಡಾಗುತ್ತೆ ಅಂತ ಆಗತ್ತೆ ನೋಡೋಣ ಅಂತ ಸುಮ್ಮನೆ ಆಗೋದು ಆಯ್ತು. ಅವತ್ತಿನ ದಿವಸ ಮದುವೆ ಆಯಿತು, ಮದುವೆಗೆಲ್ಲ ಶುರುವಾಯಿತು ಅಂತಂದ್ರೆ ಹಿಂದಿನ ದಿವಸ ವರಪೂಜೆ ನಡೀತಾ ಇದೆ, ಹುಡುಗಿ ಅಲಂಕಾರ ಮಾಡ್ತಾ ಇದ್ದಾರೆ, ಅಲಂಕಾರ ಮಾಡೋ ಸಡನ್ ಆಗಿ ಏನೋ ಒಂದು ಸ್ವಲ್ಪ ಏನೋ ಗಲಿಬಿಲಿ ಆಯ್ತು. ಏನು ಅಂತ ಹೇಳಿದ್ರೆ ಯಾರು ಇದ್ದವ್ರು ಮೂರು ಜನ ಕದ್ದವ್ರು ಯಾರು ಎಲ್ಲ ನಮ್ಮ ಮನೆಯವರೇ ಇದ್ದಾರೆ, ಆ ಮನೆಯಲ್ಲಿ ಹಾರ ಹೋಗ್ತದೆ ಆ ಹುಡುಗಿಗೆ ನೆಕ್ಲೆಸ್ ಹಾಕ್ಬೇಕು ಅಂತಿದ್ದಲ್ಲ ಹುಡುಗಿ ಹಾರ ಹಾಕಿ ಯಾರು ಎತ್ಕೊಂಡ್ರು ಅಂತ ಗೊತ್ತಿಲ್ಲ. ಸರಿ ಅಷ್ಟೊತ್ತಲ್ಲಿ ಏನು ಮಾಡಬೇಕು ಅಂತ ಮನೆಯವರೆಲ್ಲ ಸ್ವಲ್ಪ ಮಾಡಿ ತಕ್ಕಂತ ಹೋಗಿ ಇನ್ನೊಂದು ತಗೊಂಬಂದು ಹಾರ ಹಾಕ್ಬಿಟ್ಟು ಗೊತ್ತಾಗಿಲ್ಲ, ಸುಮಾರು ಮೂರ್ನಾಲ್ಕು ಜನಕ್ಕೆ ಮಾತ್ರ ಅದು ವಿಷಯ ಗೊತ್ತಿತ್ತು. ನೋಡ್ಕೊಳ್ಳಂತ ಮದುವೆ ಶುರುವಾಯಿತು. ಮಾರನೇ ದಿವಸ ಮದುವೆ, ಮದುವೆ ಎಲ್ಲ ಆದ್ಮೇಲೆ ನಮ್ಮ ತಂದೆ ತಾಯಿ ಮನೆಯಲ್ಲಿ ತುಂಬ ಹಿರಿಯರು ಅಂತ ಇದ್ದು ಎಲ್ಲ ಆದ್ಮೇಲೆ ಎಲ್ಲ ಆದ್ಮೇಲೆ ನಮ್ಮ ತಾಯಿ ಎಲ್ಲ ಧಾರೆಗೆ ಕೊಟ್ಬಿಡ್ಸಿ ರೇಷ್ಮೆ ಸಲ ಊಟ ಕೂತ್ಕೊಳ್ತಾರೆ, ಭೂಮಿ ದುಡ್ಡು ಕೂತ್ಕೊಳ್ಳೋದು ಯಾವುದು ರೇಷ್ಮೆ ಸಲ ಊಟ ಕೂತ್ಕೊಳ್ಳೋದು ಎಲ್ಲ ಬಿಚ್ಚಿಬಿಟ್ಟು ಎಲ್ಲ ಬಟ್ಟೆ ಇಟ್ಬಿಟ್ಟು ಇಟ್ಬಿಟ್ಟು ಮಾಮೂಲಿ ಸೀರೆ ಉಟ್ಕೊಂಡು ಬಂದರು. ಬಂದರೆ ಊಟ ಮುಗಿಸ್ಕೊಂಡು ಬಂದು ನೋಡ್ತೀವಿ ನಮ್ಮ ಸೀರೆ ನಮ್ಮ ತಾಯಿ ಸೀರೆ ನಮ್ಮ ತಂದೆ ತಾಯಿ ಇರೋ ಸೀರೆ ಬಟ್ಟೆ ಕೂರ್ತಿ ಅಗ್ನಿ ಹೊತ್ಕೊಂಡ್ರಲ್ಲ ಐದು ದಿವ್ಸದ ಫಂಕ್ಷನ್ ಇತ್ತದ ಮಗನ ಮುಂಜಿ ಮತ್ತೆಲ್ಲ ಐದು ದಿವಸದ್ದು ಒಳ್ಳೊಳ್ಳೆ ರೇಷ್ಮೆ ಸೀರೆ ಎಲ್ಲ ಬಟ್ಟೆ ಉಟ್ಕೊಂಡಿದ್ದೆ. ಚೋರಲಗ್ನ ಅಂತಂದ್ರೆ ಮನೆ ಹಿರಿಯರು ತಂದೆ ಮನೆಯಲ್ಲಿ ಹಿರಿಯರಿದ್ರು ಅಂತಂದ್ರೆ ಚೋರಲಗ್ನ ಅಂತಂದ್ರೆ ಕರೆಕ್ಟ್ ಆಗಿ ಚೋರಲಗ್ನ ಆಯ್ತು. ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಅಂತ ಹೇಳ್ತೀವಲ್ಲ ಅದಂತಂದ್ರೆ ಯಾವಾಗ ಲೆಕ್ಕಾಚಾರ ಸರಿ ಅದು ಅಷ್ಟು ಚೆನ್ನಾಗಿರೋ ಲೆಕ್ಕಾಚಾರ ಆಗ್ತಾ ಇದೆ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ಏನಂತಂದ್ರೆ ನಮ್ಮ ಸಂಬಂಧಿಕರೊಬ್ರು ಮತ್ತೆ ಮೈಸೂರು ನರಸಿಂಹ ಇವರು ಶ್ರೀಕಂಠರ ನರಸಿಂಹ ಒಡೆಯರು ಇಬ್ರು ಒಂದೇ ದಿವಸ ಒಂದೇ ಸಮಯ ಕೊಟ್ಟದವರು. ಹಾಗಾಗಿ ಏನಂತ ಹೇಳಿದ್ರೆ ಅವರು ಮೈಸೂರು ಹುಟ್ಟಿದ್ರು ಇವರು ನಮ್ಮ ಊರಲ್ಲಿ ಹುಟ್ಟಿದ್ರು. ಅಂದ್ರೆ ಅವ್ರ ಜಾತಿ ಇಬ್ಬರದ್ದು ಏನಾಗಿರ್ಬೇಕು ಎರಡು ಒಂದೇ ಆಗಿರ್ಬೇಕು ಅಂತ ಹೇಳಿದ್ರೆ ಮೈಸೂರು ನರಸಿಂಹರಾಜ ಶ್ರೀಕಂಠ ನರಸಿಂಹರಾಜರು ಅವರು ಅಷ್ಟು ಪ್ರವರ್ತಮಾನಕ್ಕೆ ಬರಬೇಕು, ಯುವರಾಜ ಪಟ್ಟ ಆಗಬೇಕು, ಇವರು ಆಗಬೇಕು. ನಾವು ನೋಡ್ತಾ ಇದ್ವಿ ಅಂತ ಅದು ನನ್ನ ತಾತ ಹೇಳಿದ್ದು ನಾವು ಗಮನಿಸ್ತಾ ಇದ್ವಿ ಏನಾಗುತ್ತೆ ಅಂತ ಗಮನ ಅಂದ್ರೆ ಕರೆಕ್ಟ್ ಆಗಿ ಏನಂತ ಹೇಳಿದ್ರೆ ಮೈಸೂರು ನರಸಿಂಹ ಇವರಲ್ಲಿ ಪಟ್ಟಾಭಿಷೇಕ ಅಲ್ಲಿ ತಗೊಂಡ್ರು. ಈತ ಡಿ ಸಿ ಆದರು, ಡೆಪ್ಟಿ ಕಮಿಷನರ್, ಐ ಎ ಎಸ್ ಆಫೀಸರು, ಡೆಪ್ಟಿ ಕಮಿಷನರ್ ಆದರು ಅಂತ ಹೇಳಿದ್ರೆ ಇವತ್ತಿನ ದಿವಸ ರಾಜತನ ಇಲ್ಲ. ಆದ್ರೆ ಯಾಕೆ ಚೇಂಜ್ ಆಯ್ತು ಅಂತ ಕೇಳ್ಕೊಂಡ್ರೆ ಅವನಂತ ಚೆನ್ನಾಗಿ ಹೇಳಿದ್ರು ಅಂತ ಹೇಳಿದ್ರೆ ಅಕ್ಷಾಂಶ ಮತ್ತು ರೇಖಾಂಶ ಅಂತ ಇರುತ್ತೆ, ಅದು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತ ಹುಟ್ಟದಾಗ ನೀವು ಜಾತಕ ಬರಿಬೇಕಿದೆ ಅಂತ ಹೇಳಿದ್ರೆ ನೀವು ಟೈಮ್ ಕೊಡಿ ಡೇಟ್ ಕೊಡಿ ಮತ್ತೆ ನೀವು ಯಾವ್ದು ಪ್ರದೇಶ ಅಂತ ಕೊಡಿ ಅಂತಂದ್ರೆ ಪ್ರದೇಶ ಬೆಂಗಳೂರು ಹುಟ್ಟಿರೋರು ಅವ್ರು ಮೈಸೂರು ಹುಟ್ಟಿದ್ರು ಅವ್ರ ಮುಂದೆ ಹಾಸನ ಹುಟ್ಟಿದ್ರು ಎರಡು ಅಕ್ಷಾಂಶ ರೇಖಾಂಶ ಅಂತ ಸ್ವಲ್ಪ ಬದಲಾವಣೆ ಆಗಿದ್ರೆ ಸಾಧಾರಣವಾಗಿ ಎಲ್ಲ ಒಂದೇ ಆಯ್ತು. ಸೊ ಈ ರೀತಿ ಅಂದ್ರೆ ನಮ್ಮಲ್ಲಿ ಇಷ್ಟು ಕರಾರುವಾಕ್ ಆಗಿ ಹೇಳೋವಂತ ಸಂಸ್ಕೃತಿ ನಮ್ಮದು. ಇದು ಪ್ರೂವಲ್ ನನ್ನ ಹೇಳ್ತಾರೆ, ಯಾವುದೊಂದು ಎಕ್ಸಾಗ್ರೇಷನ್ ಆಗಿ ಯಾವುದೊಂದು ಮುಂದೆ ಹೇಳಬೇಕು ಅಂತಲ್ಲ ಇದನ್ನ ಉದಾಹರಣೆನೂ ಕೊಡ್ತೀನಿ, ಯಾರಿದ್ದಾರೆ ಅಂತಲೂ ಹೇಳ್ತಿದ್ದೀನಿ. ಸೊ ಹಾಗಾಗಿ ಈ ಥರದ್ದು ನಮ್ಮಲ್ಲಿ ನಡೆಯುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಆಚಾರ ವಿಚಾರಗಳಲ್ಲಿ ಇದೆಲ್ಲ ಇದ್ದಿದ್ದು ಅಂತ ಅನಿಸ್ತಾರೆ. ಮತ್ತು ಅದೇ ರೀತಿ ನೀವು ರಾಹುಕಾಲ ಗುಡಿಕಾಲ ಯಮಗಂಡ ಕಾಲ ಇದೆಲ್ಲ ನೋಡ್ಕೊಂಡು ಕಾಲ ಕಾಲಕ್ಕೆ ಮಾಡ್ತಾ ಇದೀವಿ ಇವತ್ತು ಸುಮ್ಮನೆ ಯಾವುದೋ ಯಾವುದೋ ಟೈಮ್ ಇದೆ ಅಂತಲ್ಲ ಅದು ಶುರು ಮಾಡ್ಕೊಂಡಿಲ್ಲ. ಸೊ ನಾವು ನೋಡ್ಕೊಂಡೆ ಮಾಡ್ತಾ ಇರ್ತೀವಿ. ಇನ್ನು ಆಟಗಳು, ಆಟಗಳು ಸುಮ್ಮನೆ ಸುಮ್ಮನೆ ಆಟಗಳು ಆಡ್ತಾ ಇದ್ವಿ ನಮ್ಮಲ್ಲಿ. ಸೊ ಮಕ್ಕಳಿಗೆ ಆಟ ಆಡ್ತಾ ಇರ್ತೀವಿ ಗೋಲಿ ಬುಗ್ರಿ, ಏನು ಗೋಲಿ ಬುಗ್ರಿ, ಗೋಲಿ ಬುಗ್ರಿ ಸುಮ್ಮನೆ ಆಟ ಇರ್ತಿಲ್ಲ, ಗೋಲಿ ಬುಗ್ರಿ ಆಡೋದ್ರಿಂದ ಒಳ್ಳೆ ಗುರಿ ಕರೆ ಬರ್ತಾ ಇತ್ತು. ಸೊ ಗುರಿ ಅಂತ ಹೇಳಿದ್ರೆ ಒಂದೇ ತಗೊಂಡ್ರೆ ಮುಂಚೆ ಎಲ್ಲ ಬಾಣ ಆಗಿ ಬರಬೇಕು, ಇಲ್ಲ ಗೋಲಿ ಅಂತ ಗುರಿ ಇರಬೇಕು ಅಂತ ಅದೇ ರೀತಿ ಗೋಲಿ ಆಡ್ತಾ ಇದ್ರು. ಸೊ ಬುಗ್ರಿ ನೋಡ್ತಾನೆ ಗುರಿ ಆಗಿ ನಾನು ಹೊಡಿಬೇಕು ಅಂತ ಬರ್ಜಿ ಹಾಕಿ ಹೊಡಿಬೇಕು ಅಂದ್ರೆ ಆ ಥರದ ಗುರಿ ಇರ್ತಾ ಇತ್ತು, ಆ ಥರದ ಇದ್ದಿತ್ತು. ಇನ್ನು ಖೋಖೋ ಕಬಡ್ಡಿ ಆಟ ಆಡ್ತಾ ಇದ್ರು, ಖೋಖೋ ಕಬಡ್ಡಿ ಆಟ ಆಡಿದ್ರೆ ಏನಾಗ್ತಿತ್ತು ಅಂದ್ರೆ ದೈಹಿಕವಾಗಿ ಸಾಮರ್ಥ್ಯಕ್ಕೆ ಬರ್ತಾ ಇದ್ರು. ಮರಕೋತಿ ಆಟ, ಈಜು ಇದೆಲ್ಲ ಮರಕೋತಿ ಆಟ, ಈಜು ಅದನ್ನು ಮರಕೋತಿ ಚೆನ್ನಾಗಿ ಮರಕೋತಿ ಆಟ ಆಡ್ತಿರ್ತಾರೆ. ಯಾವ ಥರ ಮರಗಳನ್ನ ಬೇಕಿದ್ರು ಮತ್ತೆ ಅವ್ರ ಖುಷಿ ನಮ್ದೆಲ್ಲ ಇದ್ದಿದ್ದು ಅವೆಲ್ಲ ಕೃಷಿ ಆಧಾರಿತ ಪದ್ಧತಿ ಇರ್ತಿತ್ತು. ಕೃಷಿ ಎತ್ಕೊಂಡು ಟಕ್ ಟಕ್ ಅಂತ ಮರ ಹಾಕೊಂಡು ಹೋಗಿ ಅಲ್ಲಿ ಅವನ್ನೆಲ್ಲ ಎತ್ಕೊಂಡು ಬರ್ಬೋದಾಗಿತ್ತು. ಸೊ ಕೃಷಿ ಪದ್ಧತಿ ಇತ್ತು. ಸೊ ಈ ಥರ ಇತ್ತು ನಮ್ಮಲ್ಲಿ ಇದೆಲ್ಲ. ಮತ್ತೆ ಈಜು, ಈಜು ಬಂದು ಜೀವರಕ್ಷಕ ಕಲೆ. ಎಲ್ಲೋ ಇವತ್ತು ದಿವಸ ಎಷ್ಟೊಂದು ಜನ ಇಲ್ಲಿ ಉಳ್ಕೊಂಡ್ಬರ್ತೀರ, ಮೊನ್ನೆ ಯಾವುದೊಂದು ಹುಡುಗನಿಗೆ ಇದು ಕೊಟ್ಟರು, ಏನೋ ಅವಾರ್ಡ್ ಕೊಟ್ಟರು, ಏನಂತ ಹುಡುಗ ಆಂಬ್ಯುಲೆನ್ಸ್ ನೀರಲ್ಲಿ ಹೋಗ್ಬೇಕಿದ್ರೆ ಒಂದು ಆಂಬ್ಯುಲೆನ್ಸ್ ಅವನು ಹೋಗಿ ದಾರಿ ತೋರಿಸಿದ ಅಂತ ಹೇಳಿದ್ರೆ ಅವನಿಗೆ ಒಂದು ಧೈರ್ಯ ಆಯ್ತು. ಇನ್ನೊಂದ್ರೆ ನೀರಲ್ಲಿ ಬಿದ್ರು ಎದ್ಕೊಂಡ್ಬರ್ತೀನಿ ನಮ್ಗೆ ಈಜ್ ಕಲೆ ಗೊತ್ತಿತ್ತು. ಹಾಗಾಗಿ ಅವನಲ್ಲಿ ಹಿಂದೆ ಈಜ್ಕೊಂಡು ಬಂದ, ಅವ್ನು ನಡ್ಕೊಂಡು ನಡ್ಕೊಂಡು ಬಂದ ಆಂಬ್ಯುಲೆನ್ಸ್ ಕೊಡ್ಕೊಂಡ್ ಬಂದ. ಏನಂತಂದ್ರೆ ಆಂಬ್ಯುಲೆನ್ಸ್ ಅಲ್ಲಿ 7-8 ಜನ ಇದ್ರು, ಅದು ಪ್ರಾಣ ಹೊಡೆದು ಚಿಕ್ಕುಳ ಹೊಡೆದ್ರು. ಯಾಕೆಂತಂದ್ರೆ ನಮ್ಗೆ ಈಜ್ ಗೊತ್ತಿತ್ತು. ಸೊ ಈಜ್ ಎಲ್ಲಿಂದ ಕಲ್ತಿದ್ದ ಅವನು ಮನೆಯಲ್ಲಿ ಕಲ್ತ್ಕೊಂಡಿದ್ದಾನೆ. ಅವ್ನು ಧೈರ್ಯ ಬರ್ತಿತ್ತು. ಈಜ್ ಬರುತ್ತೆ ಅಂದ್ರೆ ಈಜ್ ಬರೆಯುತ್ತಾರ ಅದನ್ನು ಬಾವಿ ಇಲ್ಲೋ ಎಲ್ಲೋ ಬಿದ್ದರು ನಾನು ಏನೇ ಪ್ರಯ ಬಂದ್ರೆ ಏನಂದ್ರೆ ಈಜ್ ಬರುತ್ತಾ, ಈಜ್ ಗೊತ್ತಿದ್ಯಾ ಅಂತ ಹೇಳಿದ್ರೆ ಮಾತ್ರ ನಡೀತಾ ಇತ್ತು. ಇನ್ನು ಹೆಣ್ಣು ಮಕ್ಕಳಿಗೆ ಕುಂಟೆ ಬಿಲೆ, ಕುಂಟೆ ಬಿಲೆಯಷ್ಟು ಒಳ್ಳೆಯ ಏನೋ ಆರೋಗ್ಯಕರವಾದ ಆಟ ಅಥವಾ ಯಾವುದೋ ಒಂದು ವ್ಯಾಯಾಮ ಇದೆ ಯಾವಾಗ ಇಲ್ಲ. ಆ ಕುಂಟೆ ಬಿಲೆ ಆಡಬೇಕಿದ್ರೆ ನೀವು ಕುಂಟುತ್ತೀರಿ, ನೆಡ್ತೀರಿ, ಅದನ್ನು ಜಂಪ್ ಮಾಡ್ತೀರಿ, ಮತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು ಸ್ಟಾಪ್ ಎಷ್ಟು ಜಂಪ್ ಮಾಡಬೇಕು ಅಂತ ಆ ಥರ ಆಟ ಇರ್ತಿತ್ತು ಮಕ್ಕಳುಗಳಿಗೆ. ಇನ್ನು ಚೌಕಾಬಾರ ಮತ್ತೆ ನಿಮಗೆ ಇದು ಅಳುಗುಡಿ ಮನೆ, ಇದು ಲೆಕ್ಕಾಚಾರದ ಆಟ. ಚೌಕ ಮಾಡ್ತಾ ಇರ್ಬೇಕು, ನೀವೇನ್ ತಿಳಿದು ನೀವು ಲೆಕ್ಕಾಚಾರ ಹಾಕ್ಬೇಕು, ಮನಸ್ಸಲ್ಲೇ ನೀವು ಲೆಕ್ಕಾಚಾರ ಹಾಕ್ತಾರೆ, ಹೆಣ್ ಮಾಡ್ಬೇಕು ಅವನ ಕಾಯಿ ಹೊಡಿಬೇಕು ಹೆಂಗೆ, ಮತ್ತೆ ಇನ್ನು ನನಗೇನು ನೋಡಿತಾನೆ ಇಲ್ಲಿ ನೋಡಿತಾರೆ, ಇದೆಲ್ಲ ಲೆಕ್ಕಾಚಾರ ಕೊಡ್ತಾರೆ. ಅಡುಗಳಿ ಮನೇಲಿ ಅಂತಾರೆ ಆಡ್ತಾ 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 ಅಂತಾರೆ, ಅಡುಗಳಿ ಮನೆಯಲ್ಲಿ ನಿಮ್ಗೆಲ್ಲ ಎಷ್ಟು ತೆಗೆದು ಯಾವಾಗ ಕಾಯಿ ತೆಗೆದು ಎಷ್ಟು ಬರುತ್ತೆ ಗೊತ್ತಾಗ್ಬಿಟ್ಟು. ಸೊ ಈ ಥರ ಪ್ರತಿಯೊಂದು ಆಟಗಳಲ್ಲೂ ನಾವು ನಮ್ಮ ಸಂಸ್ಕೃತಿ ಇರ್ತಿತ್ತು, ಅದರಲ್ಲೂ ಒಂದು ವೈಜ್ಞಾನಿಕವಾದ ಒಂದು ನಮ್ಗೆ ಏನಾದರೂ ಒಂದು ಅಭ್ಯಾಸ ಆಗಿ ಬರ್ತಿತ್ತು. ಇವತ್ತಿನ ದಿವಸ ಏನು ಮಾಡ್ತೀವಿ ಅಂತಂದ್ರೆ ಮಕ್ಕಳುಗಳಿಗೆ ಮೊಬೈಲ್ ಅಂತಂದ್ರೆ ಗಲಾಟೆ ಮಾಡ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಏನ್ ಮಾಡ್ತೀವಿ ಅಂದ್ರೆ ಬಾಬಾ ಮೊಬೈಲ್ ಅಂತಂದ್ರೆ ಮೊಬೈಲ್ ಕೊಡೋದ್ರಿಂದ ಇವಾಗ ಏನಾಗ್ತದೆ ಅಂತಂದ್ರೆ ಇವತ್ತಿರೋದ್ರಿಂದ ಮಕ್ಕಳು ಸುಮ್ಮನಾಗಿರ್ತಾರೆ. ಆಮೇಲೆ ಕಣ್ಣುಗಳಿಗೆ ಕರ್ನಾಟಕ ಬರುತ್ತೆ, ನಾವು 40-40 ಅಂತ ಆಗ್ತಾ ಇದ್ರೆ 40 ಆದ್ಮೇಲೆ ಕನ್ನಡಕ ಆಗ್ತದೆ. ಇವತ್ತು 7-8 ಮಕ್ಕಳುಗಳೇ ಕನ್ನಡಕ ಹಾಕೊಳಕ್ ಶುರು ಮಾಡಿದ್ದಾರೆ. ಅಂತಂದ್ರೆ 10-15 ಕಣ್ಣೇ ಕಾಣದೇ ಇರುತ್ತೆ, ಕಣ್ಣೇ ಕಾಣಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಮ್ಮ ದೇಶನೇ ಇಲ್ಲ. ಇವತ್ತು ನಮ್ಮ ಭಾರತ ಏನೈತೆ ಇದ್ರೆ ಯೋಜನೆ ಆಗುತ್ತೆ, ನಮ್ಮ ಭಾರತ ನಮ್ಗೆ ತುಂಬಾ ಶಕ್ತಿಶಾಲಿ ಆಗ್ತಾ ಇದೆ, ಪ್ರೌಢ ಮಾನಕ್ಕೆ ಬರ್ತದೆ. ಯಾಕಂದ್ರೆ ಇರೋದಲ್ಲ ಸುಮಾರು ಜನ 60-70% ಅವರೆಲ್ಲ ಯೋಜನೆ ತಿಳಿಸ್ತೀವಿ. ಆ ಯೋಜನೆಗೆ ತಾಕತ್ ಇರಬೇಕು, ಆ ತಾಕತ್ ಎಲ್ಲಿಂದ ಬರಬೇಕು, ನಮ್ಮ ಮೊಬೈಲ್ ಕೊಟ್ಟರೆ ಮಕ್ಕಳಿಗೆ ತಾಕತ್ ಬರೋದಿಲ್ಲ. ಅದು ಬರೀ ಅನ್ನಿಸಿದಷ್ಟು ಮಕ್ಕಳುಗಳು ಬರುತ್ತೆ, ಅವ್ರಿಗೆ ತಾಕತ್ ಬರೋದು, ತಾಕತ್ ಕೊಟ್ಟಿದ್ರೆ ಮಕ್ಕಳನ್ನು ಹೊರಗಡೆ ಆಟ ಆಡ್ಸ್ಬೇಕು, ಧೈರ್ಯ ಕಲಿಸ್ಬೇಕು. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಕಲಿಸಿದ್ರೆ ಬರೋದಿಲ್ಲ, ಬಿಡಬೇಕು ಬಾವಿಗೆ ಕಳಿಸ್ಬೇಕು, ಅದು ಆಡಿಸ್ಬೇಕು, ಚೆನ್ನಾಗಿ ಧೈರ್ಯ ಬರಬೇಕು. ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಅವರಿಗೆ ಗೊತ್ತಿರುತ್ತೆ ಇದು 5-7 ಅಂತ ಬರುತ್ತೆ, ಅದು ಎಲ್ಲಿ ಅದನ್ನು ಏನಾಗುತ್ತೆ ಅಂತ ಗೊತ್ತಿರುತ್ತೆ. ಅಲ್ಲ ಅವನಿಗೆ ಅಲ್ಲಿ ಆ ಥರದ ಧೈರ್ಯ ಬರುವಂಥದ್ದು ನಮ್ಮಲ್ಲಿ ಇತ್ತು. ಮತ್ತೆ ಮಕ್ಕಳಲ್ಲಿ ಬೈಬೇಕಿದ್ರು ಬೈಗುಳದಲ್ಲಿ ಹೋಗ್ತಾನೆ, ಅಯ್ಯೋ ಕೋದಂಡ್ರಾಮ ಅಂತ ಬೈದ್ರು, ಅಯ್ಯೋ ಏನಾಯ್ತು ಹನುಮಂತ ಥರ ಆಡ್ತೀಯಾ ಅನ್ನೋ, ಹನುಮಂತನ ಚೇಷ್ಟೆ ಮಾಡ್ತಾ ಇರ್ತಾನೆ, ನಿನ್ನ ಬಾಲ ಎದ್ದ ಕಲ್ಲ ಅಂತ, ಬಾಲ ಎದ್ದಾರೆ ಆಂಜನೇಯಪ್ಪ ನಿಮ್ಮ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಆ ಹೆಸರು ಬೈಬೇಕಿದ್ರು ಏನು ಹೇಳಿದ್ರಲ್ಲಿ ದೇವರ ಹೆಸರು ಹೇಳ್ತಾ ಇದ್ರು, ದೇವರ ಹೆಸರು ಹೇಳ್ತಾ ಅಲ್ಲೇ ಹೆಸರು ಬೈಬೇಕು ಅವನಿಗೆ, ಆಂಜನೇಯ ಹೌದು ನೀವು ಚೇಷ್ಟೆ ಅಂತಾನೆ ಬೈಯಿದ್ದಾಗ ಅವನಿಗೆ ಅವನಿಗೆ ಲಾಟತ್ತೆ. ಬಟ್ ನಾನು ಬೈಬೇಕಿದ್ರೆ ಅಯ್ಯೋ ಹನುಮಂತ ನೀನು, ಅಯ್ಯೋ ನೀನು ಅಂತ ಹೇಳಿದಾಗ ನೀನು, ಅಯ್ಯೋ ಕೋದಂಡ ರಾಮ ಅಂತ ಹೇಳಿದಾಗ ಅವಾಗ ಏನಂತ ಹೇಳಿದ್ರೆ ನನಗೆ ದೇವ್ರ ನೆನೆಸ್ಕೊಂಡಾಗಿರುತ್ತೆ, ಆ ಥರ ಬೈಯುವಂಥದ್ದು ಇರ್ತಿತ್ತು. ಮತ್ತೆ ಈ ಮಕ್ಕಳಿಗೆ ಏನು ಇದು ಏನೋ ಆ ಎಲ್ಲರಿಗೂ ಅವಾಗ ಎಂಟರ್ಟೈನ್ಮೆಂಟ್ ಮನೋರಂಜನೆಗೆ ಏನಂತ ಹೇಳಿದ್ರೆ ಅವತ್ತೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಹೇಳಿದ್ರೆ ಹರಿಕಥೆ ರಾಮಾಯಣ ಮಹಾಭಾರತದ್ದು ಹೇಳೋದು, ಭಾಗವತ ಇರೋದು, ಯಕ್ಷಗಾನ ಇರೋದು, ಅಥವಾ ನಿಮಗೆ ಪೌರಾಣಿಕ ನಾಟಕಗಳು ಇರೋದು, ಈ ಥರ ಎಲ್ಲ ನಾಟಕಗಳೆಲ್ಲ ಮಾಡ್ತಾ ಇರ್ಬೇಕಿದ್ರೆ ಮನೆಗಳಲ್ಲಿ ಏನಂತಂದ್ರೆ ನಿಮಗೆ ಎಲ್ಲ ರೀತಿ ಗೊತ್ತಾಗ್ತಾ ಇದೆ. ನಾವು ಇಷ್ಟು ಹಿಂದೆಲ್ಲೇ ಬಂದಿದ್ರೆ ಇನ್ನು ಮಧ್ಯಾಹ್ನದವರೆಗೂ ಬಂದಿದ್ದೀವಿ, ಬಿಟ್ಟೆ ನಾವು ಬೆಳಗ್ಗೆ ದರ್ಶನ ಮಾಡ್ಕೊಂಡಿದ್ದೆ ಎಲ್ಲ ಸಂಜೆ ಹೊತ್ತು ಇದೆಲ್ಲ ನೋಡ್ಕೊಂಡ್ಬಿಟ್ಟು ಸಂಜೆಯಿಂದ ಬಂದಿದ್ದೀವಿ. ಇನ್ನು ಸಂಜೆ ಆಗ್ತಾ ಇದ್ದಂಗೆ ಸಂಜೆ ಆಗ್ತಾ ಇದೆ ಅಂದರೆ ಕೈಕಾಲು ಮುಖ ತಿಳ್ಕೊಂಡು ಎಲ್ಲರೂ ಕೂತ್ಕೊಂಡು ದೇವ್ರ ಭಜನೆ ಮಾಡೋದು. ಎಷ್ಟು ಜನದ ಮನೆಯಲ್ಲಿ ದೇವ್ರ ಭಜನೆ ಮಾಡುವಂತ ಅದನ್ನು ಇಟ್ಕೊಂಡಿದ್ವಿ, ಅಪಾರ ಮನೆಯೂ ಇಲ್ಲ. ಸಾಮೂಹಿಕ ಭಜನೆ ಅಟ್ಲೀಸ್ಟ್ ಯಾರು ಸಾಮೂಹಿಕ ಭಜನೆಗೆ ಹೋಗ್ತಿದೀವಾ, ಸಾಮೂಹಿಕ ಭಜನೆಗೆ ಹೋಗ್ತಾ ಇದ್ದೀವಿ, ಸಾಮೂಹಿಕ ಭಜನೆ ಇದೆಯಲ್ಲ ಅದರಂತ ಒಳ್ಳೆ ಯಾವುದು ಇಲ್ಲ. ಅದೇ ಥರ ಸಂಕೀರ್ತನೆಯನ್ನು ಮಾಡ್ತೀವಿ, ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಭಜನೆ ಮಾಡ್ತಾ ಬೇಕಾದ್ರೆ ನಮ್ಗೆ ಆ ಮಕ್ಕಳಿಗೆ ಗೊತ್ತಿಲ್ಲದಂದ್ರೆ ಅವ್ರವ್ರಿಗೆ ಸಂಗೀತ ಕಲ್ತ್ಕೊಡ್ತಾರೆ, ಗೊತ್ತಿಲ್ಲದಂದ್ರೆ ಅವ್ರಿಗೆಲ್ಲ ತಾಳ ಜ್ಞಾನ ಬರುತ್ತೆ, ಗೊತ್ತಿಲ್ಲದೇ ಎಲ್ಲರ ಜೊತೆ ಸೇರ್ಕೊಂಡು ಹಾಡೋದ್ರ ಜೊತೆ ಸೇರಿಸ್ಕೊಂಡು ಬರುತ್ತೆ. ಮತ್ತೆ ಮೊನ್ನೆ ನಮ್ದು ರವಿ ಬಸ್ಗೂಡ್ ಅಂತ KGF ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋದು, ಅವರು ಏನೋ ಕೇಳ್ತಾ ಇದ್ದೆ. ಸೊ ಅವ್ರು ಕೇಳಿದ್ರು ಸರ್ ನಿಮ್ಗೆ ಎಲ್ಲಿದ ಸಂಗೀತ ಬರ್ತಿದ್ರು, ನನ್ನ ಸಂಗೀತ ಕಲ್ತಿದ್ರು, ಇಲ್ಲ ಸರ್ ನನ್ನ ಸಂಗೀತ ಕಲ್ತಿರೋ, ಹಿಂಗೆ ಬಂದು ಸಲ ಮ್ಯೂಸಿಕ್ ಏನಿಲ್ಲ ನಮ್ಮ ಊರಲ್ಲಿ ಭಜನೆ ಮಾಡ್ತಾ ಇದ್ರು, ಭಜನೆ ಮಾಡ್ತಾ ಇರ್ಬೇಕು, ನಮ್ಮ ತಬ್ಲಾ ಕಲಿಯಬೋದೆ, ಅವ್ರು ನಮ್ಮ ತಬ್ಲಾ ಕೊಡಲಿಲ್ಲ ಅವರು. ಸೊ ತಬ್ಲಾ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು ಅಂತ ಮನೆಗೆ ಹೋಗಿ ಕೊಡ ತಗೊಂಡು ನಾನು ಶುರು ಮಾಡ್ಕೊಂಡೆ, ಪ್ರಾಕ್ಟೀಸ್ ಮಾಡ್ಕೊಂಡೆ. ಯಾವ್ದು ಕೂಡ ಶುರು ಮಾಡ್ಕೊಂಡು ಮಾಡಿದ್ರೆ ಪಕ್ಕದ ಮುಂದೆ ಚೆನ್ನಾಗಿದೆ ಅಂತ ಕೇಳಿಸ್ಕೊ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರೆ ಏನು ಜೊತೆ ಕೂಡ ಎನ್ನಿಸ್ತೀವಿ ಬಂದಾಗ ಚೆನ್ನಾಗಿ ಅಂತ ರವಿ ಅಂತ ಹೇಳಿದ್ರು ಅಂತ, ಅವ್ರು ತಬ್ಲಾ ಕೊಟ್ಟಾಗ ಚೆನ್ನಾಗಿ ಮುಗಿಸಿದ್ರು ಅಂತ ಬಂತು. ಆಮೇಲೆ ಕಲಿತಾ ಇದ್ದೇವೆ ಅಂತ ಕಳಿಸ್ ತಲೆ ಮೇಲೆ ಹೊಡೆದು ಕಳಿಸ್ಕೊಟ್ರು. ಅದಾದ್ಮೇಲೆ ನಿಮ್ಮ ಪಕ್ಕದಲ್ಲಿ ಹಾರ್ಮೋನಿಯಂ ತಬ್ಲಾದ ಯಾರು ಹಾರ್ಮೋನಿಯಂ ಬರಲಿಲ್ಲ, ಅದೇ ಕೂತ್ಕೊಂಡು ಹಾರ್ಮೋನಿಯಂ ಕಲ್ತ್ಕೊಂಡೆ. ಅದಾದ್ಮೇಲೆ ಸಂಗೀತ ಜ್ಞಾನ ಬರುತ್ತೆ, ಇಷ್ಟೆಲ್ಲ ಕಲ್ತ್ಕೊಂಡ್ರೆ ಜ್ಞಾನ ಜಾಸ್ತಿ ಬಂತು, ಸಮಯ ಕಲ್ತ್ಕೊಂಡೆ. ಅದೇ ರೀತಿ ನಿಮಗೆ ಇವ್ರನ್ನ ಭೀಮನೋಹರ್ ಸಂಗೀತ ಕಲ್ತಿಲ್ಲ, 100 ಜಾಸ್ತಿ ಇದನ್ನು ಚಲನಚಿತ್ರ ಸಂಗೀತ ನಿರ್ದೇಶಕ ಮಾಡಿದ್ರೆ ಅವ್ರು ಇದೇ ಥರ ಕಲ್ತಿದ್ರು. ಎಲ್ಲ ಕಲ್ತ್ಕೊಳ್ಳೋಣ. ರಾಜ್ಕುಮಾರ್ ಇವಾಗ ಸಂಗೀತ ಕಲ್ತಿಲ್ಲ, ಅವರಿಗೆ ರಾಜ್ಕುಮಾರಿಗೆ ರಾಷ್ಟ್ರ ಪ್ರಶಸ್ತಿ ಎಲ್ಲ ಸಿಕ್ತು ನಾದಮಯ್ಯ ಹಾಡಿಗೋಸ್ಕರ. ಒಳ್ಳೆ ಸಂಗೀತ ಮತ್ತು ಶರೀರ ಮತ್ತು ಶರೀರ ತುಂಬ ಚೆನ್ನಾಗಿರುವಂಥ ಅವರು ಇದೇ ಕೆಲಸ ಆಗ್ತಾರೆ ರಾಜ್ಕುಮಾರ್ ಅಂತ ಎಂಎಲ್ ಹೇಳ್ಬೋದು ಕರ್ನಾಟಕದವರು. ಸೊ ಅವರು ಅಂತಿದ್ರೆ ಅವರು ಶ್ರದ್ಧವಾಗಿ ಸಂಗೀತ ಕಲ್ತಿಲ್ಲ, ಅವರೆಲ್ಲ ಸಂಗೀತ ಇರ್ತಕ್ಕಂಥ ನಾಟಕಗಳು ಮಟ್ಟಗಳು ಏನಿರ್ತಕ್ಕಂಥ ಅವರು ಆ ನಾಟಕದಲ್ಲಿ ಕಲ್ತಿರೋದೇ ನಮ್ಮ ನಿಜವಾದ ಅವ್ರನ್ನ ಮುಂದೆ ಬೆಳೆದುಕೊಂಡು. ಮತ್ತು ಇನ್ನೊಂದು ಹೇಳಿದ್ರೆ ಆ ನಾಟಕಗಳು ಅಂತ ಹೇಳಿದಲ್ಲಿ ಮನೋರಂಜನೆಗಳಂತ ನಾಟಕಗಳು ಇರ್ತಾರಲ್ಲ, ಆ ನಾಟಕಗಳಲ್ಲಿ ಅವನು ಪೌರಾಣಿಕ ನಾಟಕ ಆಡಬೇಕಂತ ಒಂದು ಎತ್ತರ ಏರಿಳಿತ ಭಾಷೆಗಳಲ್ಲಿ ಮಾಡ್ತಿದ್ದಿಲ್ಲ, ಅಲ್ಲಿಂದ ಸ್ವರ ಮತ್ತೆ ಅವರ ಏರಿಳಿತ ಎಲ್ಲ ಗೊತ್ತಿತ್ತು, ಮತ್ತೆ ಉಚ್ಚಾರ ಚೆನ್ನಾಗಿ ಬರ್ತಾ ಇತ್ತು. ಮೊನ್ನೆನೂ ನಾನು ಒಂದು ಕುರುಕ್ಷೇತ್ರ ಪಿಕ್ಚರ್ ನೋಡ್ಕೊಂಡ್ಬಂದೆ, ಪಿಕ್ಚರ್ ನೋಡ್ಕೊಂಡ್ಬಂದಾಗ ನನಗೆ ಅನಿಸ್ತು ಥೂ ಏನಪ್ಪ ಇದು, ಒಂದು ಭಾಷೆ ಚೆನ್ನಾಗಿದ್ದಿರೋರೆಲ್ಲ ತೊಗೊಂಡೋಗಲ್ಲೆಲ್ಲ ಹಾಕೊಂಡಿದಾರಲ್ಲ, ಅವ್ನು ಮಾತಾಡ್ತಾ ಇರೋದೇ ಒಂದು ಎಕ್ಸ್ಪ್ರೆಷನ್ ಏನು, ಅವ್ನು ಮುಖದಲ್ಲಿ ಏನೋ ಹೇಳ್ತಾ ಇದ್ದಾನೆ, ಅವ್ನು ಇದರಲ್ಲಿ ಮುಖದ ಬಾಯಿಲೇನೋ ಹೇಳ್ತಾನೆ, ಮುಖದಲ್ಲಿ ಏನೋ ಹೇಳ್ತಾ ಇದ್ದಾನೆ. ಅದು ಆ ಕೀರು ಧ್ವನಿ ಅಂದಾಗ ಅಂದಂಗೆ ಇರತ್ತದ್ದು ತೆಗಿಯೋದ್ರೆ ಹೀಗಿರ್ಬೇಕು ಮಚ್ಕೊಳೋದ್ರೆ ತೆಗಿಂಗಿರ್ಬೇಕು ಹೀಗೆ ಆ ತರ ಇರಬೇಕು ಆ ಭಾವನೆ ಅಂತದ್ದು ಆ ರೀತಿ ಬರಬೇಕು ಶಾಖ ತೇಜ ಎಲ್ಲ ಬರಬೇಕು ಅಂತಂದ್ರೆ ಆ ರೀತಿ ಪುರಾಣಿಕ ನಾಟಕಗಳು ನೋಡಿದಾಗ ಮತ್ತೆ ಇನ್ನೊಂದು ಹೇಳಿದ್ರೆ ಪುರಾಣಿಕ ನಾಟಕದಾಗ ನನ್ಗೇನಂತಾರದಾಗ ರಾಮ ನೋಡಿದಾಗ ರಾಮನ ತರ ಇರಬೇಕು ಅನ್ಸುತ್ತೆ ಅದೇ ನನಗೆ ಧರ್ಮರಾಯ ನೋಡಿದಾಗ ಧರ್ಮರಾಯ ಆಗಿರುತ್ತೆ ಭೀಮಂತ ನೋಡಿದಾಗ ನಾನು ಭೀಮಂತ ಇರಬೇಕು ಅರ್ಜುನ ನೋಡಿದಾಗ ಅರ್ಜುನ ತರ ಆಗಬೇಕು ಅಂತ ಕೃಷ್ಣ ನೋಡಿದಾಗ ನನಗೂ ಆ ತರ ಆಟಗಳು ಆಡಬೇಕು ಅನ್ಸುತ್ತೆ ಆ ರೀತಿ ನಾವು ಕಲ್ಪನೆ ಮಾಡ್ಕೊಳ್ತಾ ಮಾಡ್ತಾ ಇದ್ದೀವಿ ಇದು ನಮ್ಮ ಸಂಸ್ಕೃತಿ ಅಂತ ಇದು ನಮ್ಮ ಸಂಸ್ಕಾರಗಳು ಅಂತ ಮತ್ತೆ ಇನ್ನು 7:30 ಆಗಿದ ತಕ್ಷಣ ಎಲ್ಲರೂ ತಿರ್ಗಾನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಒಟ್ಟಿಗೆ ಊಟ ಮಾಡ್ತಾ ಇರೋದಿಲ್ಲ ಯಾವಾಗಲೂ ಅಷ್ಟೇ ಯಾಕಂದರೆ ಮಲ್ಕೊಳ್ಳೋಕ್ಕೆ ಸಂಬಂಧಿಸುವಾಗಲೂ ಸುಮಾರು ಒಂದು 2:30 ನಿಜವಾಗ್ಲೂ ಊಟ ಮಾಡಬೇಕು ಅಂತಂದ್ರೆ ನಾವು ಕಲಿಬೇಕು ಅಂತಂದ್ರೆ ನಾವು ಸೂರ್ಯ ಏನು ಮುಳುಗ್ತಾನೆ ಅಷ್ಟೊಳಗೆ ಊಟ ಮಾಡಬೇಕು ಅಂತ ಒಂದು ಗೊತ್ತಿದೆ ನೀವೇ ಅಟ್ ಲೀಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಮಲ್ಕೊಳ್ಳೋಕ್ಕೆ ನಾವು 2 ಗಂಟೆ ಮುಂಚೆ ನಾವು ಆರಾಮಾಗಿ ಊಟ ಮಾಡಿ ಅದು ಅದಕ್ಕೆ ಟೈಮ್ ಕೊಡಬೇಕು ಅಂತಿದೆ ಅಂದರೆ ಅದು 7:30 ಎಲ್ಲರೂ ತೊಗೊಂಡು ಒಂದು ಸಂಘಟನೆ ಎಲ್ಲ ಮಾಡಿ ದೇವರಿಗೆಲ್ಲ ನಮಸ್ಕಾರ ಮಾಡೋದ್ರಿಂದ ತೊಗೊಂಡು ಕುತ್ಕೊಂಡಲ್ಲಿ ಹೊಟ್ಟೆ ಕುತ್ಕೊಂಡು ಊಟ ಮಾಡ್ತಾ ಇದ್ದರೆ ಎಲ್ಲರೂ ಕುತ್ಕೊಂಡು ಊಟ ನಿಜವಾಗ ಒಂದು ಸುಂದರವಾದ ಒಂದು ಕಲ್ಪನೆ ಅಂತ ಇತ್ತು ಸೊ ಅಂತ ಆಚರಣೆಗಳಿಗೆ ನಾವು ಅವರೆಲ್ಲ ಆದಮೇಲೆ ಊಟ ಮಾಡಿದ್ಮೇಲೆ ಎಲ್ಲ ಮಾಡಿಸ್ಬಿಟ್ಟು ಆ ಮಕ್ಕಳನ್ನ ಮರೆಸ್ಬೇಕಿದ್ರೆ ಈಗಿನ ಥರ ಟಿ ವಿ ಹಾಕೊಂಡು ಸೀರಿಯಲ್ಗಳು ನೋಡ್ಕೊಂಡು ಮರೆಸ್ತಾ ಇರಲಿಲ್ಲ ಲಕ್ಷ್ಮೀ ಬಾರಮ್ಮನ ಹಬ್ಬ ಇದು ಆ ಇದು ಈ ಸೀರಿಯಲ್ಗಳೆಲ್ಲ ನೋಡ್ಕೊಂಡು ಹೇಳ್ತಿರಲಿಲ್ಲ ಅವಾಗೇನಂತಂದ್ರೆ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಭಾಗವತ ಕಥೆಗಳು ಹೇಳ್ತಾ ಇದ್ರು ಯಾಕೆಂದ್ರೆ ನನಗೆ ಚೆನ್ನಾಗಿ ನಗ್ತಾ ಇದೆ ನಮ್ಮ ತಂದೆ ಪ್ರತಿಯೊಂದು ದಿವಸ ನನಗೆ ಒಂದು ಸತಿ ಅಲ್ಲ ಇಡೀ ಪೂರ್ತಿ ರಾಮಾಯಣ ಮಹಾಭಾರತನನ್ನು ಒಂದೊಂದು ಸತಿ ಶುರು ಮಾಡಿದ್ರೆ ಒಂದೂರು ವರ್ಷ ನಡೆಯೋದು ಒಂದೊಂದು ಕಥೆಗಳು ರಾಮನ ಅದಕ್ಕೊಂದು ಮುಕ್ತಾಯ ಮಂಗಳ ಆಡಿಸಿ ತಿರ್ಗಾ ಮಹಾಭಾರತ ಶುರು ಮಾಡೋದು ಮಹಾಭಾರತ ಶುರು ಮಾಡೋದು ತಿರ್ಗಾ ಕೃಷ್ಣ ರಾಮಾಯಣ ಹಿಂಗೆ ಹಿಂಗೆ ಶುರು ಮಾಡಿದ್ರು ಎಲ್ಲಿಂದ ಇವತ್ತು ಯಾರಾದ್ರೂ ನನಗೆ ಬಂದಿರಿ ನಿಂತ್ಕೊಂಡಿವೆ ಅಥೆಂಟಿಕ್ ಆಗಿ ಮಾತಾಡ್ತೀನಿ ಅಥವಾ ನಾನು ಏನೋ ಹೇಳ್ತೀನಿ ಅಥವಾ ಏನೋ ಬರೀತೀನಿ ಅಂತಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ನನ್ನ ತಂದೆ ಇಲ್ಲ ಅಂತಂದ್ರೆ ನನಗೆ ಹೇಳಿಕೊಡ್ತೀನಿ ಮೊದಲ ತಂಗಿ ಎಲ್ಲರೂ ಕೂಡಿಸ್ಕೊಂಡು ಆಮೇಲೆ ಏನು ಅಂತಂದ್ರೆ ನನ್ನ ಕೈಲಿ ಬರ್ಸಕ್ಕೆ ಶುರು ಮಾಡಬೇಕು ಅಂದ್ರೆ ನಾವು ಜಿಸ್ಟ್ ಬರೀಬೇಕು ಆ ರಾಮಾಯಣ ಅವತ್ತಿನ ದಿವಸ ಏನ್ ಬರೀದ್ರೆ ಅದನ್ನು ಬರೀಬೇಕು ನೆಕ್ಸ್ಟ್ ಎಲ್ಲರೂ ನಿಲ್ಸಿದ್ದೆ ಅಂತ ಹೇಳಿದ್ರೆ ನಾವು ಹೇಳಬೇಕು ಇಷ್ಟಿದೆ ಅಂದ್ರೆ ಆ ಥರ ಹಿಂಗೆಲ್ಲ ಹೇಳಿ ಕರೆಕ್ಟ್ ಮಾಡಿ ಅಲ್ಲಿಂದ ಶುರು ಮಾಡ್ಕೊಳ್ತಾವ್ರು ಸೊ ಆ ರೀತಿ ಎಂಟರ್ಟೈನ್ಮೆಂಟ್ ಅಂತಂದ್ರೆ ಅದು ಎಂಟರ್ಟೈನ್ಮೆಂಟ್ ಇತ್ತು ಟಿ ವಿ ನೋಡ್ಕೊಂಡಲ್ಲ ಆ ತರ ಮಾತಾಡ್ತಾರೆ ಕೇಳ್ಕೊಳ್ತೀಯಾ ಅಂತ ನಿದ್ದೆ ಮಾಡಿದ್ಮೇಲೆ ಹೋಗಿಲ್ಲ ನಿದ್ದೆ ಮಾಡಿದ್ರೆ ಅಂತ ಹೇಳಿ ಮಲಗಿಸ್ಬಿಟ್ಟು ಆಮೇಲೆ ಬಂದವರು ಒಂದು 10 ಗಂಟೆ ಶುರು ನಿದ್ದೆ ಮಾಡೋದು ಸೊ ಹೀಗೆ ಅಂದು ಬೆಳಗ್ಗಿಂದ ಸಂಜೆವರೆಗೂ ನಾನು ಏನು ನೋಡಿದ್ರು ಬೆಳಗ್ಗೆ ಇದ್ದು ರಂಗೋಲಿ ಇದ್ದೆ ಅಂದ್ರೆ ರಾತ್ರಿವರೆಗೂ ಎಲ್ಲ ಮಾಡ್ತಾರೆ ಮಾರನೇ ಸಿಕ್ಕಿಷ್ಟೊಳಗೆ ಇಷ್ಟು ಒಂದು ನಮ್ಮ ಸಂಸ್ಕೃತಿಗೆ ನಮ್ಮ ಹಾಸುಕೊಕ್ಕಾಗಿರ್ತಿತ್ತು ಇವತ್ತು ನಾನು ನಿಮ್ಗೆ ಅದ್ರ ಜೊತೆಗೂ ಹೇಳಿದೆ ಕಂಪ್ಯಾರಿಸನ್ ಮಾಡ್ತೆ ಮುಂಚೆ ಹೇಗಿರ್ತಿತ್ತು ಸೊ ಇವಾಗ ಹೇಗಿರ್ತಿತ್ತು ನಾವು ತುಲನೆ ಮಾಡ್ಕೊಳ್ಳೋದು ನಾವು ಎಲ್ಲಿದ್ದೀವಿ ಹೇಗಿದ್ದೀವಿ ಅಂತ ಇನ್ನು ಸಮಯ ಇದೆ ಅಥವಾ ಇಲ್ವಾ ಎಷ್ಟು ನಿಮಿಷ ಕೂತ್ಕೊಳ್ಬೋದು ನೀವು ಎಷ್ಟು ನಿಮಿಷ ಕೂತ್ಬಿಟ್ಟಿಂದ ಅದ್ರ ಮೇಲೆ ನಾನು ಮುಂದುವರಿಸ್ಕೊಂಡು 5 ನಿಮಿಷ ಸರಿ ಹಾಗಿದ್ರೆ ಒಂದು ಕೆಲಸ ಮಾಡೋಣ ಸೊ ಇವತ್ತಿಲ್ಲಿ ಮುಗಿಸ್ಕೊಳ್ಳೋಣ ಸೊ ನೆಕ್ಸ್ಟ್ ಒಂದು ಹಬ್ಬಗಳದೇ ಒಂದಿದೆ ಹಬ್ಬಗಳದೇ ಬೇರೆ ಒಂದಿದೆ ಸೊ ಹಬ್ಬಗಳು ಯಾವ ರೀತಿ ಯಾವ್ಯಾವ ಯಾಕೆ ಆ ಹಬ್ಬಗಳು ಯಾವ ರೀತಿ ಮಾಡಬೇಕು ನಾವು ಏನೇನು ಆಚರಣೆಗಳೆಲ್ಲ ಮಾಡ್ತೀವಲ್ಲ ಯಾವ ರೀತಿ ಆಚರಣೆಗಳು ಅಂತೆಲ್ಲ ಇದೆ ಅದನ್ನೆಲ್ಲ ಇನ್ನೊಂದು ಸತಿ ಯಾವಾಗಲಾದ್ರೂ ಸಿಕ್ಕದಾಗ ಸಮಯ ಸಿಗ್ತಾರೆ ಆಕ್ಚುಲ್ ಆಗಿ ಇವತ್ತಿನ ದಿವಸ ಬೇರೆ ಒಂದು ವಿಚಾರ ಇರಬೇಕಾಗಿತ್ತು ಬೇರೆ ದಿವಸ ಇರೋದು ಅಂದ್ರೆ ನಮ್ಮಲ್ಲಿ ಏನಂತ ಹೇಳಿದ್ರೆ ನಾವು ಒಂದಷ್ಟು ನಿಲಯದ ಕಲಾವಿದರು ಅಂತ ಇಟ್ಕೊಂಡಿದ್ವಿ ಸೊ ಯಾರು ಬರದೇ ಇರೋ ಸ್ಟಾಪ್ಗೆ ಹಾಕೋದಿಲ್ಲ ಅಂತ ಅವರು ಆ ಒಂದು ಇವತ್ತು ಶಿಕ್ಷಣ ಭಾರತೀಯ ಶಿಕ್ಷಣ ಪದ್ಧತಿ ಹೊಸ ಶಿಕ್ಷಣ ಪದ್ಧತಿ ಬರ್ತಿದ್ದಲ್ಲ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಆದರೆ ಈ ನೆರೆ ಸಂತ್ರಸ್ತರಿಗೆ ಅವರು ಬಿಜಿಯಾಗಿರೋದನ್ನ ಬರೋಕ್ಕಾಗಿಲ್ಲ ಸೊ ಬರೋಕ್ಕಾದ್ರೆ ನಾವು ಇನ್ನೊಬ್ಬರನ್ನ ಅಪ್ರೋಚ್ ಮಾಡಿದ್ವಿ ಸೊ ಅವ್ರನ್ನ ಮುಖ್ಯಮಂತ್ರಿ ಹೇಳಿದ್ದ ಅವರು ಇನ್ನೊಂದು ಯಾವುದೋ ಒಂದು ಕಾರ್ಯಕ್ರಮ ಹೋಗಿದ್ರು ಸೊ ಹಾಗಾಗಿ ಏನಂತ ಹೇಳಿದ್ರೆ ಈ ಕಾರ್ಯಕ್ರಮ ಯಾರು ಇಲ್ಲದೆ ಏನು ಮಾಡಬೇಕು ಅಂತಂದ್ರೆ ನಾವು ನಿಂತ್ಕೊಳ್ಬೇಕು ಸರ್ ಅಂದ್ರೆ ಆಯೋಜಕರ ಯಾರೋ ನಿಂತ್ಕೊಳ್ಬೇಕು ಸಾಫ್ಟ್ವೇರ್ ನಿಂತ್ಕೋಬೇಕು ಅಂತಂದಾಗ ಇದು ಒಂದು ನಮ್ಮ ಸಂಸ್ಕೃತಿ ಇದು ಒಂದು ಸಂಸ್ಕೃತಿ ಏನಂತಂದ್ರೆ ಯಾರೇ ಇಲ್ಲಿ ಕಾರ್ಯಕ್ರಮ ನಡಿಬೇಕಾ ನಡಿಬೇಕು ಎಸ್ ಬರ್ತಾರೆ ಯಾರು ಬರಲಿ ಬರ್ದೇ ನಡಿಬೇಕು ಕಾರ್ಯಕ್ರಮ ನಡಿಬೇಕು ಬನ್ನಿ ಆ ಕಾರ್ಯಕ್ರಮ ಅದಕ್ಕೆ ಅಂದ್ರೆ ಇದು ನಿರಂತರವಾಗಿ ನಡಿಬೇಕು ಅದೇ ಸನಾತನ ಧರ್ಮ ಅಂತ ಹೇಳಿದ್ರೆ ಅದು ಸನಾತನ ಅಂದ್ರೆ ನಿರಂತರ ಅಂತ ಸೊ ನಿರಂತರ ಅಂದ್ರೆ ಕಂಟಿನ್ಯೂಸ್ ಇದಕ್ಕೆ ಅಂತಂದ್ರೆ ಯಾವಾಗ ಒಂದು ಹುಟ್ಟಿಗೆ ಒಂದು ಅಪ್ಪ ಇರ್ತಾನ ಒಂದು ಅಮ್ಮ ಅಂತಾರ ಒಂದು ಹುಟ್ಟನ ಜಾಸ್ತಿ ಹುಟ್ಟನ ಸತ್ತೋ ಬಿಡ್ತಾನೆ ಇಲ್ಲಿ ಇದಕ್ಕೆ ಹುಟ್ಟಿಗೆ ಯಾರು ಅಪ್ಪ ಇಲ್ಲ ಕಾರಣ ಅಂತಂದ್ರೆ ಹುಟ್ಟ ಅಲ್ಲಿ ನಿರತಿರುವಂತ ಅಸ್ತಿತ್ವದಲ್ಲಿರುತ್ತೆ ಅದಕ್ಕೋಸ್ಕರ ಅಂತಂದ್ರೆ ನಾವು ತೇತಾಯುಗ ಆಯ್ತು ದ್ವಾಪರಯುಗ ಆಯ್ತು ಕಲಿಯುಗ ಲೈಕ್ಸ ಅಂತಂದ್ರೆ ಇನ್ನೂ 8 ವರ್ಷಗಳು ನಡೀತಾ ಇರ್ತದೆ ಸೊ ಹಾಗಾಗಿ ಏನಂತಂದ್ರೆ ನಿರಳವಾಗಿ ಹೇಳಿ ಅಂತ ಹೇಳಿದ್ರೆ ಸೊ ನಾವು ಏನೇನು ಹೇಳ್ತೀವಿ ಅದೆಲ್ಲವನ್ನು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಯಾವ್ದಾವ್ದು ನಾವು ಮಾಡ್ತಾ ಇಲ್ಲ ಅಥವಾ ಎಲ್ಲಾನು ಮಾಡಬೇಕು ಅಂತಿಲ್ಲ ಎಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ ಎಲ್ಲ ನಾನು ಮಾಡ್ತೀನಿ ಖಂಡಿತವಾಗ್ಲೂ ನಾನು ಮಾಡ್ತಾ ಇಲ್ಲ ಅಂದ್ರೆ ಮಾಡದೆ ಚೆನ್ನಾಗ ನನಗೂ ಗೊತ್ತಿದೆ ಅದ್ರ ಕೆಲವೊಂದು ಅನುಕೂಲಗಳು ನಾನು ಪಡ್ಕೊಂಡಿದ್ದೀನಿ ಸೊ ನೀವು ಅದನ್ನ ಪಡ್ಕೊಳ್ಳಿ ಏನಂತ ಹೇಳಿದ್ರೆ ಏನೇ ಮಾಡಲಿ ಮೊದಲು ಮಾನವ ಮಾನವರಾಗಿ ಸೇರಿಸೋದ್ರೆ ಸಹಾಯ ಮಾಡೋಣ. ಸೊ ಇವತ್ತಿನ ದಿವಸ ನಾವು ನೆರೆಹೊರೆ ಸಂತಸ್ತಿಗೆ ತುಂಬಾ ಏನಂದ್ರೆ ನಿನ್ನೆವರೆಗೂ ಏನು ಎದ್ದು ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಅಂತ ಒಂದು ಹಾಡೇ ಇರ್ತದೆ, ಎಲ್ಲರೂ ಮೀಸೆ ಒತ್ತಿ ಮೆರೆದವರೆಲ್ಲ ಎಲ್ಲ ಯಾವಾಗ ದೊಡ್ಡ ಐಷಾರಾಮಿ ಅವನದು ಇನ್ನು ಕಾಫಿ ತೋಟಗಳನ್ನ ಇಟ್ಕೊಂಡು ಅವನು ನೂರಾರು ಜನ ಇವ್ರನ್ನ ಇಟ್ಕೊಂಡು ಬೆಳೀತಾ ಇದ್ದವನು. ಇವತ್ತೇನಂತ ಹೇಳಿದ್ರೆ ನೆರೆ ಒಂದು ಎಲ್ಲ ಒಂದು ತುಂಬ ಎಸ್ಟೇಟ್ಗಳು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಅವನು ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಆ ಇವ್ರು ಯಾರಿದ್ದಾರೆ ಅವನ ಕೂಲಿಗಳು ಎಲ್ಲಿದ್ದಾರಲ್ಲ ಅವನ ಗಂಜಿ ಕೇಂದ್ರದಲ್ಲಿ ಅವನು ಅದೇ ತಟ್ಟೆಯಲ್ಲಿ ತಿಂತಾಯಿದ್ದಾನೆ, ಅವನ ಕೂಲಿಗಳು ಅದೇ ತಟ್ಟೆ ತಿಂತಿದ್ದಾನೆ. ಸೊ ಅವಾಗ ದೇವ್ರು ಎಲ್ಲಿಟ್ಟಿದ್ದಾನೆ ಅವನ ಈಕ್ವಲ್ ನಂದೇನು ಇಲ್ಲ, ನಾವೆಲ್ಲ ಇಲ್ಲಿ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೇ ಸುಮ್ಮನೆ ಅಂತ. ಸೊ ನಾವು ಬರ್ತಿದ್ದೀವಿ, ಸೊ ಬರಬೇಕಿದ್ರೆ ನಮ್ಮ ಧರ್ಮ ಮತ್ತು ಸಂಸ್ಕೃತಿ ರೀತಿ ನೋಡ್ಕೊಂಡು ಹೋಗೋಣ. ಸೊ ನಾವು ಅದನ್ನ ಅಳವಡಿಸ್ಕೊಳ್ಳೋಣ, ಎಷ್ಟಾಗುತ್ತೋ ಅಷ್ಟು ನೋಡ್ಸ್ಕೊಳ್ಳೋಣ. ನನಗೆ ಗೊತ್ತಿರುವಷ್ಟು ನಾನು ಹೇಳಿದ್ದೀನಿ, ಅದಕ್ಕಿಂತ ಜಾಸ್ತಿ ಏನಾದ್ರು ಗೊತ್ತಿದ್ರೆ ನೀವು ದಯವಿಟ್ಟು ಹೇಳಿ, ನನ್ನ ಕರೆಕ್ಷನ್ ಇದ್ರೆ ನಾನು ಅದನ್ನ ತಗೊಂಡು ಅದನ್ನ ಕರೆಕ್ಷನ್ ಮಾಡ್ಕೊಳಕ್ಕೆ ಸಿದ್ಧ ಇದ್ದೀನಿ. ಏನಾದ್ರು ಪ್ರಶ್ನೋತ್ತರ ಇದ್ರೆ ಕೇಳ್ಬೋದು. ಹೇಳಿ ಅದಕ್ಕೋಸ್ಕರ ಏನಂದ್ರೆ ತುಂಬಾ ಜನ ಕೈ ಎತ್ತಿದ್ರು, ಅವರೆಲ್ಲ ನನ್ಗೆ ಗೊತ್ತಿದೆ, ನಾನ್ ಕೈ ಎತ್ತಿಲ್ಲ ಅದಕ್ಕೋಸ್ಕರ ಯಾರ್ಯಾರ ಕೈ ಎತ್ತಿದ್ರು ಅಂತ ನನಗೆ ಗೊತ್ತಿದೆ. ಅವ್ರ ಮನೆ ಎಲ್ಲರನ್ನು ಕರ್ಕೊಂಡು
ಹೋಗಿ
ಮಾಡ್ಸಣ ಬನ್ನಿ, ಅದಕ್ಕೋಸ್ಕರ ಖಂಡಿತವಾಗಿ
ಯಾವಾಗ್ಲೂ ಕೈಯೇ ಕೈ
ವಚ್ಚಾವಿಯ ನಿಜವಾಗ್ಲೂ ಮಾಡ್ಸೋಣ. ವಚ್ಚಾವಿಯ ಸಂಬಂಧ ಎಲ್ಲ ಸೇರ್ಕೊಂಡು ಅಂತ ಒಂದು ಒಳ್ಳೆ ಚೆನ್ನಾಗಿರುತ್ತೆ. ಸೊ ಖಂಡಿತವಾದ ಮಾಡೋಣ, ಅದ್ ಬಿಟ್ರೆ ಬೇರೆ ಏನಾದ್ರು ಅಲ್ಲಲ್ಲ ಅದು ಬೇರೆ ಅದು ಬೇರೆ ಅದು.